ಹೋಗುವಾಗ ಏಪ್ರಿಲ್ ಮೇ ಒಳಗೆ ವಿಪರೀತ ಬಿಸಿಲಲ್ಲಿ, ವಿಪರೀತ ಬಿಸಿಲು. ಈಗ ಇವರೊಳಗೂ ಬಿಸಿಲು ಜಾಸ್ತಿ ಆಗಿದೆ ಅಂತಿತ್ತು, ಆದ್ರೂ ಇವರಿಗಿಂತಲೂ ಜಾಸ್ತಿ ಬಳ್ಳಾರಿಗಳಿಗೆ. ಇನ್ನು ಏಪ್ರಿಲ್ ಮೇ ಬಂತು, 40 ಡಿಗ್ರಿ, 42 ಡಿಗ್ರಿ, 44 ಡಿಗ್ರಿ ಹೋಗ್ಬಿಡ್ತಾರೆ. ನಾವೇನ್ ಮಾಡಬೇಕು ಅಂತ ಬಂದು ಕೇಳಿದ್ರೆ ನಾವೇನ್ ಹೇಳ್ಬೇಕು ಅವ್ರಿಗೆ ಸಲಹೆ? ಏನೋ ಪಾಪ ಬಂದಾರೆ ಅಂತ ಸಲಹೆ ಕೇಳಿದ್ರೆ, ನೋಡಪ್ಪ ನೀನು ಕಾಶ್ಮೀರಕ್ಕೆ ಹೋಗು, ನೀನು ಊಟಿಗೆ ಹೋಗು, ಅಥವಾ ನೀನು ನಂದಿಗೆ ಹೋಗು, ನಮ್ಮ ಮೂರ್ಖರು ಎಷ್ಟು ಜನಕ್ಕೆ ಹೋಗ್ಲಿಕ್ಕೆ ಸಾಧ್ಯ? ಏನಪ್ಪ ಒಂದು ವರ್ಷ ಹೋಗಿ ಮತ್ತೆ ಮುಂದೊಂದು ವರ್ಷ ಬೆನ್ನು ಹತ್ತಿದ್ದು ಬೇಕಾಳ, ಮತ್ತೆ ಮುಂದೆ ಏಪ್ರಿಲ್ ಮೇ ಮತ್ತೆ ಬಿಸಿಲು ಬಂದೇ ಬರ್ತೇನೆ, ಒಂದು ವರ್ಷವೂ ಹೋಗ್ಲಿಕ್ಕಾಗಲ್ಲ. ಮತ್ತೆ ಏನ್ ಹೇಳ್ಬೇಕಾಗಾದ್ರೆ ಬಂದು ಕೇಳಿದಾರಲ್ಲ, ನೋಡಪ್ಪ ಇಲ್ಲೇ ಇದ್ದ ಈ ಸಭೆಯಕ್ಕು ಯುದ್ಧ ಜಯಿಸಬೇಕು, ಈ ಹೇಸಿಗ ಸಂಸಾರದೊಳಗೆ ಆಶಲೇಷ ಮಾಡದಾಗಿ ಈ ಸಭೆಯಕ್ಕೂ ಯುದ್ಧ ಜಯಿಸಬೇಕು ಅಂತ ಪುರಂದಾಸು. ಇಲ್ಲೇ ಇದ್ದ ಜಯಿಸಬೇಕು ಅದನ್ನ, ಹಾಗೆ ಭಗವದ್ವಿಷಯಕವಾದ ಜ್ಞಾನದಿಂದ ಜಯಿಸಬೇಕು. ಭಗವದ್ವಿಷಯಕವಾದ ಜ್ಞಾನದಿಂದ ಬಂದದ್ದನ್ನು ನಾವು ಎದುರಿಸಬೇಕಷ್ಟೇ ಹೊತ್ತು ಬೇರೆ ಇಲ್ಲೇ. ಭಗವದ್ವಿಷಯಕವಾದ ಜ್ಞಾನ ಯಾವುದು? ಪರಮಾತ್ಮ ನಮಗೆ ಹಿಂದಿನ ಕರ್ಮಾನುಸಾರವಾಗಿ ನಮ್ಮ ದೇವರು ಈಗೆಲ್ಲ ಕೊಡ್ತಿದ್ದಾನೆ, ರೋಗಾದಿಗಳಾಗಲಿ ಸುಖವೇ ಆಗಲಿ ದುಃಖವೇ ಆಗಲಿ ನಮ್ಮ ಹಿಂದಿನ ಕರ್ಮಾನುಸಾರವಾಗಿ ಕೊಡ್ತಾ. ಅದೇ ಆ ಕರ್ಮ ಅಂಬದ ಒಂದು ನದಿಯ ಪ್ರವಾಹ, ನದಿ ಪ್ರವಾಹ ಇದ್ದಾಗೆ ಆ ಪ್ರವಾಹದಲ್ಲೂ ನಾವು ಬಿದ್ದುಬಿಟ್ಟಿವಿ, ಪ್ರವಾಹದಲ್ಲೂ ನಾವು ಬಿದ್ದುಬಿಟ್ಟಿದ್ವಿ. ಆದ್ರೆ ಎರಡು ದಡ ಸೂ ಸರಿತಾದೆ, ನದಿ ಆಕಳಿ ದಾಟಬೇಕಾಗಿದೆ. ಮತ್ತೆ ಏನ್ ಮಾಡಬೇಕು? ನಾನು ಒಳ್ಳೆ ದೊಡ್ಡ ಗಾಮಾನಂತ ಜಟ್ಟಿ, ನಾನು ಅಂತ ಪ್ರವಾಹಕ್ಕೆ ಎದುರು ಈಜಿದ್ರೆ ಎಷ್ಟು ದೂರ ನಾನು ಈಜಬಹುದು? 1 ಫರ್ಲಾಂಗು ಬೇಡ, 2 ಫರ್ಲಾಂಗ್ ಆದ್ರೆ ಕೈ ಸೋತ್ ನಾವು ಮುಳುಗೇ ಬಿಡ್ತೀವಿ. ಯಾಕೆ? ಪ್ರವಾಹಕ್ಕೆ ಎದುರು ಹೋಗ್ಲಿಕ್ಕಾಗಲ್ಲ. ಮತ್ತೆ ಏನ್ ಮಾಡ್ ದಾಟಬೇಕಲ್ಲ, ಪ್ರವಾಹವನ್ನು ಅನುಸರಿಸಿ ಹೋಗ್ಬೇಕು. ಪ್ರವಾಹವನ್ನು ಅನುಸರಿಸಿ ನೀ ಈಜ್ಗೋತ ಹೋಯ್ತು ಆಕಡೆ ದಡ ಮುಟ್ತೀವಿ ಅಷ್ಟೇ ಹೊತ್ತು. ಪ್ರವಾಹಕ್ಕೆ ಎದುರು ಹೋದರೆ ನಿನಗಿನ್ನೂ ಈಗ ಮಕ್ಕಳು ವಿಧೇಯರಾಗಿದ್ರೆ ನಾವೇನು ಮಾಡಲ್ಲ, ಬೈ ಮಕ್ಕಳು ಹೊಡಿತೀವಿ, ಹೊಡೆದಾಗ ಸಿಟ್ಟು ಆಗ್ತಾರೆ, ಮತ್ತೆ ಮತ್ತೆ ಎದುರಾಗ್ತಿರ್ತಾರೆ, ಮತ್ತೆ ಹೊಡಿತಿರ್ತೀವಿ ನಾವು. ನಾವು ಎಷ್ಟು ಹೊಡೆದ್ರು ಎದುರು ಮಾಡದೆ ಹೋದ್ರೆ ನಾವು ಬೈದ್ ಬೈದ್ ನಾವೇ ಸುಮ್ಮನೆ ಆಗ್ಬಿಡ್ತೀವಿ. ಹಾಗೆ ದೇವರು ಅಷ್ಟೇನೆ, ಸ್ವಾಮಿ ನೀ ಕೊಟ್ಟಿದ್ದು ಭಜನೆ ಅದು ದೇವರ ನಾಮದಲ್ಲೇ ಪರಿವರ್ತನೆ ಆಗಬಾರದು. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ, ನಿಖಿಳ ಅಂತರ್ಗತ ವ್ಯಾಸ ವಿಠಲ ಸನ್ಮುಖ ಪಂಕಜ ತೋರ ಪಾಂಡುರಂಗ, ನೆರೆ ನಂಬಿದೆ ಮತ್ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ. ಆದ್ದರಿಂದ ಆ ಕರ್ಮದ ಮದುವೆ ಪ್ರವಾಹದೊಳಗೆ ಬಿದ್ದಿದ್ದೇವೆ, ಅದನ್ನು ಅನುಸರಿಸಿ ಹೋಗಿ ತಲೆಬಾಗಿ ಅದನ್ನು ಅನುಭವಿಸ್ಬೇಕು. ಹೇಳೋ ಸುಲಭ, ಅದು ಅನುಭವಿಸುವ ಕಷ್ಟ ಆಗ್ತೀರಿ. ಕಷ್ಟ ಅಂದ್ರೆ ಬಿಡೋ ಬೆನ್ನ ಹತ್ತಿದ ಬೇತಾಳೋದು ಅಂತ ಹೇಳ್ತೀನಲ್ಲ. ನೀನ್ ಏನೇನು ಊರು ಬಿಟ್ಟು ಪರ ಊರಿಗೆ ಹೋದರ ಪ್ರಾರಬ್ಧವು ಬದಲಾದೀತಿ ಅಂತ ಹೇಳಿ, ನೀನ್ ಎಲ್ಲಿ ಹೋದ್ರು ನಿನ್ನ ಪ್ರಾರಬ್ಧ ಕರ್ಮ ಬದಲಾಗೋಣ ಇಲ್ಲೇ ಇಲ್ಲ. ನೀನ್ ಎಲ್ಲಿ ಹೋದ್ರು ಪ್ರಾರಬ್ಧ ಕರ್ಮ ನಿನ್ ಬೆನ್ನ ಹತ್ತೇ ಇರ್ತದೆ, ಅದು ಎಲ್ಲೆಲ್ಲಿ ಬೇರೆ ಹೋಗೋಣಿಲ್ಲ. ಮತ್ತೆ ಹೇಗೆ ಎದುರಿಸ್ಬೇಕು ಅಂದಾಗ, ಇವ್ ನಾವು ಸಮುದ್ರಕ್ಕೆ ಹೋಗ್ತೀವಿ, ಸಮುದ್ರಕ್ಕೆ ಸ್ನಾನಕ್ಕೆ ಹೋದಾಗ ನಾವೇನ್ ಮಾಡ್ತೀವಿ? ನಾವು ಒಳ್ಳೆ ಜಟ್ಟಿ ಅಂತ ತಿಳ್ಕೊಂಡು, ಒಳ್ಳೆ ಬಲಿಷ್ಠ ಅಂತ ತಿಳ್ಕೊಂಡು ನಾವು ಎದಿ ಸರಿಸಿಕೊಂಡು ನಿಂತು ಬಿಟ್ರೆ ತೆರೆ ಏನ್ ಮಾಡ್ತೇವೆ, ಬರ್ತೇವೆ ನಮ್ಮ ಹಿಂದಕ್ಕೆ ದಬ್ಬಿಡ್ತೇನೆ, ದಬ್ಬಿದ್ರು ಹೋಗ್ಲಿ ತಾ ಜೊತೆ ನಾನು ಎಳ್ಕೊಂಡು ಹೋಗ್ಬಿಡ್ತೇವೆ ಸಮುದ್ರದೊಳಗೆ. ನಾವೇನಾದ್ರೂ ಅಹಂಕಾರದಿಂದ ನಾವು ಎದಿ ಸರಿಸಿಕೊಂಡು ನಿಂತು ಬಿಡ್ತು ಅಂದ್ರೆ ನಮ್ಮನ್ನ ಹಿಂದಕ್ಕೆ ದಬ್ಬುತ್ತದೆ, ಬೀಳ್ತೀವಿ, ಮತ್ತೆ ಅದೇ ಫೋರ್ಸ್ ನಮ್ಮನ್ನ ಎಳ್ಕೊಂಡು ಹೋಗ್ಬಿಡ್ತೇವೆ ಸಮುದ್ರಕ್ಕೆ ಪಾಲ ಆಗಿಬಿಡ್ತೇವೆ. ಮತ್ತೆ ಸಮುದ್ರ ಸ್ನಾನ ಹೇಗೆ ಮಾಡ್ಕೊಂಡು ತಲೆ ಬಗ್ಗಿಸ್ಬಿಡ್ತು, ಆ ತೆರೆ ಬರುವಾಗ ನಾವು ಹೀಗೆ ತಲೆ ಬಗ್ಗಿಸ್ಬಿಡ್ತೀವಿ, ನಮ್ಮ ಮೇಲೆ ತೆರೆ ಹೋಗ್ಬಿಡ್ತಾರೆ, ಸಮುದ್ರ ಸ್ನಾನವೂ ಆಯಿತು, ನಮ್ಮ ಪುಣ್ಯವೂ ಆಯ್ತು. ಆಗ ಭಗವಂತ ಕೊಟ್ಟಿದ್ದಿನ ನೀನು ಕೊಟ್ಟಿದ್ದೀ ಸ್ವಾಮಿ, ನನಗೇನು ಕೊಟ್ಟಿದ್ದು, ನನಗೆ ಒಳ್ಳೇದು ಕೊಟ್ಟಿದ್ದಿ ನೀನು. ಹೌದು, ನೀವೇನು ಹೇಳ್ತೀವಿ ಒಳ್ಳೇದು ಕೊಟ್ಟು ಸುಖ ಕೊಟ್ಟಾಗ ಒಳ್ಳೇದು ನಾವು ಬಂದ್ಕೊಡ್ತೀವಿ, ದೇವರನ್ನು ಹೊಗಳ್ತೀವಿ, ಪೂಜೆ ಮಾಡ್ತೀವಿ, ಬೇಕಾದ್ದು ಮಾಡ್ತೀವಿ, ದುಃಖ ಕೊಟ್ಟಾಗ ಯಾರಾದ್ರೂ ಅಂತಾರೇನ್ರಿ? ಅದೇ ಮತ್ತು ಭಗವದ್ವಿಷಯಕವಾದ ಜ್ಞಾನಿಗೂ ಅಜ್ಞಾನಿಗಿರೋ ವ್ಯತ್ಯಾಸ ಅಲ್ಲೇ. ಭಗವದ್ವಿಷಯಕವಾದ ಜ್ಞಾನಿ ಭಗವಂತ ಏನು ಕೊಟ್ಟರೆ ಸಂತೋಷದಿಂದ ಅನುಭವಿಸ್ತಾನೆ. ಇವತ್ತು ರಾಯರು ಎಷ್ಟು ಜನಕ್ಕೆ ಕೊಡ್ತಾ ಇದ್ದಾನೆ, ತಾವು ಎಷ್ಟು ದಿವಸ ಉಪವಾಸ ಮಾಡಿದ್ದಾನೆ, ಇವತ್ತು ಕೋಟಿಗಟ್ಟಲೆ ಜನಗಳಿಗೆ ಕೊಡ್ತಾ ಇದ್ದಾರಲ್ಲ, ಅವರ ಪೂರ್ವಾಶ್ರಮದಲ್ಲಿ ಎಷ್ಟು ದಾರಿದ್ದರು ಅನುಭವಿಸ್ತಾನೆ. ಇವತ್ತು ಕೋಟಿಗಟ್ಟಲೆ ಜನಗಳ ದಾರಿದ್ದನ್ನು ಪರಿಹಾರ ಮಾಡತಕ್ಕಂತಹ ಪ್ರಭುಗಳು ತಮ್ಮದು ಪರಿಹಾರ ಮಾಡಿಕೊಳ್ಳಾರ್ದು ಹೋಗಿದ್ದರೆ ಅವನು ಮಾಡ್ಕೋಬಹುದಾಗಿತ್ತು. ಯಾಕೆ ಬೇಡಪ್ಪ, ಇದು ಏನ್ ಬೆನ್ನು ಹತ್ತಿ ಬೇತಾಳೆ, ಇದು ಎಂದಿದ್ರೂ ಅನುಭವಿಸ್ಬಿಡ್ಬೇಕು. ಈಗ ನಾವು ಕಳ್ಕೊಂಡ್ವಿ, ಮತ್ತೆ ಮುಂದೆ ಜನ್ಮ ಆದರೂ ಅನುಭವಿಸಬೇಕಾಗ್ತದೆ. ಭಗವದ್ವಿಷಯಕವಾದ ಜ್ಞಾನ ಇದ್ದಾಗ ಅದೇ ದೊಡ್ಡ ತಪಸ್ಸು. ನಾವು ಭಗವಂತ ಕೊಟ್ಟಿದ್ದನ್ನು ಒಂದು ದಿವಸ ನಾವೇನಾದ ಈ ಜ್ಞಾನದ ಅನುಭವಿಸ್ತು ಅಂದ್ರೆ ಒಂದು ಜನ್ಮ ಎತ್ತೋದನ್ನ ಒಂದು ದಿನದಲ್ಲಿ ಕಳೀತಾನೆ. ಓಂ ಉಪಮರ್ದಂಚ ಓಂ ಅಂತಕ್ಕಂತ ಬ್ರಹ್ಮಸೂತ್ರ ದೇವರು ಒಂದು ದಿನ ಕಳೆದು ಬಿಡ್ತಾನೆ. ಯಾವಾಗ ಕಳೀತಾನೆ? ಸ್ವಾಮಿ ನೀವು ಕೊಟ್ಟಿ ನನಗೆ ಒಳ್ಳೇದಕ್ಕೋಸ್ಕರ ಕೊಟ್ಟಿ ಸ್ವಾಮಿ, ಆದ್ದರಿಂದ ನಾನು ಅನುಭವಿಸ್ತೀನಿ ಕೃಷ್ಣ ನೀನು ಪ್ರೀತನಾಗುವ ಅಂದು ಬಿಟ್ಟರು. ಮತ್ತೆ ಒಂದು ನಾವು ಒಂದು ಜನ್ಮ ಅನುಭವಿಸಿದ ಒಂದು ದಿನದ ಮೇಲೆ ಕಳೀತಾನೆ. ಯಾಕೆ? ಅವನಿಗೇನು ಅಚಿಂತ್ಯದ್ಭುತ ಶಕ್ತಿ ಪರಮಾತ್ಮ, ನಾವೇನು ಎದುರು ಮಾಡ್ಲಿಕ್ಕೆ ಹೋಗ್ತೀವಿ ನಾವು? ಹೌದು, ದೇವರು ಏನು ಕೊಟ್ಟಿದ್ದು ಮಮ ಶಿವಾತ್ವಂ ಒಳ್ಳೆಯದು ಕೊಟ್ಟಿರ್ತಾನೆ. ಸರಿ, ಸುಖ ಕೊಟ್ಟಾಗ ದುಃಖ ಕೊಟ್ಟಾಗ ಒಂದು ರೋಗ ಬರ್ತದೆ. ನಮ್ಮ ಆಪ್ತನಾಗಿರ್ತಕ್ಕಂಥವನು ಬಾಲ್ಯದಿಂದ ಸ್ನೇಹಿತ, ನಮ್ಮ ಆಪ್ತ ಹಿತೈಷಿ, ಅವನು ಒಳ್ಳೆ ಪ್ರಸಿದ್ಧನಾದ ವೈದ್ಯ, ಅವನ ಹತ್ರ ಹೋದು. ಅವನೇನ್ ಮಾಡಿದ? ಡೀಟೇಲ್ ಚೆಕಪ್ ಮಾಡಿದ. ನೋಡಪ್ಪ, ಇದಕ್ಕೆ ಮೇಜರ್ ಆಪರೇಷನ್ ಮಾಡಬೇಕು, ನಾ ಮಾಡ್ತೇನೆ, ನೀ ಅಡ್ಮಿಟ್ ಆಗೋಂದ. ನಮ್ಮ ಸ್ನೇಹಿತ ಅಂತ ನಂಬಿಕೆ ವೈದ್ಯನಲ್ಲಿ ಅಡ್ಮಿಟ್ ಆದ್ವಿ. ಆಮೇಲೆ ಏನಾಯ್ತು, ಅನಿಸ್ತೀಸಿಯಾ ಕೊಟ್ಟ, ಮೇಜರ್ ಆಪರೇಷನ್ ಗಂಟೆಗಟ್ಟಲೆ ಮಾಡ್ದ. ಮಾಡಿಬಿಟ್ಟು ಹೊಲಿಗೆ ಹಾಕಿದ, ನೀನು ಎಚ್ಚರಿಕೆ ಇದ್ದಿಲ್ಲ. ಮನೆಗೆ ಹೋದ ಡಾಕ್ಟರ್, ಮಾರನೇ ದಿವಸ ಬೆಳಿಗ್ಗೆ ರೌಂಡ್ಸ್ ಬಂದಾಗ ಡಾಕ್ಟರಿಗೆ ಉರಿತಾ ಇರ್ತದೆ, ನೋಯ್ತಾ ಇರ್ತದೆ, ಥ್ಯಾಂಕ್ಸ್ ಹೇಳ್ತೀವಿ ನಾವು. ಯಾಕಪ್ಪ ನೋಯ್ತಾ ಇತ್ತಲ್ಲ? ನೋದು ಈಗ ತತ್ಕಾಲಕ್ಕೆ ನೊಂದರು ನಾನು ಜೀವಮಾನ ಪರ್ಯಂತ ನಾನು ಸುಖವಾಗಿರ್ತೀನಿ, ಮತ್ತೆ ಆಪರೇಷನ್ ಬೇಕಾಗಲ್ಲ. ಬರ್ತಾ ಅವನು ದುಡ್ಡು ಕೊಟ್ಟು ಬರ್ತೀನಿ. ಆದ್ರೆ ಈ ವೈದ್ಯ ಮತ್ತೆ ರೋಗ ಬಂದಾಗೆಲ್ಲ ಬಾ ಅಂತಾನೆ ಈ ವೈದ್ಯ. ನೀವು ರೋಗ ಬಂದಾಗೆಲ್ಲ ಬಾ, ನಾ ಆಪರೇಷನ್ ಮಾಡ್ತಿರ್ತೇನೆ. ನಮ್ಮ ವೈದ್ಯ ಆಗಲ್ಲ, ಭವರೋಗ ವೈದ್ಯ. ಒಮ್ಮೆ ದೇವರು ಕಷ್ಟ ಕೊಟ್ಟಾಗ, ಸ್ವಾಮಿ ನನ್ನ ಯಾವುದೋ ಜನ್ಮದ ಪಾಪ ಕಳೆಯೋದು ಕೊಟ್ಟಿದ್ದಿ, ಕೃಷ್ಣ ನೀನು ಪ್ರೀತನಾಗು ಅಂತ ಅನುಭವಿಸ್ಬಿಡ್ತು ಅಂತಂದ್ರೆ ಮತ್ತೆ ರೋಗನೇ ಬರ್ದ ಮಾಡ್ತಾನೆ ದೇವರು. ಉನ್ಮೂಲನ ಮುಂತ ಹೇಳ್ತಾ ಪ್ರಾರ್ಧ ಪ್ರಾರಂಭ ಹೇಳ್ತಾನೆ ಧರ್ಮ ಇಲ್ಲಿ ಈ ತಾಪತ್ರಯ ಉನ್ಮೂಲನ ಮುಂತ ಹೇಳ್ತಾನೆ ಪ್ರಾರಂಭ ಶ್ಲೋಕದಲ್ಲಿ. ಜನ್ಮಾದ್ಯ ಇತರ ಸಚ್ಚಾತ್ಯೇಶ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಷ್ಯಂತಿ ಎಂ ಸೂರ್ಯ ತೇಜೋವಾರಿ ಮುದಾಂ ಯಥಾ ವಿನಿಮಯೋ ಎತ್ತರ್ಥ ಧಾಮ್ನಾಸ ಧರ್ಮ ಪ್ರೋಜಿತ ಕವಿತೋತ್ತರವನೋ ನಿರ್ಮಸ್ಥರ. ತಾಪತ್ರಯ ಉನ್ಮೂಲನ ಅಂತಾನೆ. ತಾಪತ್ರಯ ಅಂದ್ರೆ ಈ ಸಾಂಸಾರಿಕ ತಾಪತ್ರಯ ಅಲ್ಲ, ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ. ಅಂದ್ರೆ ಆಧ್ಯಾತ್ಮಿಕ ಅಂದ್ರೆ ಮಾನಸಿಕವಾದ ವ್ಯಥೆಗಳು, ಆದಿದೈವಿಕ ಅಂದ್ರೆ ದೇಹಕ್ಕೆ ಬರತಕ್ಕಂತಹ ರೋಗಾದಿಪತ್ರಗಳು, ಆದಿ ಭೌತಿಕ ಅಂದ್ರೆ ಈಗ ಭೂಕಂಪಾದಿಗಳಾಗ್ತಕ್ಕಂತಹದ್ದು, ವಿಪರೀತ ಮಳೆ ಆಮೇಲೆ ಇಂಥವು ಏನಿದ್ದಾವೆ ಅದು ಅಂತ್ಯಭೂತ. ಇವು ಮೂರಕ್ಕೆ ಕಾರಣ ಯಾವುದು? ಈ ಮೇಲೆ ಆದರೂ ಅದಕ್ಕೆ ಕಾರಣ ನಮ್ಮ ಒಳಗಿನ ಕರ್ಮ, ಒಳಗಿನ ಕರ್ಮ. ಅದ್ಯಾಕೆ ಹೇಳ್ತೀರಿ ಒಂದೇ ಭೂಕಂಪನಾದ ಕೇಳಿದಿರಿ, ಒಂದೇ ಮನೆಯೊಳಗೆ ಎಷ್ಟು ಜನ ಸತ್ತಿದ್ದಾರೆ, ಅದೇ ಮನೆಯೊಳಗೆ ಎಷ್ಟು ಜನ ಉಳ್ಕೊಂಡಿದ್ದಾರೆ? ವಿಮಾನ ಅಪಘಾತವಾದಾಗ ಅದರ ಸತ್ತವರು ಕೆಲವರು ಉಳ್ಕೊಂಡವರು, ಯಾಕೆ? ಭಗವಂತನಿಚ್ಛ. ಹಾಗೆ ದೇವರು ನಮ್ಮನ್ನು ಉಳಿಸ್ತಾನೆ ಈ ಜ್ಞಾನದಿಂದ. ಇನ್ನು ಉಳುಕಿ ಯಾವುದೇ ಪ್ರಾಯಶ್ಚಿತ್ತಾದಿಗಳಿಂದ ದೇವರು ಪ್ರೀತನಾಗಲ್ಲ, ಅದಿನ್ನು ಎದುರಾಗ್ತೀವಿ. ಅದಕ್ಕೋಸ್ಕರವಾಗಿ ಹಾಗೆ ಭಗವಂತ ಯಾವುದೋ ಜನ್ಮದ ಪಾಪ ಕಳೆಯುವುದಕ್ಕೆ ನಮಗೆ ಕೊಟ್ಟಿದ್ದಾನೆ ಅಂತ ನಾವು ತಿಳ್ಕೊ. ಆ ವೈದ್ಯ ತಾನು ಎಷ್ಟಲ್ಲ ಆಪರೇಷನ್ ಮಾಡಿದ್ರು ಮಾಡಿಸ್ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಥ್ಯಾಂಕ್ಸ್ ಹೇಳ್ತೀವಿ. ಭಗವಂತ ಕಷ್ಟ ಕೊಟ್ಟರೆ ಮಾತ್ರ ಚೇಚೇಚೇಚಿ ದೇವರು ನಾವು ಬೇಕಾದಷ್ಟು ಮಾಡಿದ್ವಿ, ದೇವರು ಇಲ್ಲ ಹಾಗಲ್ಲ. ಈ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಗೂ ಆಗಲ್ಲ. ಪ್ರಾಪ್ತವ್ಯಮರ್ಥಂ ಲಭತೆ ಮನುಷ್ಯಂ, ಈ ಪ್ರಾರಬ್ಧ ಕರ್ಮ ತಪ್ಪಿಸಿಕೊಳ್ಳು ಭಗವಂತ ಮಾತ್ರ ಅದನ್ನು ತಪ್ಪಿಸಬಲ್ಲ ಅಷ್ಟೇ ಹೊರತರು. ಇನ್ನು ನಾವು ಯಾವ್ಯಾವ ಒಂದು ಉಪಾಯದಿಂದ ತಪ್ಪಿಸಿಕೊಳ್ಳಿಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಇದು ಉಭಯತಾವೋಹಂ, ಈ ನದಿಯೊಳು ಬಿದ್ದುಬಿಟ್ಟಿದ್ದೇವೆ ನಮ್ಮ ಕರ್ಮ, ಪ್ರಾರಬ್ಧ ಕರ್ಮ ಅನಾದಿ ಕರ್ಮ ಅಂತ ನದಿಯೊಳು ಬಿದ್ದಿದ್ದೇವೆ. ತೇಳ್ಕೋತ ಹೋಗ್ತಾ ಇದ್ವಿ, ನಾವು ಉಪಾಯದಿಂದ ನದಿಯನ್ನು ದಾಟಬೇಕಷ್ಟೇ ಹೊರತು ನಾವು ನನ್ನ ಶಕ್ತಿ ಅದೇ ಬೇಕಾದಷ್ಟು ದಾಟ್ತೀನಿ ನಾನು ಅನ್ನ ಇದನ್ನು ತಿಳಿದುಕೊಂಡು. ಆಮೇಲೆ ಪಂಚಪಂಚಾದ್ಭುತ, ಈ ಪ್ರಪಂಚವನ್ನು ಎಲ್ಲವನ್ನು ಕೊಡು 25 ವಸ್ತುಗಳನ್ನು ಆಡಿದ್ದಾನೆ ದೇವರು. 25 ತತ್ವಗಳು, 24 ತತ್ವಗಳು, ಇನ್ನೊಂದು ತತ್ವ ಜೀವಂತನೂ ಅಂತಾರೆ ಪರಮಾತ್ಮ ಅಂತ ಅಂತೇವೆ. 24 ತತ್ವಗಳಿಂದ ಜಗತ್ತೆಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಒಂದು ಮನೆ ಕಟ್ಟಬೇಕಾದ್ರೆ ಒಬ್ಬ ಇಂಜಿನಿಯರ್ ಬೇಕು, ಮಣ್ಣು ಬೇಕು, ಕಲ್ಲು ಬೇಕು, ಸಿಮೆಂಟ್ ಬೇಕು, ಎಲ್ಲ ಬೇಕು, ನೀರು ಬೇಕು, ಪ್ರತಿಯೊಂದು ಬೇಕು. ಇಷ್ಟಿದ್ರೆ ಆಗ್ತೇನೆ. ಆದ್ರೆ ಈ ಮನೆಯನ್ನ 24-25 ವಸ್ತುಗಳಿಂದ ಕಟ್ಟಿದ್ದಾನೆ ದೇವರು. 24 ವಸ್ತುಗಳು ಸೇರಿದ್ದಾರೆ. ಎಲ್ಲ ಕಲಬೆರಿಕೆ ಈ ದೇಹ ಅಂತಕ್ಕಂಥದ್ದು. ಯಾವ ತತ್ವಗಳು ಏನು ಮಹತ್ವ? ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಆಮೇಲೆ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮಾತ್ರಗುಣಗಳು, ಪಂಚಭೂತಗಳು, ಎಲ್ಲಾ 25 ವಸ್ತುಗಳನ್ನು ಸೇರಿಸಿ ದೇಹವನ್ನು ರಚನೆ ಮಾಡಿದ್ದಾನೆ. ಸುಂದರವಾದ ದೇಹ ಅಂತ ನಾವು ತಿಳ್ಕೊಂತೀವಿ. ಇದಕ್ಕೆ ಯಾತಕ್ಕೋ 25 ವಸ್ತು ಅಂದಾಗ ಈ ದೇಹ ನಿಧನಲ್ಲೋ ನಿನ್ನದಲ್ಲ, ಅವನು ಯಾರು ಮಾಡಿದ್ದಾನೆ ಅವನದು ದೇಹ ಅಂತಕ್ಕಂತಹದ್ದು ಅಂದಾಗ ನನ್ನದು ನನ್ನದು ತನು ನಿನ್ನದು ಅಂತ ಹೇಳಿದ್ರು ಕನಕದಾಸರು. ದೇಹ ನಿಂದು ಜೀವ ನಿನ್ ಸ್ವಾಮಿ, ನಂದೇನದ ಹೇಳಿದ್ರೊಳಗೆ ಅಂತಕ್ಕಂತ. ಈ ರೀತಿಯಾಗಿ 25 ವಸ್ತುಗಳಿಂದ ಮಾಡಿರ್ತಕ್ಕಂತ ಈ ಗೃಹವನ್ನು, ಈ ದೇಹ ಅಂಬುದು ಭಗವಂತ ವಾಸಕ್ಕೆ ಯೋಗ್ಯವಾದ ಗೃಹ, ಭಗವಂತ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂತ ದೇವಗೃಹ ಇದು. ನಾವು ದೇವರನ್ನ ಎಲ್ಲೂ ಹುಡ್ಕೊಂಡು ಹೋಗಬೇಕಾಗಿಲ್ಲ ಅಂತ ಪ್ರಹ್ಲಾದ ರಾಜರು. ಪ್ರಹ್ಲಾದ ದೈತ್ಯ ಬಾಲಕ ಪ್ರಹ್ಲಾದ, ನಿಮ್ಮಪ್ಪ ದೊಡ್ಡವನು ವಯಸ್ಸಾಗಿತ್ತು, ಅರಣ್ಯಕ್ಕೆ ಹೋದ, ತಪಸ್ ಮಾಡಿದ, ನಾವು ಹುಡುಗರು ಎಲ್ಲಿ ಹೋಗಬೇಕಾಗಿಲ್ಲೋ. ಕೋಚಿ ಪ್ರಯಾಸೋಸರ ಬಾಲಕಾರಿ ಉಪಾಸನೇ ಹೃದಯ ಚಿದ್ರ ವಚ್ಚತ ಅಶಾತ್ಮನ ಸಖ್ಯು ಅಶೇಷ ದೇಹನ ಸಾಮಾನ್ಯ ಸಖ್ಯಂ ವಿಷಯೋಪಾದನೆ. ನಮ್ಮನ್ನು ಉದ್ದಾರ ಮಾಡತಕ್ಕಂತಹ ಪ್ರಭು ನಮ್ಮ ಒಳಗೆ ಇದ್ದ, ನಾವು ಎಲ್ಲೆಲ್ಲೆಲ್ಲೂ ಹೋಗಬೇಕಾಗಿಲ್ಲ. ನಮಗೆ ಬಿಂಬ ಒಳಗಿದ್ದಾನೆ, ಹೇಗಿದ್ದಾನೆ ಬಿಂಬನಿಗೂ ನಮಗೂ ಹೇಗೆ ಸಂಬಂಧ? ನಾವು ದೇವರಲ್ಲಿ ಭಕ್ತಿ ಮಾಡು 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 ಅಂತ ಹೇಳ್ತೀವಿ ನಾವು. ಯಾಕ್ರಿ ಮಾಡಬೇಕು? ಪ್ರಹ್ಲಾದ ಗೊಲ್ದ, ಅಂಬರೀಷ್ ಗೊಲ್ದ, ಧ್ರುವರಾಯ ಗೊಲ್ದ, ಗಜರಾಜ್ ಗೊಲ್ದ, ಅಹಲ್ಯ ಗೊಲ್ದ, ಅಂದ್ರೆ ಅವ್ರಿಗೊಲ್ದ ಇವ್ರಿಗೊಲ್ದ ನಮಗೇನು? ಪುರಾಣ ಹೇಳ್ತೀರಿ ನೀವು, ನಾವು ಕೇಳ್ತೀವಿ. ಅದಕ್ಕೆ ಪುರಂದಾಸರಂದು ಕರುಣಾಕರ ನೀನು ಎಂಬುವುದೇ ತಕೋ ಭರವಸೆ ಇಲ್ಲ ಎನಗೆ. ನಾರದ್ರು ಹೇಳಿದ ಪುರಾಣ ಮಾತು, ಕರಿ ಧ್ರುವವರ ಪಾಂಚಾಲೆ ಅಹಲ್ಯಯ ಪೊರೆದವ ನೀನಂತೆಯೇ, ಅರಿತು ವಿಚಾರಿಸಿ ನೋಡಲಾದೆಲ್ಲವು ಅದು ಬಲು ಕಂತೆಗಳಂತೆ. ಶ್ರೀಕೃಷ್ಣವ ಕರುಣಾಕರ ನೀನು ಎಂಬುವುದೇ ತಕೋ ಭರವಸೆ ಇಲ್ಲ ಎನ್ನ. ಮುಗ್ದೇ ಹೋಯ್ತಲ್ಲ. ಸಾಕ್ಷಾತ್ ನಾರದರು ಪುರಂದರದಾಸರಾದವರು ವಾಯುದೇವರ ಆವೇಶ ಇಂಥವ್ರು ಹೀಗೆ ಹೇಳೋದು ಗತಿಯಾಗ ನಾವು ಹೇಗ್ರಿ ದೇವರು ನಂಬಬೇಕು? ಬರೇ ಸುಮ್ಮನೆ ಅವರು ಮಾಡಿದ್ರು ಇವರಿಗೂ ಮಾಡಿದ್ರು, ನಮಗೇನು ಮಾಡಿಲ್ಲಲ್ಲ ದೇವರು. ನಮಗೇನು ಇಷ್ಟು ಜನ ಕೂತಿ ನಿಮ್ಗೆ ಯಾರಿಗನ್ನ ದೇವರು ಉಪಕಾರ ಮಾಡ್ಯಾನ? ನಿಮಗೂ ಇಲ್ಲ ನನಗೂ ಇಲ್ಲ, ಸುಮ್ಮನೆ ಇಲ್ಲಿ ಕೂತು ಹೇಳಿದ್ದು ಹೇಳಿದ್ದೆ ಹೇಳಿದ್ದು ಪ್ಲಾಟ್ಫಾರ್ಮ್ ಅಲ್ಲಿ ಕೂತು. ನಾವು ಯಾಕೆ ಆ ದೇವರಲ್ಲಿ ನಾವು ಸ್ನೇಹ ಮಾಡೋದು? ಅಂಥವನಲ್ಲಿ ನಾವು ಭಕ್ತಿ ಯಾಕೆ? ಅವನು ಹೆಚ್ಚಿಂಚಿತ್ತು ಉಪಕಾರ ಇಲ್ಲ ಅಂದಮೇಲೆ ಅವನಲ್ಲಿ ನಾವು ಯಾಕೆ ಸ್ನೇಹ ಮಾಡಬೇಕು, ಭಕ್ತಿ ಮಾಡಬೇಕು ಅಂದಾಗ ಅಲ್ಲಿ ನಮ್ಮ ಶಾಸ್ತ್ರದ ಪ್ರಯೋಜನ ಬರ್ತಕ್ಕಂತ ದಡ್ಡ. ಅವನು ಯಾವಾಗಲೂ ಒಮ್ಮೆ ಮಾಡಿದ್ದಾನೋ ಪ್ರತಿ ಕ್ಷಣವೂ ನಮಗೆ ಉಪಕಾರ ಮಾಡ್ತಾ ಇದ್ದಾನು ದೇವರು. ಅದನ್ನ ನಾವು ಹೇಳಿಲ್ಲ, ನಾವು ಹೇಳ್ತಾ ಹೋಗ್ತಾ ಪುರಾಣಗಳು ಹೇಳ್ತೀವಿ, ಬೇಕಾದಷ್ಟು ಹೇಳ್ತೀವಿ, ಅದು ಇದು ಅಂತ ಹೇಳ್ತೀವಿ. ದೇವರಿಂದ ಉಪಕಾರವನ್ನು ಹೊಂದದೇ ಇದ್ದ ಒಬ್ಬ ಜೀವ ಇಲ್ಲ ಜಗತ್ತಿನಲ್ಲಿ. ಒಂದು ಪ್ರತಿ ಕ್ಷಣವೂ ಪ್ರತಿಯೊಬ್ಬ ಜೀವನಿಗೂ ದೇವರು ಉಪಕಾರ ಮಾಡ್ತಾ ಇದ್ದಾನೆ. ಹೌದು, ಯಾರಿಗೂ ಉಪಕಾರ ಮಾಡಿಲ್ಲಲ್ಲ, ನಮಗೆ ನಮ್ ಕಂಡು ಬಂದಿಲ್ಲಲ್ಲ ಉಪಕಾರ. ಪರಮಾತ್ಮ ಹೊರಗಡೆ ಬಂದು ಮಾಡ್ತಾ ಇಲ್ಲೋ, ಅಂತಸ್ಥ ಧರ್ಮೋಪದೇಶ ತೋಮಂತಕ್ಕಂತ ಬ್ರಹ್ಮಸೂತ್ರದ ದೇವರು ಒಳಹೊಕ್ಕು ಮಾಡ್ತಾ ಇದ್ದಾನೆ. ದೇವರು ದನ ಕಾಯೋರ ಕೋಲು ಹಿಡ್ಕೊಂಡು ನಮ್ಮನ್ನು ಕಾಯ್ತಾ ಇಲ್ಲ, ತಾನು ಒಳಗೆ ತಾನು ಅಂತರ್ಯಾಮಿಯಾಗಿಕೊಂಡು ನಮ್ಮ ಸಕಲ ದೇಹವನ್ನು ನಿಯಂತ್ರಣ ಮಾಡಿ ನಮ್ಗೆ ಉಪಕಾರ ಮಾಡ್ತಾ ಇದ್ದಾನೆ, ಒಳಗೆ ಮಾಡ್ತಾ ಇದ್ದಾನೆ, ನಮಗೆ ತೆರೆ ಮರೆಯಲ್ಲಿ ಮಾಡ್ತಾ ಇದ್ದೇನೆ. ಅದು ಅದಕ್ಕೆ ಶಾಸ್ತ್ರ ಅನ್ನು. ಶಾಸ್ತ್ರ ಅಂದ್ರೆ ನಾವು ಪುಸ್ತಕಗಳನ್ನು ಹೇಳ್ತಾ ಹೋಗ್ಬಿಡ್ತೀವಿ ಸಾಮಾನ್ಯವಾಗಿ. ಪುಸ್ತಕಗಳು ಹೌದು, ಅದೇ ನಿಜವಾದ ಈ ಶಾಸ್ತ್ರ ಆಚಾರ ಹೇಳ್ತಾ ಇದ್ದಾರೆ ಬ್ರಹ್ಮಸೂತ್ರ ಭಾಷೆಯಲ್ಲಿ. ಶಾಸ್ತ್ರ ಅಂತರ್ಯಾಮಿ ಅಂದರೆ ಮೊದಲನೇ ಅಧ್ಯಾಯ ಮೊದಲನೇ ಪಾದದಲ್ಲಿ ಶಾಸ್ತ್ರದ ಉಚ್ಚಾತ ಉಪದೇಶೋ ವಾಮದೇವತೆ ಅಂತಕ್ಕಂತಹ ಸೂತ್ರ ತೆಗೆದುಕೊಂಡು ಶಾಸ್ತ್ರ ಅಂದ್ರೇನು? ಪುಸ್ತಕಗಳು ಹೌದು, ಆದ್ರೆ ಎಲ್ಲಾ ಪುಸ್ತಕಗಳು ಏನ್ ಹೇಳ್ತಾರೆ? ಅಂತರ್ಯಾಮಿಯನ್ನು, ಎಲ್ಲರಲ್ಲೂ ಅಂತರ್ಯಾಮಿಯಾಗಿರ್ತಕ್ಕಂತಹ ಬಿಂಬನಾದ ಶ್ರೀಹರಿಯನ್ನು ಉಪದೇಶ ಮಾಡುದು. ಸಂವಿತ್ ಶಾಸ್ತ್ರಂ ಪರಂ ಪದಮಿತಿ, ಯಾರು ತನ್ನ ಬಿಂಬನನ್ನು ಚೆನ್ನಾಗಿ ತಿಳ್ಕೊತಾರೋ ಅವರಿಗೆ ಮೋಕ್ಷ. ಆಚಾರ ಬ್ರಹ್ಮಸೂತ್ರ ಭಾಷೆ ಇದು, ಬೇರೆ ಅಲ್ಲಿ ನಮಗದು ರಾಧ ನಮಗೊಂದು ದೊಡ್ಡ ಇದಿದ್ದಲ್ಲ ನಮಗೊಂದು ಉಳಿಕೆಯವರಿಗಲ್ಲಿ ಹಾಗೆ ನಮಗೆ ಅತ್ಯಂತ ಶ್ರೇಷ್ಠವಾದ ಭಾಷ್ಯ. ಅಂತ ಭಾಷ್ಯದಲ್ಲಿ ಆಚಾರ್ಯ ಬರ್ದು ನಮ್ಗೆ ಉಪಕಾರ ಮಾಡ್ತಾ ಇಲ್ಲಲ್ಲ ಅಂದ್ರೆ ಮಾಡು, ಅದೇ ಹೊರಗಿದ್ದು ಮಾಡ್ತಾ ಇಲ್ಲ ಒಳಗಿದ್ದು ಮಾಡ್ತಾ ಇದ್ದಾನೆ ದೇವರು. ಹಾಗೆ ಒಳಗಿದ್ದು ಅಂದ್ರೆ ಒಂದು ನಾವು ಲೌಕಿಕ ಉದಾಹರಣೆ ಕೊಡಬೇಕು ಅಂದ್ರೆ, ಈಗ ನಮ್ಮನೆಯೊಳಗೆ ಏನಾಯ್ತು, ಎದುರ್ ಮನೆ ಲೈಟ್ ಅದೆ, ಪಕ್ಕದ ಮನೆ ಲೈಟ್ ಅದೆ, ಹಿಂದಿನ ಮನೆಯಾಗ ಲೈಟ್ ಅದೆ, ನಮ್ಮ ಮನೆ ಲೈಟೇ ಇಲ್ಲ. ಯಾಕೆ? ನಾವು ಕೆಇಬಿ ಫೋನ್ ಮಾಡಿದ್ವಿ, ಅವರು ಬಂದರು, ಕಂಬ ಹತ್ತು ನೋಡಿದ್ರು ಅಲ್ಲಿ ಸರಿಯಾಗದೆ, ಕಂಬ ಹತ್ತು ನೋಡಿದ್ರು ಅಲ್ಲಿ ಫ್ಯೂಸ್ ಅದ ಸರಿಯಾಗದೆ. ಆಮೇಲೆ ಮತ್ತೆ ಮನೆಯೊಳಗೆ ಬಂದರು, ಮನೆಯೊಳಗೆ ಬಂದು ಮೇನ್ ಸ್ವಿಚ್ ಬಿಚ್ಚಿದ, ಮೇನ್ ಸ್ವಿಚ್ ಬಿಚ್ಚಿದಾಗ ಅಲ್ಲಿ ಒಂದು ಸಣ್ಣ ತಂತಿ ಫ್ಯೂಸ್, ಅದು ಸಣ್ಣ ತಂತಿ ಅದೇನು ಬಹಳ ದೊಡ್ಡದು ಇರಲ್ಲ, ಆ ಫ್ಯೂಸ್ ಹೋಗ್ಬಿಟ್ಟದೆ. ಫ್ಯೂಸ್ ಹೋಗ್ಬಿಟ್ಟದೆ, ಅಯ್ಯೋ ಇಲ್ಲಿ ಹೋಗಿದೆ, ನಾವು ಹೊರಗೆ ನೋಡಿದ್ವಿ ಅಂತ ತಿಳ್ಕೊಂಡು ಒಂದು ತಂತಿ ತಗೊಂಡ್ರು, ಆ ಫ್ಯೂಸ್ ಹಾಕಿದ್ರು, ಮತ್ತೆ ಅಡ್ಜಸ್ಟ್ ಮಾಡಿದ್ರು, ಕರೆಂಟ್ ಬಂದ್ರು. ಅಂದಾಗ ಹೊರಗೂ ಕರೆಂಟ್ ಅದೆ, ಒಳಗೂ ವಸ್ತುಗಳಲ್ಲಿ ಲೇಟೆಂಟ್ ಹೀಟ್ ಇದ್ದೇ ಇದೆ. ಫಿಸಿಕ್ಸ್ ಪ್ರಕಾರ ಒಳಗಿರ್ತಕ್ಕಂತಹ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಒಳಗಡೆ ಎಲೆಕ್ಟ್ರಿಸಿಟಿ ಇದ್ದೇ ಇದೆ. ಇಲ್ಲೋದು ಅದು ಹೇಳ್ಕೊಂಬಲ್ಲ ಅಂದ ಹೊರಗೂ ಅದೇ ಒಳಗೂ ಅದೇ. ಅದು ಒಂದು ಕೆಲಸ ಯಾಕೆ, ಅದಕ್ಕೆ ಸಂಪರ್ಕ ಕೊಡತಕ್ಕಂತಹ ಒಂದು ಫ್ಯೂಸ್ ಇಲ್ಲ. ಆಗ ಭಗವಂತ ಬಿಂಬನಾಗಿದ್ದುಕೊಂಡು ತಾನು ಹೊರಗಿನ ಶಬ್ದ ಸ್ಪರ್ಶ ರೂಪರಸ ಗಂಧಾದಿಗಳನ್ನು ತೆಗೆದುಕೊಂಡು ನಮ್ಮ ಇಂದ್ರಿಯದಲ್ಲಿ ಇಟ್ಕೊಂಡು ನಮ್ಮ ಇಂದ್ರಿಯಗಳಿಗೆ ಸಂಪರ್ಕವನ್ನು ಕೊಟ್ಟು ತಾನು ನಮಗೆ ಸುಖ ಪಡಿಸ್ತಾ ಇದ್ದಲ್ಲದೆ ಇವರು ಕಣ್ಣಿಂದ ನೋಡೋ ರೂಪ ಅವನ ಅಧೀನ. ಅದಕ್ಕೆ ಜಗನ್ನಾಥ ದಾಸ್ ಅಂತಾರೆ, ಒಂದು ಕಣ್ಣು ನನ್ನ ಕಣ್ಣು ನಾನು ನೋಡ್ತೀನಿ ಅಂತ ಹೇಳ್ತೀನಿ. ಆ ಕಣ್ಣಿನಲ್ಲಿ ಎಷ್ಟು ಭಗವದ್ ರೂಪ ಗೊತ್ತೇ, ನೀವು ಯೋಚನೆ ಮಾಡಿ ಅನ್ನೋ ಒಮ್ಮೆ ಆದ್ರೆ ನಾವು ಹೇಳಿಲ್ಲ. ನಾವು ಬರೇ ಕಥೆಗಳು ಹೇಳ್ಕೊತಾ ಹೋಗ್ತಾ ಇದ್ದೀವಿ ಹೊತ್ತು ಭಗವಂತ ಅಂತಸ್ಥ ಧರ್ಮೋಪದೇಶ ಆತು ಒಳಗೆ ಅಂತರ್ಯಾಮಿಯಾಗಿ ಮಾಡ್ತಕ್ಕಂತಹ ಇಡೀ ಹರಿಕದಾಮೃತ ಸಾರ ಹೊರಟಿದ್ರೆ ಅದಕ್ಕೋಸ್ಕರ ಇಡೀ ಹರಿಕದಾಮೃತ ಸಾರ 994 ಪದ್ಯ ದೇವರು ಹೊರಗಿನ ವ್ಯಾಪಾರವನ್ನು ಹೇಳಲಿಕ್ಕೆ ಹೋಗಿಲ್ಲ. ಎಲ್ಲ ಅಂತಸ್ಥ ಧರ್ಮ ಒಳಗೆ ಎತ್ತರು ಈ ಕಣ್ಣು. ಕಣ್ಣು ನಾವು ಮೇಲ್ ಕಾಣ್ತಕ್ಕಂತಹದ್ದು ಇದು ಗೋಳಕ. ಶ್ರವಣ ನಯನ ಘ್ರಾಣ ತ್ವಗ್ರಸಗ್ನಿಯುಗಳೊಳು ವಾಕ್ಪಾಣಿ ಪಾದಾದ್ಯವಯವಗಳು ತದ್ಗುಣಗಳು ತತ್ಪತಿಗಳೊಳಗೆ ಪ್ರಭಿತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿ ಮಾಡಿಸಿ ಭವಕ ಕಾರಣನಾಗಿ ತಿರುಗಿಸುತಿಯನ್ನು ತಿಳಿಸದಲೆ ಅಂತ ಹೇಳ್ತಾನೆ. ಇಲ್ಲಿ ಕಣ್ಣು ಮೇಲ್ ಕಾಣ್ತಕ್ಕಂತಹದ್ದೊಂದು ಗೋಳಕ, ಒಂದು ಶೋಕೇಸ್ ಇದ್ದಾಗ. ಮನೆಯೊಳಗೆ ಶೋಕೇಸ್ ಮಾಡ್ತಿರಲ್ಲ, ಯಾವ ಗೊಂಬೆಗಳು ಅವು ಇಡ್ಲಿಕ್ಕೆ, ಹಾಗೆ ಒಂದು ಶೋಕೇಸ್ ಇದ್ದಾಗ. ಇದೇ ನಮ್ಮ ಕಣ್ಣಲ್ಲ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಕಣ್ಣು ಕಾಣಿಸ್ತೀರಿ, ಯಾಕೆ ಆ ಒಳಗಡೆ ಚಕ್ಷುರಿಂದಲೇ ಕೆಟ್ಟ ಹೋಗಿರ್ತದೆ. ಇದು ಗೋಳಕ, ಅದರಲ್ಲಿ ಭಗವಂತ ಆರೂಪನಾಗಿದ್ದಾನೆ. ಇದು ಯಾವುದರಿಂದ ಆಗಿದೆ? ಪೃಥ್ವಿ ತತ್ವದಿಂದ ಆಗಿದೆ. ಪೃಥ್ವಿ ತತ್ವ, ಆ ಪೃಥ್ವಿ ತತ್ವದಲ್ಲಿದ್ದಾನೆ. ಪೃಥ್ವಿ ತತ್ವಕ್ಕೆ ಅಭಿಮಾನಿಗಳು ಶನಿಶ್ಚರ ಧರಾದೇವಿ ಅವರಲ್ಲಿದ್ದಾನೆ. ಒಳಗಡೆ ಚಕ್ಷುರಿಂದ್ರಿಯ ಅದೇ ಅದರಲ್ಲಿದ್ದಾನೆ. ಚಕ್ಷುರಿಂದ ತೇಜಸ್ ತತ್ವದಿಂದಾಗಲಿ ಅದರಲ್ಲಿ ಭಗವಂತ ಇದ್ದಾನೆ. ತೇಜಸ್ ತತ್ವಕ್ಕೆ ಅಗ್ನಿ ಅಭಿಮಾನಿ ಅವನಲ್ಲಿದ್ದಾನೆ. ಇನ್ನ ಚಕ್ಷುರ ಸೂರ್ಯ ಅಭಿಮಾನಿ. ಒಂದು ಕಣ್ಣು ನಾನು ಕಣ್ಣು ನಾನು ನೋಡ್ತೀನಿ ಅಂತೀನಿಲ್ಲ, ಇಷ್ಟು ಭಗವದ್ ರೂಪಗಳಿಂದ ತಾನಲ್ಲಿದ್ದು ಆ ರೂಪವನ್ನು ಗ್ರಹಣ ಮಾಡಿ ನಮ್ಮ ಅನುಭವಕ್ಕೆ ತಂದುಕೊಡ್ತಾನು. ಉಪನಿಷತ್ ಹೇಳ್ತಾರೆ, ಏನ ರೂಪಂ ರಸಂ ಗಂಧಂ ಶಬ್ದಂ ಸ್ಪರ್ಶಾಂಶ ಮೈಥುನಾನ್ ಏತೆ ನೈವ ವಿಜಾನಾತಿ ಕಿಮತ್ರ ಪರಿಶಿಕ್ಷತೆ. ನಿನ್ನ ಇಂದ್ರಿಯದಿಂದ ನಾನು ಅನುಭವಿಸ್ತೀನಿ ಅಂತೆಲ್ಲ ಅವನು ನಿನ್ನ ಅನುಭವಕ್ಕೆ ತಂದುಕೊಟ್ಟರೆ ಉಂಟು, ಇದೋ ಯು ವೋಂಟ್ ಫೀಲ್ ಅಟ್ ಆಲ್. ಯಾಕೆ? ಆ ಫ್ಯೂಸ್ ಹೋದಾಗ, ಮೇನ್ ಸ್ವಿಚ್ ಫ್ಯೂಸ್ ಹೋದ ಹಾಗ ಭಗವಂತ ಅಂತರ್ಯಾಮಿಯಾಗಿದ್ದುಕೊಂಡು ಎಲ್ಲಾ ರೀತಿಯಲ್ಲಿ ನಮ್ಗೆ ಉಪಕಾರ, ಅವರಿಗೆಲ್ಲ ಒಮ್ಮೊಮ್ಮೆ ಮಾಡೋಣ, ಪ್ರತಿ ಕ್ಷಣ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ ದೇವರು. ಈ ಉಪಕಾರ ಸ್ಮರಣೆ ಮಾಡಿದ್ರೆ ಸಾಕು, ದೇವರಿಗೆ ಇನ್ನೇನು ಬೇಕಿಲ್ಲ. ನಮ್ಮ ಅವನಿಗೆ ಬೇಕಾದಷ್ಟು ಐಶ್ವರ್ಯವಂತನಾಗಿದ್ದಾನೆ, ನಮ್ಮ ತಗೊಂಡು ಏನು ಮಾಡ್ಯಾನ ದೇವರು. ಅದಕ್ಕೆ ಒಂದು ದಾಸರಾದರು, ಸ್ವಾಮಿ ಇಷ್ಟು ಉಪಕಾರ ಮಾಡ್ತಾ ಇದ್ದಿ, ನಾವು ನಿನ್ನ ಹೇಗೆ ಮೆಚ್ಚಿಸಬೇಕೋ ನಮಗೆ ಅರ್ಥವಾಗ್ತಾ ಇಲ್ಲ ಸ್ವಾಮಿ. ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ ನಿನ್ನವ ನಾಗಶೇಯನೇ ನಾರದ ವಂದಿತ ದೇವ. ಹೇಗೆ ಮೆಚ್ಚಿಸಲಿ ಸ್ವಾಮಿ, ಕಾರ್ತಿಕ ಮಾಸ ಬಂತು, ಲಕ್ಷ ದೀಪ ಹಚ್ಚಿಬಿಟ್ಟು ನಿನ್ ಮಾಡಂತ ಅಯ್ಯೋ ದಡ್ಡ. ಕೋಟಿ ಸೂರ್ಯರ ಪ್ರಭೆ ಮಿಗಿಲಾದಾತನಿಗೊಂದು ದೀಪವನ್ನು ಹಚ್ಚಿದರೆ ಬೆಳಕಾಗುದೇ. ಕೋಟಿ ಸೂರ್ಯರ ಪ್ರಭೆಗೆ ಮಿಗಿಲಾದ ಕಾಂತಿ ಇರ್ತಕ್ಕಂತಹ ಪ್ರಭುವಿಗೆ ಒಂದು ಸಣ್ಣ ದೀಪ ಬೆಳಕಾಗ್ತೇನೆ ದಡ್ಡ. ಹಾಗೆ ನಾವು ನಿಲ್ಲಿಸ್ಬಿಡ್ತೀವಿ ಬಿಡ್ಡು ದೀಪ, ಎಣ್ಣೆ ಹಾಗೂ ದುಬಾರಿ ಆಗಿದೆ ಪರಮಾತ್ಮ, ಅದರಿಂದ ಪ್ರಯೋಜನ ನಾಳೆಯಿಂದ ನಂದಾ ದೀಪ ಕ್ಯಾನ್ಸಲ್. ದಡ್ಡ ದೀಪ ಹಚ್ಚು ದೇವರಿಗಲ್ಲೋ ನಮಗೆಂತ ಜಗನ್ನಾಥ ದಾಸರು. ನಂದಾದೀಪ ಇಡತಕ್ಕಂತಹದ್ದು ದೇವರಿ ಬೆಳಕಲ್ಲ, ನಿನಗೊಂದನ್ನು ಗೈಡ್ ಅಂತ ಹೇಳ್ತಾ ಜಗನ್ನಾಥ ದಾಸರು. ಹೇಳ್ತಾಮರಿಸ್ತಾದಕ್ಕೆ ಹೇಳ್ತಾ ಇದ್ದೇನೆ, ಹಗಲ ನಂದಾದೀಪದಂದದಿ ನಿಗಮ ವಿದ್ಯನ ಪೂಜಿಸುತ್ತ ಕೈ ಮುಗಿದು ನಾಲ್ಕರೊಳೊಂದು ಪುರುಷಾರ್ಥವನು ಬೇಡದಲೆ ಮಗಮಡದಿ ಪ್ರಾಣೇಂದ್ರಿಯಾದಿಗಳು ಭಗವದ್ ಅಧೀನವೆಂದು ಅಡಿಗಡಿಗೆ ನೆನೆಯುತ್ತಿರು. ನಂದಾದೀಪ ಹಚ್ಚೋದು ದೇವರಿ ಬೆಳಕಿಗಲ್ಲೋ ಅದನ್ನು ನಮಗೆ ಮಾರ್ಗದರ್ಶನ ಮಾಡ್ತಾ ಇದೆ ನಂದಾದೀಪ. ಆ ದೃಷ್ಟಿಯಿಂದ ನೋಡಬೇಕು. ಏನ್ ಮಾರ್ಗದೀಪ ಈ ದೀಪ ಹಗಲಿದ್ ಮಾಡ್ಲಿ, ನಾವು ತಕ್ಷಣ ಏನ್ ಮಾಡ್ತೀವಿ ಆರಿಸ್ಬಿಡ್ತೀವಿ ಹೋಗಿ. ಈ ದೀಪಗಳು ಮನೆಯಾಗಿ ಏನಾದ್ರೂ ಅಕಸ್ಮಾತ್ ಹುಡುಗರು ಹಾಕಿದ್ರೆ ತಕ್ಷಣ ಹೋಗ್ತೀವಿ ಅದನ್ನ. ಯಾಕೆ? ಅದು ನಮಗೋಸ್ಕರ ಇಲ್ಲಿ ಆದ್ರೆ ಅದನ್ನ ಯಾವಾಗ ಬೇಕಾದ್ರೂ ಆರಿಸ್ಬಿಡ್ತೀವಿ ನಾವು. ಆದ್ರೆ ನಂದಾದೀಪ ಅಕಸ್ಮಾತ್ ಶಾಂತವಾದ್ರೆ, ಹಗಲು ಶಾಂತವಾದ್ರೂ ಮತ್ತೆ ಹೋಗಿ ಕುಡಿಸಿ ಅದಕ್ಕೆ ಎಣ್ಣೆ ಹಾಕಿಸ್ತೀನಿ. ಯಾಕೆ? ಅದು ಭಗವಂತನಿಗೋಸ್ಕರವಾಗಿದೆ. ಭಗವಂತನಿಗೋಸ್ಕರವಾಗಿ ಇದ್ದಿದ್ದಕ್ಕೆ ಚ್ಯುತಿ ಇಲ್ಲೇ ಇಲ್ಲ, ನಮಗೋಸ್ಕರವಾಗಿ ಇದ್ದಿದ್ದಲ್ಲೇ ಚ್ಯುತಿ. ಹಾಗೆ ನಂದಾದೀಪ ಹಚ್ಚಕ್ಕಂತಹ ದೇವರು ಬೆಳಕಿದಲ್ಲೋ ಭಗವಂತ, ಹಾಗೆ ನಿನ್ನ ದೇಹ ಇಂದ್ರಿಯಗಳು ಹೆಂಡತಿ ಮಕ್ಕಳು ಎಲ್ಲರೂ ಭಗವದ ಅಧೀನ, ಅವನಿಗೋಸ್ಕರವಾಗಿದ್ದೀರಿ ನೀವೆಲ್ಲ. ನಾವೆಲ್ಲ ಹೆಂಡತಿ ನನಗೋಸ್ಕರವಾಗಿ, ಮಕ್ಕಳು ನನಗೋಸ್ಕರವಾಗಿ, ಮನೆ ನನಗೋಸ್ಕರವಾಗಿ, ಎಲ್ಲ ನನಗೆ 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 ನನಗೆ. ಯಾವ ಹೆಂಡಿರು ಮಕ್ಕಳು ನಿನ್ನ ತೊಂಡರೆಂಬರು ಜ್ಞಾನಿಗಳಾಗಿರ್ತಕ್ಕಂಥವ್ರು ನಮಗೇಂತ ಯಾರು ತಿಳ್ಕೊಂಬರ, ಎಲ್ಲ ನಿನ್ನ ಸೇವೆಗೆ ಸ್ವಾಮಿ. ಇದೊಂದು ಟ್ರಸ್ಟ್ ಇದ್ದಾಗ ಆ ಟ್ರಸ್ಟ್ನಾಗೆ ಯಾರು ಸೇರಿರ್ತಾರೆ, ಇದು ಅದು ಏನು ಅವ್ರಿಗೊಬ್ಬರಿಗೊಬ್ಬರು ಸಂಬಂಧ ಯಾವ್ದು ಎಲ್ಲರೂ ಯಾಕೆ ಸೇರಿರ್ತಾರೆ, ಒಂದು ಸಂಸ್ಥೆಯ ಕಾರ್ಯ. ಹಾಗೆ ನಮ್ದು ಒಂದು ಫ್ಯಾಮಿಲಿ ಎಂಬುದೊಂದು ಟ್ರಸ್ಟ್. ಆ ಟ್ರಸ್ಟ್ ಸಬ್ ರಿಜಿಸ್ಟರ್ ಆಫೀಸ್ನ ರಿಜಿಸ್ಟರ್ ಆಗಿದೆ, ನಮ್ಮ ಟ್ರಸ್ಟ್ ಭಗವಂತನ ರಾಜ್ಯದಲ್ಲಿ ರಿಜಿಸ್ಟರ್ ಆಗಿದೆ. ಯಾವುದೋ ಜನ್ಮದ ಋಣಾನ ಬಂದ ರೂಪದ ಒಂದು ಅನೇಕ ಜೀವನ್ನು ಒಂದ್ ಕಡೆ ಸೇರಿಸಿದ್ದಾನೆ. ಹಿಂದಿನ ಜನ್ಮದಲ್ಲಿ ಅವರೆಲ್ಲಿ ಹುಟ್ಟಿದ್ರು ನಾವೆಲ್ಲಿ ಹುಟ್ಟಿದ್ರು ಗೊತ್ತಿಲ್ಲ, ಆದ್ರೆ ಯಾವುದೋ ಒಂದು ಋಣಾನ ಬಂದ ರೂಪದ ಒಂದ್ ಕಡೆ ಸೇರಿಸಿದ ಸಂತೆಗೆಲ್ಲರೂ ಸೇರಿ ಸಂಜೆ ಮರಳು. ಎಲ್ಲ ನಿನಗೋಸ್ಕರ ಸ್ವಾಮಿ, ನಾವೆಲ್ಲ ಇರೋದು ನಿನಗೋಸ್ಕರವಾಗಿ ಅಂಬೋ ಭಾವನೆ ಬರ್ಲಿಂತ ನಂದಾದೀಪ ಹಚ್ಚಬೇಕಷ್ಟೇ ಹೊರತು ದೇವರಿಗೆ ಬೆಳಕಾಗ್ಲಿಂತಲ್ಲ. ಇಂತಹ ಮಾರ್ಗದರ್ಶನ ಅದಕ್ಕೋಸ್ಕರ ಈ ರೀತಿ ಇರ್ತಕ್ಕಂತ ಹೇಳ್ಬಿಟ್ಟು ಇನ್ನ ಇಷ್ಟಲ್ಲ ಹೇಳ್ಬಿಟ್ಟು ಆಗ ನಾವು ಇಷ್ಟಲ್ಲ ಹೇಳಿದ್ಮೇಲೆ ಹೌದು ಏನ್ ಮಾಡಕ್ಕಿದೆ ಯಾರು, ನೀವು ಸನ್ಯಾಸಿಗಳಾಗಿಂದ ನಾಡ್ದು ಸನ್ಯಾಸಿಗಳು ಮಾಡ್ಬಿಟ್ಟು ಸನ್ಯಾಸಿಗಳಾಗ್ಬಿಟ್ಟು ಆದ್ಕೊಳ್ಳೇನೆ. ಆಗ ಏನಾಗೋಗ್ಬಿಡ್ತು ಸನ್ಯಾಸಿ ಈ ವಾರ್ತೆ ಗೊತ್ತಾಯ್ತು ದಕ್ಷ ಪ್ರಜಾಪತಿ. ಆಮೇಲೆ ಏನಾಗೋಗ್ಬಿಡ್ತು ಎಂತ ಕೆಲಸ ಮಾಡ್ಬಿಟ್ಟು ನಾಡ್ದ ಅಂತ ತಿಳ್ಕೊಂಡು ಮತ್ತೆ 1,000 ಜನ ಮಕ್ಕಳನ್ನ ಹಡಿದಂತೆ. 10,000 ಜನ ಮಕ್ಕಳು ಮೊದಲು ಹಡಿದು ಅವ್ರನ್ನೆಲ್ಲ ಸನ್ಯಾಸಿಗಳು ಮಾಡಿಬಿಟ್ರೆ ಮತ್ತೆ 1,000 ಜನ ಮಕ್ಕಳನ್ನ ಹಡಿದ್ರು. ಹಡಿದ ಮೇಲೆ ಮತ್ತೆ ಅವರು ಕೂಡ ಏನಪ್ಪ ನಾವು ಏನ್ ಮಾಡಬೇಕು ಅಂದ್ರು. ನೋಡಪ್ಪ ಇದೇ ರೀತಿ ತನ್ನ ಆ 10,000 ಜನ ಮಕ್ಕಳಿಗೆ ಏನ್ ಹೇಳಿದ್ನು ಅಲ್ಲಿ ಹೋಗಿ ತಪಸ್ಸು ಮಾಡಿ ಪರಮಾತ್ಮನ ಪ್ರಸನ್ನೀಕರಿಸಿಕೊಂಡು ವಿವಾಹ ಮಾಡಿಕೊಂಡು ನೀವು ಆಮೇಲೆ ಈ ಸಂತಾನ ವೃದ್ಧಿ ಮಾಡ್ರಿ. ಅವರು ಅದೇ ಹೋದ್ರು, ಅವ್ರಿಗೂ ನಾರದ ಅದೇ ಸಿಕ್ಕರು, ಅವ್ರನ್ನು ಕೂಡ ಸನ್ಯಾಸಿಗಳು ಮಾಡಿದ್ರು. ಒಬ್ಬ 10,000 ಜನ ಮಾಡಿದ್ದ ಈ 1,000 ಜನ ಸನ್ಯಾಸಿಗಳು ಮಾಡಿದ್ರು. ಈ ವಾರ್ತೆ ಗೊತ್ತಾಗ್ತಿರ್ಲಿಕ್ಕೆ ದಕ್ಷ ಪ್ರಜಾಪತಿ ಸಿಟ್ಟು ಬಂತು. ಆಹಾ ನಾರದ, ನಾನು ವಂಶವೃದ್ಧಿ ಆಗಲಿ ಅಂತ ಮಾಡಿದ್ರೆ ನೀನು ಇರಿತ್ ಮಾಡಿ, ನೀವು ಒಂದ್ ಕಡೆ ನಿಂತಲ್ಲಿ ನಿಲ್ಲಬೇಡ ಅಂತ ತಿಳ್ಕೊಂಡು ಶಾಪ ಕೊಟ್ಟು ಹೋ ಎಲ್ಲಾರು ಕೊಟ್ಟಾರೆ ನಿಂದು ಒಂದು ಇರ್ಲಿ ಅಂತ ತಗೊಂಡ್ಬಿಟ್ಟು ನಾರದು. ಈ ರೀತಿ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ಈ ರೀತಿ ಇರ್ತಕ್ಕಂಥದ್ದೇನದೇ ಇಲ್ಲಿ ನಮ್ಮ ಜೀವನದಲ್ಲಿ ಹೇಗಿರಬೇಕು ಅಂತಕ್ಕಂಥದ್ದನ್ನ ಈ ಪ್ರತಿಯೊಬ್ಬರಿಗೆ ನಾರದ ಉಪದೇಶ ಮಾಡಿರ್ತಕ್ಕಂಥದ್ದು ಹೇಳಿ ಅದನ್ನು ಮುಗಿಸ್ಬಿಟ್ಟು ಇನ್ನ ಇಂದ್ರ ತ್ರಿಭುವನ ಐಶ್ವರ್ಯ ಮದೋಲ್ಲಂಘಿತ ಸತ್ಪಥ ಮರುದ್ದೇ ಆದಿತ್ಯ ನೃಪ. ಒಮ್ಮೆ ಇಂದ್ರದೇವರು ಸಾಮಾನ್ಯ ಮನುಷ್ಯನಿಗೆ ಅಹಂಕಾರ ಬಂದ್ಬಿಡುತ್ತೆ. ಅಧಿಕಾರ ಬಂದರಾಗಲಿ ಐಶ್ವರ್ಯ ಬಂದರಾಗಲಿ ಯಾವುದೇ ಬಂದರೂ ಕೂಡ ಅಹಂಕಾರ ಬಂದ್ಬಿಡ್ತೀವಿ, ಮದೋನ್ಮತ್ತನಾಗ್ಬಿಡ್ತಾರೆ. ಆ ಇಂದ್ರದೇವರು ಮದೋನ್ಮತ್ತರಾಗ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ ಶುಕಾಚಾರ. ಮದೋನ್ಮತ್ತ ಯಾಕೆ, ತ್ರಿಭುವನ ಐಶ್ವರ್ಯ ಮದೋಲ್ಲಂಘಿತ ಸತ್ಪಥ. ಈ 3 ಲೋಕದ ಆಧಿಪತ್ಯ ಸಿಕ್ಕದೆ ಬೇಕಾದಷ್ಟು ಐಶ್ವರ್ಯಾದಿಗಳು ಅಧಿಕಾರ ಇವೆಲ್ಲದಿಂದ ಸತ್ತತಃ ಮದೋಲ್ಲಿಂಗಿತ ಮದೋನ್ಮತ್ತರಾಗಿಬಿಟ್ಟು ಸಮೀಚೀನವಾಗಿರ್ತಕ್ಕಂತಹ ಸತ್ವ ಸಂಪ್ರದಾಯದಲ್ಲಿ ಅದನ್ನ ಮೀರಿಬಿಟ್ಟು ಮದುಗಳು 8 ಮದ ಅಂತ ಅನ್ನ ಮದ ಅರ್ಥ ಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪ ಮದವು ತನ್ನ ಸತ್ವದ ಮದವು ಧಾತ್ರಿ ವಶವಾದ ಮದ ಇನ್ನು ತನಗೆ ದೂರಿಲ್ಲ ಇಂತೆಂಬೋ ಮದದಿಂದ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ದೇವರ ಹತ್ರ ಪ್ರಾರ್ಥನೆಯ ನಾಟ ಆಚರಿಸಿದಂತ ಹೇಳ್ಬಿಟ್ಟು ಬರದ. ಈ ಮದಗಳಿದ್ದಾಗ ದೇವರ ಹತ್ರ ನೀವು ಇರ್ಲಿಕ್ಕೂ ನೀವು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೂ ಯಾವ ನೋಡೈತ ಅಂತ ಹೇಳ್ತು. ಹೌದು ಅವಲ್ಲ ಅನ್ನಾದಿ ಬೇಕಾದಷ್ಟು ಐಶ್ವರ್ಯ ಅಧಿಕಾರ ಸಂಪತ್ತಿ ಕೀರ್ತಿ ಎಲ್ಲ ಇರುವಾಗ ಮದ ಯಾಕೆ ಬರಬಾರ್ದು? ಅಜ್ಞಾನಿಗೆ ಬರುತ್ತೆ ಅಷ್ಟೇ, ಜ್ಞಾನಿ ಬರಲ್ಲ ಅನ್ಬಿಟ್ರು. ಅಜ್ಞಾನಿಯಾಗಿರ್ತಕ್ಕಂಥವನೇ ಮದ ಬರ್ತೇ ಹೋಗ್ತಾನು. ಭಗವದ್ ದ್ವಿಷಿಕವಾದ ಜ್ಞಾನ ಜಾಸ್ತಿ ಆಗ್ತಾ ಹೋದಾಗ ಅವನು ವಿನಯ ಜಾಸ್ತಿ ಆಗ್ತಾ ಹೋಗ್ತೀನಿ. ಭಗವಂತನ ಜ್ಞಾನ ಆಗಿರ್ತಕ್ಕಂಥ ಲಕ್ಷಣ ಏನು? ವಿನಯ ಅಂತಕ್ಕಂಥದ್ದು. ಯಾಕೆ ವಿನಯ? ಎಲ್ಲ ದುಡ್ಡ ಐಶ್ವರ್ಯ ಯಾಕೆ? ಇದು ನಂದಲ್ಲ, ಇದು ಯಾವ ದೇವ್ರ ಕಷ್ಟ ಗೊತ್ತಿಲ್ಲ. ನಾವೊಬ್ಬ ಮ್ಯಾನೇಜಿಂಗ್ ಟ್ರಸ್ಟಿ ಅಷ್ಟೇ. ಅದಕ್ಕೆ ನಾನೇ ನಂದು ಯಾವುದು ನಂದು ಅಂತಕ್ಕಂಥದ್ದು ಯಾವುದೂ ಇಲ್ಲ ಜಗತ್ತಿನಲ್ಲಿ. ಭಗವಂತ ಎಷ್ಟು ದಿವಸ ಇಟ್ಟಿದ್ದಾನೋ ಅಷ್ಟು ದಿವಸ, ಯಾವಾಗ ತಗೋತಾನೋ ಗೊತ್ತಿಲ್ಲ. ಹಿಂದಿನ ದಿವಸ ದೊಡ್ಡ IAS ಆಫೀಸರು 1 ಕೋಟಿ ರೂಪಾಯಿ ಚೆಕ್ ಸೈನ್ ಮಾಡಿದ, ಅದು ವ್ಯಾಲಿಡ್ ಆಯ್ತು. ಇವತ್ತು ಸಾಯಂಕಾಲ 5:00 ರಿಟೈರ್ ಆದ. ಮಾರನೇ ದಿವಸ ಬೆಳ್ಕೊಂಡು 10 ರೂಪಾಯಿ ಚೆಕ್ಕಿ ಅವನ ಬೆಲೆ ಇಲ್ಲ ಸೈನ್. ಯಾಕೆ? ನಿನ್ನ ರಾಜ ತನ್ನ ಅಧಿಕಾರವನ್ನು ಇಟ್ಟಿದ್ದ, ನಿನ್ನ ಸಾಯಂಕಾಲದವನು ಹಿ ಹ್ಯಾಸ್ ವಿತ್ಡ್ರಾನ್ ಹಿಸ್ ಪವರ್. ಮುಗುದೇ ಹೋಯ್ತು. ಹಾಗೆ ನಮ್ದು ಅಷ್ಟೇ, ದೇವರು ತಾನು ಇಟ್ಟಿದ್ದಾನೆ, ಯಾವುದೋ ತಂದು ಅದರೊಳಗೆ ಇಟ್ಟಿದ್ದಾನೆ, ಯಾವುದು ಅಶಾಶ್ವತವಾಗಿರ್ತಕ್ಕಂಥದ್ದು, ಇದು ಯಾವುದು ನನ್ನ ದೇಹದಿಂದ ಆದದ್ದು ನನ್ನಲ್ಲ, ಅವನು ಬಳಗ ಪ್ರಕಟ ಮಾಡುವವರಿಗೂ ಆಗ್ತಿರ್ತೇವೆ, ಪ್ರಕಟ ತಾನು ವಾಪಸ್ ತಗೊಂಡ ಅಂದರೆ ಮುಗಿದೋಯ್ತು. ಅದಕ್ಕೆ ತಲೋಕಾರ ಉಪನಿಷತ್ತಿನ ಕಥೆ. ದೇವತೆಗಳು ದೈತ್ಯರಿಗೂ ಯುದ್ಧ ಆಯಿತು. ಯುದ್ಧವಾದಾಗ ಏನಾಗೋಯ್ತು, ದೇವತೆಗಳು ಬಲ ಕಡಿಮೆ ಎನಿಸ್ಬಿಡ್ತು ಪರಮಾತ್ಮನಿಗೆ. ಆಗ ತಾನು ಒಳಗೆ ವಿಶೇಷವಾಗಿ ಹೊಕ್ಕುಬಿಟ್ಟ, ಒಳಗೆ ಹೊಕ್ಕುಬಿಟ್ಟು ವಿಪರೀತ ಬಲ ಪ್ರಕಟ ಮಾಡಿಬಿಟ್ಟ ದೇವರು. ಅದು ದೇವತೆಗಳು ಗೊತ್ತಾಗಲಿಲ್ಲ, ನಾವು ಬಲ ಒಳ್ಳೆ ಯುದ್ಧ ಮಾಡಿದ್ವಿ, ಪರಾಕ್ರಮ ಯುದ್ಧ ಮಾಡಿದ್ವಿ, ನಾವು ಗೆದ್ವಿ ನಾವು ಗೆದ್ವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ನಾವು ತಿಳ್ಕೊತಾ ಇದೀವಿ ಈಗ, ಒಳಗೆ ನಿಂತ್ಕೊಂಡು ಭಗವಂತ ತಾ ಏಂ ಕರ್ತರಿ ದೇವೇಶೇ ಕರ್ತಾ ಅಹಮಿತಿ ಮನ್ಯತೆ ಅಂತ ತಿಳ್ಕೊಂಡು ಅವನು ಒಳಗೆ ನಿಂತ್ಕೊಂಡು ಮಾಡ್ತಾ ಇದ್ದಾನೆ ಎಂಬ ಜ್ಞಾನವೇ ಇಲ್ಲ. ನಾನು 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 ನಮ್ಮ ಸ್ವಾತಂತ್ರ್ಯ ಕೊಟ್ಟು ಬಿಟ್ಟಿದ್ದ ಅಂದೇವು, ನಾನು ಮಾಡ್ತಾ ಇದ್ದೀನಿ ನೀನು ಮಾಡಬೇಕು ಅಂತ ಹೇಳ್ತೀವಲ್ಲ ನಾವು, ಅಂಥದ್ದು ದೇವತೆಗಳಿಗೆ ಈ ಜ್ಞಾನ ಬಂತು. ಆಗೇನಾಯ್ತು, ಗೆದ್ದು ಬಿಟ್ರು. ಆಮೇಲೆ ಒಂದು ಒಂದು ಸಮಾರೋಪ ಸಮಾರಂಭ ಇಟ್ಕೊಂಡು ಸಮಾರೋಪ ಅವ್ರು ಇವ್ರು ಹೋಗಲು ಇವರು ಬೇರೆ ಇಲ್ಲೇ ಇಲ್ಲ, ದೇವ್ರನ್ನ ಹೋಗಲು ಸುದ್ದಿನೇ ಇಲ್ಲೇ ಇಲ್ಲ, ಅವ್ರು ಇವ್ರನ್ನ ಹೋಗಲು ಇವರು ಅವ್ರು ಹೋಗಲು. ಆಗ ನಾನು ಹಾಗೆ ಯುದ್ಧ ಮಾಡಿದೆ, ನೀನು ಹಾಗಿದ್ದೆ, ಒಬ್ರಿಗೊಬ್ರಿಗೆ ಥ್ಯಾಂಕ್ಸ್ ಹೇಳ್ಕೋತ ದೇವರು ನೋಡು ಅಲ್ಲ, ಅಜ್ಞರಾಗಿರ್ತಕ್ಕಂಥ ಮನುಷ್ಯರು ಹೀಗೆ ಮಾಡ್ತಾರೆ, ಇವರೆಲ್ಲ ದೇವತೆಗಳು ಹೀಗೆ ಮಾಡ್ತಾ ಇದ್ದಲ್ಲ, ಬುದ್ಧಿ ಕಲಿಸ್ಬೇಕು ಅಂತ ತಿಳ್ಕೊಂಡು ಎಚ್ಚರಿಂದ ದೂರ ಬಂದು ನಿಂತ್ಕೊಂಡ. ಆಗ ಅಗ್ನಿಯನ್ನು ಕಳಿಸ್ತು ಇಂದ್ರದೇವರು, ಯಾರೋ ಬಂದಾರೋ ಅವರು ಯಾಕೆ ಬಂದಾರೆ ಕೇಳ್ಕೊಂಬ. ಆಗ ಅಗ್ನಿದೇವರು ಹೋದ್ರು, ಏನಪ್ಪ ನೀನು ಯಾಕೆ ಬಂದಿ, ಏನ್ ಸಮಾಚಾರ ಏನು ಅಂತ ಕೇಳ. ಅದೇ ಪ್ರಶ್ನೆ ಅಗ್ನಿದೇವರು ಹಾಕಿದ್ರು, ನೀನು ಯಾಕೆ ಬಂದಿ ಏನು? ತಾನು ಬಂದು ಕೆಲಸ ಮರ್ತೇ ಬಿಟ್ಟ ಅಗ್ನಿ, ಮರ್ತು ಬಿಟ್ಟು ನಾನು ಯಾರು ಅಂತ ತಿಳ್ಕೊಂಡು ಈ ಬ್ರಹ್ಮಾಂಡವನ್ನು ಒಂದು ಕ್ಷಣದಲ್ಲಿ ಸುಟ್ಟು ಪೂಜೆ ಮಾಡಿಬಿಡು ಅಲ್ಲಿ ಅಂದ. ತನ್ನ ಹೊಗಳು ಕೋತ ಕೂತ್ಕೊಂಡ್ಬಿಟ್ಟ, ಬಂದಿರೋ ಕೆಲಸನೇ ಮರ್ತು ಬಿಟ್ಟ, ಹೊಗಳು ಕೋತ ಕೂತ್ಕೊಂಡ್ಬಿಟ್ಟ. ನಾನು ದೊಡ್ಡವನು ನಾ ದೊಡ್ಡವನು ನಾ ದೊಡ್ಡ ಪರಮಾತ್ಮ ಕೇಳುವರು. ಹಾಗೇನು ಪಗಾರೆ ಇಂದ ಒಂದು ಒಣಗಿದ ಸಣ್ಣ ಹುಲ್ಕಡ್ಡಿತ್ತು, ಅದು ಹಸಿದಲ್ಲ ಒಣಗಿದ್ದು, ಸುಡು ಅಂದ ಅಗ್ನಿ ಸುಡು. ಇವೆಲ್ಲ ನಮ್ಮ ಮನೆ ಜಡಾಗ್ನಿಗಳು, ಇವೆಲ್ಲ ಇರ್ತಕ್ಕಂಥ ಸಾಕ್ಷಾತ್ ತೇಜಸ್ತತ್ವಕ್ಕೆ ಅಭಿಮಾನಿಯಾದ ಅಗ್ನಿ, ಆ ಒಂದು ಸಣ್ಣ ಹುಲ್ಕಡ್ಡಿ. ಯಾಕೆ? ಭಗವಂತ ಹಿಯಾಸ್ ವಿತ್ಡ್ರ ಅನಿಸ್ ಪವರ್. ದೇಹದೇ ಅಗ್ನಿ ದೇಹದೇ, ಆದ್ರೆ ಅಲ್ಲಿ ಒಳಗಡೆ ತಾನಿದ್ದು ತಾನು ಸುಡೋ ಶಕ್ತಿಯನ್ನು ಪ್ರಕಟ ಮಾಡ್ತೀರಿ, ಅದನ್ನು ವಿತ್ಡ್ರ ಮಾಡಿಕೊಂಡಿದ್ದಾನೆ. ಹಾಗೆ ನಮ್ದು ಅಷ್ಟೇ, ಯಾವಾಗ ತಾನು ಯಾವ ಇಂದ್ರಿಯಗಳನ್ನು ವಿತ್ಡ್ರಾ ಮಾಡಿಕೊತಾನೋ ಗೊತ್ತಿಲ್ಲ, ಈಗ ಭಗವಂತನ ಮರ್ತೇ ಬಿಡ್ತೀವಿ, ತಾನು ನಾನು ನಾನು. ಹಾಗೆ ಪ್ರತಿ ಕ್ಷಣದಲ್ಲೂ ಭಗವಂತನಿಗೆ ಜ್ಞಾಪಕ ಇರಬೇಕು ನಮಗೆ. ಸರ್ವದಾ ವಿಷ್ಣು ಸರ್ವೋತ್ತಮ ತ್ವಂಚ ಪ್ರತಿಪಾದ್ಯ ಹೇಳ್ತಕ್ಕಂಥದ್ದು, ಸರ್ವದಾ ಅಂದ್ರೆ ಹಗಲು ರಾತ್ರಿ ವಾಕ್ಯಾರ್ಥ ಮಾಡಬೇಕು ಅಂತ ಅರ್ಥವಲ್ಲ, ಹಗಲು ರಾತ್ರಿ ಪ್ರವಚನ ಮಾಡಬೇಕು ಅಂತಲ್ಲ, ಪ್ರತಿಯೊಂದು ಕ್ಷಣದಲ್ಲೂ ಕೊಡು ಸ್ವಾಮಿ, ಇದು ನಿನ್ನ ಪೂಜಾ, ನೀನು ನೀನು ಕೊಟ್ಟಿದ್ದು ನಾನು ಅನುಭವಿಸ್ತಾ, ಇದ್ಯಾವುದು ನನ್ನದಲ್ಲ, ಈ ಯಾವುದೇ ನನ್ನಲ್ಲ. ತೇನ ತೆಕ್ತೇನ ಭುಂಜೀತ ಮಾಮೃತ ಕಸಿದ್ದನು ಈಶಾವಾಸ. ಅವನು ಮತ್ತೆ ವಾಯುದೇವನು, ವಾಯುದೇವನು ಈ ಪ್ರಮುಖ ಈ ಗಾಳಿ ಬೀಸ್ತಲ್ಲ ನಾಸಿಕ್ಯವಾಗಿ, ಅವನಿಗೂ ಅದೇ ರೀತಿ ಆಯ್ತು ಅಲ್ಲ ಅರ್ಥಿಕ ಅಂದಾಗ, ಈ ರೀತಿಯಾಗಿ ದೇವರ ಮಹಿಮೆ ತಿಳ್ಕೋಬೇಕು. ಇಂಥ ಮದ ಅಂತಕ್ಕಂಥದ್ದು ಬಂದ್ಬಿಡ್ತದೆ, ದೇವತೆಗಳಿಗೂ ಬಂದ್ಬಿಡ್ತದೆ. ಹಾಗೆ ನಾವು ಬಂದೇ ತಪ್ಪಲ್ಲ ಅಂತ, ತಪ್ಪಲ್ಲ ಅಂತ, ತಪ್ಪೇನೆ ಯಾರು ಮಾಡಿದ್ರು ತಪ್ಪೇನೆ, ನಾವು ಮಾಡಿದ್ದು ಕ್ಷಮಿಸ್ತಾನೆ ದೇವರು, ದೇವತೆಗಳು ಮಾಡಿದ್ದು ಬರಬೇಕು ಶಿಕ್ಷೆಗಳು. ಹಾಗೇನಾಗಿ ಇಂದ್ರದೇವರು ಸಭೆಯಲ್ಲೂ ಕೂತಿದ್ದಾರೆ, ಕೂತಿರುವಾಗ ಏನಾಗಿದೆ, ಬೃಹಸ್ಪತ್ಯಾಚಾರ ಬಂದರು, ಮದೋಲ್ಲಂಘಿತ ಸತ್ತತಃ ಅಂತ ಹೇಳ್ತಾನೆ ಬೃಹಸ್ಪತ್ಯಾಚಾರ. ದೇವ ಗುರುಗಳು ಹೌದು, ಬಟ್ಟಿಲ್ಲಕ್ಕೇನೆ ಅಹಂಕಾರ ಬಂದವರು ಇಂದ್ರದೇವರಿಗೆ. ಸಾಮಾನ್ಯವಾಗಿ ಒಬ್ಬ ಗುರುಗಳು ಬಂದಾಗ ನಾವು ಇವರು ಎಷ್ಟೇ ದೊಡ್ಡವರಾದ ಎದ್ದು ನಿಂತ್ಕೊಂಡು ಅವರಿಗೆ ಅರ್ಘ್ಯಪಾದ್ಯಾದಿಯನ್ನು ಪೂಜೆ ಮಾಡಿ ತಾವು ಒಂದು ಆಸನವನ್ನು ಕೊಟ್ಟು ಅವರನ್ನು ಕೂಡಿಸಿ ತಾನು ಕೂತ್ಕೋಬೇಕು. ಇದು ನಮ್ಮ ಒಂದು ಸಂಪ್ರದಾಯ. ಮನೆ ಯಾರೇ ಬಂದರೂ ಕೂಡ ಅವರಿಗೊಂದು ಆಸನವನ್ನು ಕೊಟ್ಟು ಕೂಡಿಸಿ ಆಮೇಲೆ ನಾವು ಕೂತ್ಕೋಬೇಕು. ಈ ರೀತಿ ಇರ್ತಕ್ಕಂಥದ್ದು, ಈ ರೀತಿ ಇರುವಾಗ ಅದು ಮರ್ತು ಬಿಟ್ಟು ಸತ್ ಸಂಪ್ರದಾಯವನ್ನು ಮರ್ತು ಬಿಟ್ಟು. ಯಾಕೆ? ಮದೋನ್ಮತ್ತರಾಗಿದ್ದಾರೆ, ನನಗೆ ಯಾರಿಂದೇನಾಗಬೇಕಾಗಿದೆ ಅಂತಕ್ಕಂಥದ್ದು. ಬೃಹಸ್ಪತಿ ಆಚಾರ್ಯನು ಯಾಕೆ ಇವತ್ತು ಇಂದ್ರೆ ಹೀಗೆ ಮಾಡಿದರು ಅಂತ ತಿಳ್ಕೊಂಡು ಏನು ಸಮಯ ಚೆನ್ನಾಗಿಲ್ಲ, ಯಾಕೆ ತಡಿಕೋಬೇಕು ಅಂತ ಮನೆಗೆ ಹೋಗ್ಬಿಟ್ಟರು ಬೃಹಸ್ಪತ್ಯಾಚಾರ. ಅವರ ಆಕಡೆ ಹೋದ ಮೇಲೆ ಇಂದ್ರದೇವರು ಪಶ್ಚಾತ್ತಾಪ ಆಯ್ತು, ನಾನು ಯಾಕೆ ಹೀಗೆ ಮಾಡಿದೆ, ಇವತ್ತು ಗುರುಗಳು ಬಂದರು ಅಟ್ಲೀಸ್ಟ್ ಬರ್ರಿ ಅಂತ ಕೂಡ ಒಂದು ಮಾತು ಹೇಳಲಿಲ್ಲ, ನಾನು ಹೀಗೆ ಮಾಡಿಬಿಟ್ಟೆ, ನಾನು ಅವ್ರ ಮನಸ್ಸು ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಬಂತು. ಮತ್ತೆ ಬೃಹಸ್ಪತ್ಯಾಚಾರ ಮನೆಗೆ ಹೋದ್ರು. ಸಾರಿ ಅಂತ ಹೇಳ್ತೀವಲ್ಲ ನಾವು, ಏನಾದ್ರೂ ಮಾಡೋದು ಮಾಡಿಬಿಟ್ಟು ಆಮೇಲೆ ಸಾರಿ ಅಂತ ಹೇಳ್ಬಿಟ್ರೆ ಮುಗಿದೋಗ್ಬಿಡ್ತು, ಹಾಗೆ ಹೇಳಬೇಕು ಅಂತ ಹೋದ್ರು ಬೃಹಸ್ಪತ್ಯಾಚಾರ ಮನೆಗೆ. ಅದೃಶ್ಯರಾಗ್ಬಿಟ್ಟು ಬೃಹಸ್ಪತ್ಯಾಚಾರ ಅದೃಶ್ಯರಾಗ್ಬಿಟ್ಟು ಪುರೋಹಿತರಿಲ್ಲದ ಹಾಗಾಯ್ತು. ಪುರೋಹಿತರಿಲ್ಲದೆ ಪುರೋಹಿತ ಅಂದ್ರೆ ನಮ್ಮ ಮುಂದಿನ ಭವಿಷ್ಯವನ್ನ ಹಿತವನ್ನು ಅಪೇಕ್ಷಿಸತಕ್ಕಂಥವ್ರು ಪುರೋಹಿತರು ಅಂತ ತಿಳ್ಕೊಂಡು, ಅದಕ್ಕೋಸ್ಕರ ಯಾವ್ಯಾವ ಏನು ಅಂತಕ್ಕಂಥ ಹೇಳೋದು ಸನ್ಮಾರ್ಗ ದರ್ಶನ ಮಾಡ್ತಕ್ಕಂಥವ್ರು ಪುರೋಹಿತರು ಅಂತ ತಿಳ್ಕೊಂಡು ಹೆಸರು. ಮಂತ್ರ ಕಲ್ತ್ಕೊಂಡವರೆಲ್ಲ ಅಲ್ಲ ಪುರೋಹಿತರು. ಈ ರೀತಿಯಾಗಿ ಒಬ್ಬ ಯಜಮಾನನ ಮುಂದಿನ ಭವಿಷ್ಯದ ಬಗ್ಗೆ ಹಿತವನ್ನು ಅಪೇಕ್ಷಿಸಿ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಪುರೋಹಿತರು ಅಂತ ಅರ್ಥ. ಈ ರೀತಿ ಇರ್ತಕ್ಕಂಥ ದೇವರದೇ ಆಗ ಪುರೋಹಿತರಿಂದ ಆಯಿತು. ಆಗ ಮತ್ತೆ ದೇವರ ಹತ್ರ ಸ್ವಾಮಿ ಆಚಾತುರ್ಯವಾಗೋಯ್ತು, ಈ ರೀತಿ ಆಗೋಗ್ಬಿಟ್ಟದೆ, ಪುರೋಹಿತರಿಲ್ಲ, ನಾವು ಏನ್ ಮಾಡಬೇಕು, ಯಾರನ್ನ ಪುರೋಹಿತರ ಮಾಡ್ಕೋಬೇಕು ಅಂತಿರ್ಲಕ್ಕೇನೆ. ಆಗ ಭಗವಂತ ಹೇಳ್ದ, ನೋಡಪ್ಪ, ಈಗ ತಷ್ಟು ಪ್ರಜಾಪತಿ ಅಂತಕ್ಕಂಥವ್ರ ಮಗ ವಿಶ್ವರೂಪಾಚಾರ್ಯರು ಅಂತಿದ್ದಾರೆ. ಅವರಿಗೆ ಮೂರು ತಲೆಗಳು, ಸೋಮಪೀತ, ಸುರಾಪೀತ, ಅನ್ನಾದ ಅಂತಕ್ಕಂಥ ಮೂರು ತಲೆಗಳು. ಆಗ ಅವ್ರನ್ನ ಕರ್ಕೊಂಡ್ಬಂದು ನೀವು ಪುರೋಹಿತರ ಮಾಡಿಕೊಡ್ರಿ, ಆಮೇಲೆ ನಿಮ್ಮ ದೇವರ ಅನುಗ್ರಹ ಮಾಡಲಿ ಅಂದರು. ಆಗ ವಿಶ್ವರೂಪಾಚಾರ ಹತ್ರ ಹೋದ್ರು, ವಿಶ್ವರೂಪಾಚಾರ ಹತ್ರ ಹೋದ್ರು, ಸ್ವಾಮಿ ದೇವರ ಆಜ್ಞೆ ಆಗಿದೆ, ಬ್ರಹ್ಮದೇವರ ಆಜ್ಞೆ ಆಗಿದೆ, ನೀ ದಯಮಾಡಿ ನೀವು ನಮ್ಮ ಪೌರೋಹಿತ್ಯ ತಗೋಬೇಕು, ವಹಿಸ್ಕೋಬೇಕು, ಯಾಕೆ ಬೃಹಸ್ಪತ್ಯಾಚಾರ್ಯ ಈ ರೀತಿ ಸಿಟ್ಟಾಗಿ ಹೋಗಿಬಿಟ್ಟಿದ್ದಾರೆ, ನಮ್ಮ ಪೌರೋಹಿತರಿಲ್ದಾಗಿದೆ, ದಯಮಾಡಿ ನೀವು ಬಂದು ಪೌರೋಹಿತ್ಯವನ್ನು ಸ್ವೀಕಾರ ಮಾಡಿ ನಮ್ಮನ್ನು ಮಾರ್ಗದರ್ಶನ ಮಾಡಬೇಕು ಅಂದರು. ಆಗ ವಿಶ್ವರೂಪಾಚಾರ ಒಪ್ಪಿಕೊಳ್ಳಲಿಲ್ಲ. ಪೌರೋಹಿತ್ಯ ಅತ್ಯಂತ ಗರ್ಹಿತವಾದ ವೃತ್ತಿ, ಗರ್ಹಿತವಾದ್ದು ಅಂದ್ರೆ ಸುಮಾರು ಅಂತಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಬಹಳ ಒಳ್ಳೇದೇ ಆಗ್ತದೆ, ಅದನ್ನು ಸ್ವಾರ್ಥಕ್ಕೆ ಉಪಯೋಗಿಸಿಕೊಂಡಾಗ ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೋಸ್ಕರವಾಗಿ ನನಗೆ ಬೇಡಪ್ಪ, ಕೆಸರು ತುಳಿದು ಕಾಲು ತೊಳ್ಕೊಂಬೋದಕ್ಕಿಂತ ಕೆಸರು ತುಳಿದೇ ಇರದ ಮೇಲೂ ನನಗೆ ಪೌರೋಹಿತ್ಯ ಬೇಕೇ ಇಲ್ಲ ಅಂದ್ಬಿಟ್ಟು ವಿಶ್ವರೂಪಾಚಾರ. ಇಲ್ಲ ಸ್ವಾಮಿ, ದಯಮಾಡಿ ಬರಬೇಕು, ದಯಮಾಡಿ ಬರಬೇಕು ಅಂತ ತಿಳ್ಕೊಂಡು ಅಂತಿರ್ಲಿಕ್ಕೇನೆ. ಆಗ ನಿರ್ವಾಹ ಇಲ್ಲ, ಬ್ರಹ್ಮದೇವರ ಆಜ್ಞೆ ಆಗಿದೆ ಅಂತ ತಿಳ್ಕೊಂಡು ತಾವು ಒಪ್ಕೊಂಡು ಒಪ್ಕೊಂಡ ಮೇಲೆ ಬಟ್ಟೆಲಕ್ಕೆ ಬಂದರು. ಏನ್ ಮಾಡಿದ್ರು, ತಾವು ಮೊದಲು ನಾರಾಯಣ ವರ್ಮನ್ನು ಉಪದೇಶ ಮಾಡಿದ್ರು, ಇಂದ್ರದೇವರಿಗೆ ಉಪದೇಶ ಮಾಡಿದ್ರು. ವರ್ಮ ಅಂದ್ರೆ ಕವಚ, ಇಂತಿಂತ ಭಗವದ್ರೂಪ ನನ್ನನ್ನು ಇಂತಿಂತ ರಕ್ಷಣೆ ಮಾಡಲಿ, ಜಲದಲ್ಲಿರೋವಾಗ ಮತ್ಸ್ಯರೂಪ ಆಗಿರ್ತಕ್ಕಂತಹ ಪರಮಾತ್ಮ ರಕ್ಷಣೆ ಮಾಡಲಿ, ಇನ್ನು ಮತ್ತು ವರ್ಣಪಾಶದಿಂದ ರಕ್ಷಣೆ ಮಾಡಲಿ, ಭೂಮಿಯಲ್ಲಿರುವಾಗ ಒಟ್ಟು ವಾಮನ ರೂಪ ಆಗಿರ್ತಕ್ಕಂತಹ ಪರಮಾತ್ಮ ರಕ್ಷಣೆ ಮಾಡಲಿ, ಇನ್ನು ಆಕಾಶದಲ್ಲಿ ಹೋಗ್ತಾ ಇರುವಾಗ ತ್ರಿವಿಕ್ರಮ ರೂಪ ಆಗಿರ್ತಕ್ಕಂತಹ ಪರಮಾತ್ಮ ರಕ್ಷಣೆ ಮಾಡಲಿ, ಇನ್ನು ಅಡವಿಯಲ್ಲಿರುವಾಗ ನೃಸಿಂಹ ರೂಪ ಆಗಿರ್ತಕ್ಕಂತಹ ಪರಮಾತ್ಮ ರಕ್ಷಣೆ ಮಾಡಲಿ, ಹೀಗೆಲ್ಲ ಇಂತಿಂತಹ ಕಾಲದಲ್ಲಿ ಇಂತಿಂತಹ ಇಂದ್ರಿಯಗಳನ್ನು ಇಂತಿಂತಹ ಭಗವದ್ ರೂಪ ರಕ್ಷಣೆ ಮಾಡಲಿ. ಸುಮಾರು 42 ಶ್ಲೋಕ ನಾರಾಯಣ ವರ್ಮ ಅಂತಕ್ಕಂಥ ಅದ್ಮ ಉಪದೇಶ ಅಂದ್ರೆ ಏನು, ನಮಗೆ ಒಂದು ಕವಚ ಇದ್ದಾಗೆ, ಮನುಷ್ಯನ ಕವಚ ಇದ್ದಾಗೆ ಯುದ್ಧಕ್ಕೆ ಹೋಗಬೇಕಾದ್ರೆ ಹಿಂದೆ ಈ ಕಬ್ಬಿಣದ ಉಕ್ಕಿನ ಕವಚ ಹಾಕುತ್ತಿದ್ರು, ಹಾಕೊಂಡಾಗ ಗುಂಡು ಹೊಡೆದ್ರು ಒಳಗೆ ಹೋಗ್ತಿದ್ದಿಲ್ಲ, ಖಡ್ಗ ಹಾಕಿದ್ರು ಒಳಗೆ ಹೋಗ್ತಿಲ್ಲ, ಹಾಗೆ ಕವಚ ಅಂತಕ್ಕಂಥ ಇಲ್ಲಿ ನಾರಾಯಣ ಕವಚ ಅಂದ್ರೆ ಏನು, ಭಗವಂತನ ರೂಪಗಳೇನೆ ನಮ್ಮ ಇಂದ್ರಿಯಗಳಲ್ಲಿ ಕವಚ ರೂಪವಾಗಿದ್ದು ನಮ್ಮನ್ನು ರಕ್ಷಣೆ ಮಾಡಿ ಅಂತ ಭಗವಂತನ ಪ್ರಾರ್ಥನೆ ಅಷ್ಟೇ. ಭಗವಂತ ಮಾಡ್ತಾ ಇದ್ದಾನೆ, ಅದನ್ನು ಕೃತಜ್ಞತೆ ಅಷ್ಟೇ. ಭಗವಂತ ನಮ್ಮ ರಕ್ಷಣೆ ಮಾಡದೇ ಹೋದ್ರೆ ನಮ್ಮ ಒಂದು ಕ್ಷಣ ನಮ್ಮ ಅಸ್ತಿತ್ವವೇ ಇಲ್ಲ. ಭಗವಂತ ನಿರ್ನಿಮಿತ್ತವಾಗಿ ರಕ್ಷಣೆ ಮಾಡ್ತಾ ಇದ್ದಾನೆ, ಆದರೆ ಅದನ್ನು ಜ್ಞಾಪಿಸಿಕೊಂಡು ಒಂದು ಥ್ಯಾಂಕ್ಸ್ ಹೇಳೋದು ನಮ್ಮ ಕರ್ತವ್ಯ ಅಷ್ಟೇ ಅಷ್ಟೇ ಹೇಳ್ತೇವೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಾರಾಯಣ ವರ್ಮವನ್ನು ಉಪದೇಶ ಮಾಡಿದ್ರು. ಉಪದೇಶ ಮಾಡ್ತಿರ್ಲಿಕ್ಕೇನೆ ಅದನ್ನ ಜಪ ಮಾಡಿದ್ರು ಇಂದ್ರದೇವರು, ಜಪ ಮಾಡಿದ್ರು, ಪಾರಾಯಣ ಮಾಡಿದ್ರು, ವಿಪರೀತವಾದ ಶಕ್ತಿ ಬಂತು. ಶಕ್ತಿ ಬರ್ತಿರ್ಲಿಕ್ಕೇನೆ ಆಗೇನಾಯ್ತು, ಯಥಾ ಪ್ರಕಾರ ಮತ್ತೆ ದೈತ್ಯರ ಮೇಲೆ ಯುದ್ಧಕ್ಕೆ ಹೋದ್ರು, ದೈತ್ಯರನ್ನೆಲ್ಲ ಗೆದ್ದುಬಿಟ್ಟು ಸಂಹಾರ ಮಾಡುದು, ಜಯವಾಗಿ ಹೋಗ್ಬಿಡ್ತು ಇಂದ್ರದೇವರಿಗೆ. ಈ ಕಡೆಗೆ ಆಗ್ತಿರ್ಲಿಕ್ಕೇನಾಗ ಹೋಗ್ಬಿಡ್ತು, ಆಗ ಈ ಕಡೆಗೆ ಏನಾಗ ಹೋಗ್ಬಿಡ್ತಾನೆ, ಒಂದು ತಪ ಒಂದು ಯಜ್ಞ ಮಾಡಿದ್ರು ಇಂದ್ರದೇವರು, ಇವ್ರನ್ನೇ ಪುರೋಹಿತರನ್ನ ಮಾಡಿಕೊಂಡು ಒಂದು ಯಜ್ಞ ಮಾಡಿದ್ರು. ಯಜ್ಞ ಮಾಡಿದಾಗ ಅದು ಏನಾಗಿದೆ ಅಂತಂದ್ರೆ, ಆ ವಿಶ್ವರೂಪಾಚಾರ್ಯ ತಾಯಿ ದೈತ್ಯರ ಕಡೆ ಹೆಣ್ಣು ಮಗಳು, ತಂದೆ ದೇವತೆಗಳ ಕಡೆಗೆ, ತಾಯಿ ದೈತ್ಯರ ಮನೆಯಿಂದ ಬಂದಿರತಕ್ಕಂತಹ ತಾಯಿ, ತಂದೆ ದೇವತೆಗಳಲ್ಲಿ. ಹೀಗರವಾಗಿ ಏನಾಗಿದೆ, ತಾಯಿ ಮೇಲೆ ಅಭಿಮಾನದಿಂದ ತಾಯಿ ಕಡೆ ಬಳಗದವರಿಗೆ ಇಲ್ಲಿ ಮೇಲೆ ಇಂದ್ರಾಯಿ ಸ್ವಾಹ ಅಂತಾರೆ, ರುದ್ರಾಯಿ ಸ್ವಾಹ ಅಂತಾರೆ, ಒಳಗಡೆಗೆ ದೈತ್ಯರು ಕೊಡ್ತಾ ಇದ್ದಾರೆ. ಒಂದು ಏನದೇ ತಮಾಷೆ ಏನದೆ ಅಂತಂದ್ರೆ, ಇಲ್ಲಿ ಎಲ್ಲಾ ದೇವತೆಗಳ ಹೆಸರು ಇಟ್ಕೊಂಡಿರೋ ದೈತ್ಯರಿದ್ದಾರೆ. ದೇವತೆ ದೈತ್ಯ ರಾಮ ಅಂತ ಹೆಸರು ಇಟ್ಕೊಂಡಾರೆ, ಕೃಷ್ಣ ಅಂತ ಹೆಸರು ಇಟ್ಕೊಂಡಾರೆ, ಇಂದ್ರ, ಶೇಷ, ಗರುಡ, ರುದ್ರ, ಎಲ್ಲಾ ದೇವತೆಗಳ ಹೆಸರು ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಆ ರೀತಿ ರಾಂಗ್ ಡೆಲಿವರಿ ಆಗಬಾರದು ಅಂತ ತಿಳ್ಕೊಂಡು ನಾವೇನ್ ಮಾಡ್ತೀವಿ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳ್ತೀವಿ ನಾವು. ಅಂದ್ರೆ ಮಾತ್ರ ರಾಂಗ್ ಡೆಲಿವರಿ ಆಗಲ್ಲ, ಪ್ರಾಪರ್ ಡೆಲಿವರಿ ಆಗ್ತದೆ. ಹಾಗೆ ಹೇಳಿದ್ರೆ ಫಸ್ಟಲ್ಲಿ ಎಲ್ಲ ದೈತ್ಯರು ತಗೊಂಡ್ಬಿಡ್ತಾರೆ, ರಾಂಗ್ ಡೆಲಿವರಿ ಆಗೋಗ್ತೇವೆ ನಾವು. ಇಷ್ಟು ಮತ್ತೆ ಅವನ ದೈತ್ಯ ನಾವು ಬಲಿಷ್ಠ ಆಗ್ತೇವೆ. ಅದಕ್ಕೋಸ್ಕರವಾಗಿ ನಮ್ಮ ಉಪನಿಷತ್ಗಳಲ್ಲಿ ಏನ್ ಹೇಳ್ತು, ನೀನ್ ಯಾವುದೇ ಕರ್ಮ ಮಾಡಿದ್ರು ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಸಮರ್ಪಣೆ ಮಾಡಿದಾಗ ಅದಕ್ಕೆ ಚ್ಯುತಿ ಇಲ್ಲ. ನೀನು ಹಾಗಂದೇ ಹೋದಾಗ ಆಗ ನೀನು ಎಲ್ಲ ಕರ್ಮದ ಫಲ ಎಲ್ಲ ದೈತ್ಯರು ತಗೊಂಡ್ಬಿಡ್ತಾರೆ, ನಿನಗೆಲ್ಲ ಮತ್ತೆ ನಿಲ್ ಏನು ಪ್ರಯೋಜನ ಇಲ್ಲ ಅಂತೀವಿ. ಇದನ್ನ ಅನೇಕ ಉಪನಿಷತ್ಗಳು ಇದಕ್ಕೆ ಹೇಳ್ತಾರೆ, ಅನೇಕ ನಿಮ್ಗೆ ಹೇಳ್ತಾರೆ ಕಥೆಗಳನ್ನ, ಮತ್ತೆ ಅದನ್ನ ನಾನು ಹೇಳಲಿಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಈ ರೀತಿ ಇರ್ತಕ್ಕಂಥ ಏನಂದ್ರೆ ಇಂದ್ರದೇವರಿಗೆ ಗೊತ್ತಾಯ್ತು, ನಮಗ್ ಗೊತ್ತಿಲ್ಲದೇನೆ ಒಳಗೆ ದೈತ್ಯರಿಗೆ ಕೊಡ್ತಾ ಇದ್ದಾರೆ ಹವಿಸ್ಸಿಯವರು ಅಂತ ಗೊತ್ತಾಯ್ತು ಇಂದ್ರದೇವರಿಗೆ. ಆಮೇಲೆ ಹೇಳಿದ್ರು, ಸ್ವಾಮಿ ಅವ್ ದೈತ್ಯರಿಗೆ ಯಾಕೆ ಕೊಡ್ತೀರಿ, ಪಯಪ್ಪಾನಂ ಭುಜಂಗಾನಂ ಕೇವಲ ವಿಷವರ್ಧನ್ ಹಾವಿಗೆ ಅವ್ಯೋ ಮಕ್ಕಳಿಗೆ ಹಾಲು ಕುಡಿಸ್ತಾಗ ನಾನು ಒಂದು ಸಾವಿರ ಹಾವು ಸಾಕ್ತೀನಿ ಅಂತ ಹೇಳಿ ಒಂದು ಸಾವಿರಾರು ಹಾವುಗಳು ತಂದು ಅದಕ್ಕೆ ನೂರಾರು ಲೀಟರ್ ಹಾಲು ತಗೊಂಡು ಕುಡಿಸಿದರೆ ಪ್ರಯೋಜನ ಏನು, ಅದು ವಿಷವೃದ್ಧಿ ಆಗ್ತೇವೆ. ಆ ಹಾಲು ಕೂಸಿನ ಬೆಳವಣಿಗೆ ಕಾರಣವಾಯ್ತು ಇಲ್ಲಿ ಕೂಸಿನ ದೇಹದಲ್ಲಿ, ಹಾವಿನ ದೇಹದಲ್ಲಿ ವಿಷವಾಯ್ತು. ಆ ಬಾಯಲ್ಲಿ ಒಂದು ಸಣ್ಣ ಚೀಲ ಇರುತ್ತೆ, ಆ ಚೀಲದೊಳಗೆ ವಿಷ ಸಂಗ್ರಹವಾಗ್ತಿರ್ತೇವೆ. ಯಾವಾಗ ಚೀಲ ತುಂಬಿತು ಅದಕ್ಕೊಂಥರ ನವೆ ಆಗ್ತದೆ, ಆಗ ಹೋಗ್ತೇವೆ ಒಬ್ಬರನ್ನು ಕಚ್ಚಿಬಿಡ್ತೇವೆ. ಅಂದಾಗ ಹಾವಿಗೆ ನಾನು ಹಾವಿನ ಸಾಕ್ತೀನಿ ಅಂತ ಹೇಳಿ ಹಾವಿಗೆ ಹಾಲು ಕುಡಿಸಿದರೆ ಅನೇಕ ಪ್ರಾಣಹರಣಕ್ಕೆ ಕಾರಣವಾಯಿತು. ನೀವೀ ಕೊಡ್ತಕ್ಕಂತಹ ಹವಿಸ್ಸು ದೈತ್ಯರು ಕೊಟ್ಟರೆ ಅವರೆಲ್ಲ ಬಲಿಷ್ಠರಾಗಿಬಿಟ್ಟು ಪ್ರಪಂಚಕ್ಕೆ ಕಂಟಕ ಪ್ರಾಯರಾಗ್ತಾರೆ, ಸ್ವಾಮಿ ದಯಮಾಡಿ ಹಾಗೆ ಮಾಡಬಾರ್ದು ಅಂತ ಇಂದ್ರದೇವರು ಅಂದರು. ಹೂ ಅಂಬುದು ಮತ್ತೆ ಅತ್ತ ಪ್ರಕಾರ ಯಾವ ಆಟ ಮೊದಲಿನ ಆಟ ಹೀಗೆ ಮಾಡ್ತಿರ್ಲಿಕ್ಕೆ ಏನಾಗೋಗ್ಬಿಟ್ಟು ಆ ಕ್ಷಣ ಆ ಈ ಇಂದ್ರದೇವರು ಸಿಟ್ಟು ಬಂತು. ಮೂರ್ನಾಲ್ಕು ಸಲ ಹೇಳಿದ್ರು, ಆಮೇಲೆ ತಗೊಂಡು ಖಡ್ಗ ತಗೊಂಡು ಶಿರಚ್ಛೇದನ ಮಾಡ್ಬಿಟ್ಟು ಶಿರಚ್ಛೇದನ ಮೂರು ತಲೆ ಕತ್ತ ಮೂರು ಹಳ್ಳಿಗಳ ಮೂರು ಹಕ್ಕಿಗಳಾಗಿ ಹೋಗ್ಬಿಟ್ರು. ಪಾರಿವಾಳ ಗಿಡಗ ಇವೇ ಮೊದಲಾಗಿರ್ತಕ್ಕಂಥ ಮೂರು ಹಕ್ಕಿಗಳಾಗಿ ಹೋಗ್ಬಿಟ್ರು. ಆ ವಿಸರೋಪಾಚಾರ ಸಂಹಾರ ಮಾಡಿಬಿಟ್ರು. ಸಂಹಾರ ಮಾಡ್ತಿರ್ಲಕ್ಕೇನೆ ಬ್ರಹ್ಮಹತ್ಯ ಬಂದ್ಬಿಡ್ತು ಅವರು. ಬ್ರಹ್ಮಹತ್ಯ ಅಂತಕ್ಕಂಥದ್ದು ಬಂದೇ ಬಿಡ್ತು. ವಿಷ ಬ್ರಾಹ್ಮಣರವರು ಪಾಪ ವಿಸರೂಪಾಚಾರ್ಯರು. ಆಮೇಲೆ ನಾವು ಹೊರಟು ಬ್ರಹ್ಮಹತ್ಯ ಬಂದಾಗ ಏನ್ ಮಾಡಬೇಕು? ಆಗ ಮತ್ತೆ ಯಥಾ ಪ್ರಕಾರ ದೇವತೆಗಳೆಲ್ಲ ಬ್ರಹ್ಮದೇವರತ್ತಿರ ಹೋದು, ಪರಮಾತ್ಮರತ್ತಿರ ಹೋದು. ಸ್ವಾಮಿ ಈ ಎಲ್ಲಾ ಜಗತ್ತಿನ ಹಿತಕ್ಕೋಸ್ಕರವಾಗಿ ನಾನು ಈ ರೀತಿ ಮಾಡಿದೆ, ನಾನು ಅಂತಹದ್ದು ನನಗೆ ಬ್ರಹ್ಮಹತ್ಯ ಬಂದದೆ ನಾನು ಏನ್ ಮಾಡಲಿ ಅಂದ. ಆಗೇನಂತೆ ನೋಡಪ್ಪ ಬ್ರಹ್ಮಹತ್ಯವನ್ನ ಹಂಚಿಬಿಡು ಅಂತಂದ. ಹಂಚಿಬಿಡು ಬ್ರಹ್ಮಹತ್ಯ ಹೌದು, ಬ್ರಹ್ಮಹತ್ಯ ಸುಮ್ಮನೆ ತಗೋತಾರೆ, ಮತ್ತೇನು ಮಾಡಬೇಕು ಈಗ? ಮತ್ತೆ ಯಾವುದು ಅವ್ರಿಗೇನಾದ್ರೂ ವರ ಕೊಡು. ಈಗ ದಾನ ಕೊಡ್ತಾರೆ, ದಾನ ಕೊಡಬೇಕಾದ್ರೆ ದಾನ ತಗೋಬಾರದು ಅಂತ ಅಷ್ಟಮ ಸ್ತಂಭದಲ್ಲಿ ಹೇಳಿಬಿಟ್ಟಾರೆ. ಅಂದಾಗ ತಗೋಬೇಕಾದ್ರೆ ಯಾಕೆ ತಗೋಲ್ಲ, ಯಾಕೆಂದ್ರೆ ನಮ್ ಪುಣ್ಯ ಹೋಗ್ಬಿಡುತ್ತೆ ಅಂತ ಒಂದು ಭಾವನೆ. ಅದಕ್ಕೋಸ್ಕರವಾಗಿ ಅದಕ್ಕೆ ಸುಮ್ಮನೆ ಪುಣ್ಯ ಕೊಡ್ಲಿಕ್ಕೆ ಯಾರು ಕೊಡ್ತಾರೆ? ಒಂದು ದಾನ ಕೊಡ್ತಾರೆ. ಹಾಗೆ ಇದೂ ಅಷ್ಟೇ. ಈ ಇರ್ತಕ್ಕಂತಹದ್ದೇನದೇ, ನೀನು ಒಬ್ರಿಗೆ ಕೊಡು, ಏನಾದ್ರೂ ಕೊಟ್ಟು ಬ್ರಹ್ಮಹತ್ಯವನ್ನು ಅವ್ರಿಗೆ ಕೊಡು. ಈ ನಾವು ದಾನ ತಗೊಂಡ್ರು ಅಷ್ಟೇನೆ, ಅವರ ಪಾಪ ತಗೊಂಡ ಹಾಗೆ ಲೆಕ್ಕ. ಬಯರೆ ಅಲ್ಲೇ ಅಲ್ಲ, ಅನ್ನ ವಿತ್ತವನ ಪಾಪಗಳು ಅವನಿತ್ತ ಅನ್ನವನ್ನು ಆಶ್ರಯಿಸಿಕೊಂಡಿಪ್ಪು ಅಂತ ವಿಜಯದಾಸ್ ಹೇಳಿದ್ದಾರೆ. ಸಂತೋಷದಿಂದ ಇನ್ನೊಬ್ಬರ ಮನೆಗಳಿಗೆ ಹೋಗಿ ಊಟ ಮಾಡ್ತಿರ್ತೀವಿ ನಾವು, ಅನ್ನ ಅಲ್ಲೋದ್ದ ಅದು ಅವನು ಮಾಡಿದ ಪಾಪಗಳೆಲ್ಲವನ್ನು ಅನ್ನದಲ್ಲಿ ತಿಂಬು ನಿಂಗೆ ಕೊಡ್ತಿರ್ತಾರೆ. ಮತ್ತ ಹಾಗೆ ನಾವು ಪರಾನ್ನ ಬಿಟ್ಟು ನ್ಯಾಯವಾಗಿ ಬಿಡಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥವ್ರು. ಆದ್ರೆ ದೇಶ ಕಾಲದಲ್ಲಿ ಮತ್ತೇನ್ ಮಾಡಬೇಕು, ನೀನು ಜಪಜಪಾದಿಗಳಿಂದ ನೀವು ಅನುಷ್ಠಾನದಿಂದ ಆ ಪಾಪ ಕಳ್ಕೋಬೇಕು ಅಷ್ಟೇ ಹೊರತು, ಇಲ್ಲಿ ಹೋದ್ರೆ ಪಾಪ ಎಲ್ಲಾರು ಪಾಪ ಕಟ್ಕೊಂಡು ನೀನು ಅದೋ ಬೋಟಿಗೆ ಹೋಗಲೇಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂತಹದ್ದೇನದೇ, ಆಗ ಎಲ್ಲರೂ ಭೂಮಿ ನೀರು ಆಮೇಲೆ ಈ ಮರ ಆಮೇಲೆ ಭೂಮಿ ಅಂಬು ನೀರು ಆಮೇಲೆ ಈ ಮರಗಳು ಅದಾದ್ಮೇಲೆ ಇನ್ನ ಯಾವುದು ಚತುರ್ಥ ಭೂಮಿ ಹತ್ತಿರ ಬಂದು ಭೂಮಿ ಹತ್ತಿರ ಬರ್ತಿರ್ಲಕ್ಕೇನೆ ಆಗ ಕೇಳಿದ್ರು ಭೂದೇವಿನ ಕೇಳಮ್ಮ ನೀನು ನಮ್ಮ ಬ್ರಹ್ಮಹತ್ಯವನ್ನು ನೀ ತಗೋ ಅಂದ್ರು. ನಾನೇ ಅಲ್ಲಿ ತಗೊಳ್ಳಿಂದು ಬ್ರಹ್ಮಹತ್ಯ ಪಾಪ. ಹಾಗಾದ್ರೆ ನೀನು ನಿಂಗೆ ವರ ಕೊಡ್ತೀನಿ, ಏನ್ ಬೇಕು ನಿಂಗೆ ವರ ಕೇಳು. ಏನಿಲ್ಲ, ನಾವು ತೋಡ್ದಾಗಲ್ಲ ನನ್ನಷ್ಟು ನಾನೇ ಮುಚ್ಚಿಕೊತ್ತಿರ್ಬೇಕು, ಇನ್ನೊಬ್ಬರು ಮಾಡಬೇಕಾಗ್ತಿಲ್ಲ. ಭೂಮಿ ತೋಡಿದ್ವಿ ಬಿಟ್ಬಿಟ್ಟಿವಿ, ತನ್ನಷ್ಟು ತಾನೇ ಮುಚ್ಕೊಂಡ್ಬಿಡ್ತದೆ. ಖಾಲಿಗಂದ ಅರ್ಥ ಮಳೆಯಿಂದ ಅರ್ಥ ಮುಚ್ಕೊಂಡ್ಬಿಡ್ತು. ಈ ವರ ಇಂದ್ರದೇವರು ಕೊಟ್ಟವರ. ಭೂಮಿಯಲ್ಲಿ ಈ ಸೌಳು ಅಂತ ಬರ್ತದ, ಸೌಳು ಬೆಳ್ಳಗಿರ್ತದೆ ಅದು, ಅದು ಉಪ್ಪದು, ಅದು ಆ ಸೌಳು ಅಂತಕ್ಕಂತ ಬ್ರಹ್ಮಹತ್ಯ. ಅದನ್ನು ಮುಚ್ಚಿದ್ರೆ ನಮ್ಮ ಬ್ರಹ್ಮಹತ್ಯ ಪಾಪ ನಮಗೆ ಬಂದ್ಬಿಡ್ತೀವಿ. ಭೂಮಿಗೆ ಅದನ್ನು ಕೊಟ್ಟುಬಿಟ್ಟು ಇಳಿಸಿರ್ತಕ್ಕಂಥದ್ದು. ಆಮೇಲೆ ಮರ ನೀರಿನ ಹತ್ತಿರ ಹೋದು, ನೀರಿನ ಹತ್ತಿರ ಹೋಗಿ ನೀರು ತಗೊಳ್ಬೇಕು ಬ್ರಹ್ಮಹತ್ಯ ಅಂತ. ನಾವ್ಯಾಕೆ ತಗೊಂಬಣಂತೆ ಅಂತಂದ್ವಿ. ನಾವ್ಯಾಕೆ ತಗೊಂಬಣಂತೆ ಅಂತ ಅನ್ನೋವಾಗ ನಿಂಗೆ ವರ ಕೊಡ್ತೀನಿ, ಏನು ವರ ಬೇಕು ಹೇಳು. ಏನು ವರ ಬೇಕು ಅಂದ್ರೆ ನಾನು ಸ್ವಭಾವಕ್ಕೆ ಶುದ್ಧವಾಗಿಬಿಡಬೇಕು. ಈಗ ಈ ವರ್ಷ ಋತು ಬರ್ತದೆ, ಬಂದ ಮೇಲೆ ಎಲ್ಲಾ ಒಂಡ ನೀರೆಲ್ಲ ಹೋಗಿ ಸೇರಿಬಿಡ್ಸುತ್ತೆ ಡ್ಯಾಮ್ಗಳಿಗೆಲ್ಲ. ಆಮೇಲೆ ಶರದ್ ಋತು ಬತ್ತಿದ್ವಕ್ಕೇನೆ ಎಲ್ಲ ಸ್ವಚ್ಛವಾಗ್ಬಿಡ್ತದೆ ನೀರು ಅಂತಕ್ಕಂಥದ್ದು. ಅದಕ್ಕೇನು ಪಟಿಗ ಹಾಕಬೇಕಾದಿಲ್ಲ, ಏನು ಹಾಕಬೇಕಾದಿಲ್ಲ. ಅದು ಹಾಗೆ ನೀರು ತನ್ನಷ್ಟೇ ತಾನೇ ಶುದ್ಧವಾಗ್ತದೆ ಅಂತಕ್ಕಂತ ವರ ಕೊಟ್ಟರು ಇಂದ್ರದೇವರು. ಅದಕ್ಕೆ ಈ ನೊರೆ ಬರ್ತದೆ, ಪ್ರವಾಹ ಬರುವಾಗ ನೊರೆ ಬರ್ತದೆ. ಮೊದಲನೇ ನೊರೆ ಎಲ್ಲಾ ನೊರೆ ಅಲ್ಲ, ಪ್ರವಾಹ ಬರುವ ಮೊದಲು ನೊರೆ ಏನ್ ಬರ್ತದೆ ಆ ಬೋರು, ಅದು ಬ್ರಹ್ಮಹತ್ಯ. ಆಮೇಲೆ ಮತ್ತ ಮರಗಳ ಹತ್ತಿರ ಬಂದು, ಮರಗಳ ಹತ್ತಿರ ಬರ್ತಿಲ್ಲ ಏನಪ್ಪ ಬ್ರಹ್ಮಹತ್ಯ ತಗೋ ನೀನು ನಾಕಾಣಿ ಭಾಗ ಅಂದ್ರು. ನಿಂಗೆ ವರ ಏನ್ ಬೇಕು, ನಾವು ಕಡಿದ ಹಾಗೆಲ್ಲ ಚಿಗಿತಿರು ಮರ ನಾಕ್, ನೀವೆಷ್ಟೇ ಕಡಿದ್ರು ಕೊಡೋನು ಮತ್ತೆ ಯಥಾ ಪ್ರಕಾರ ಚಿಗಿತಾನೆ ಇತ್ತು ಮರ. ಯಾಕೆ ಇಂದ್ರದೇವರು ಕೊಟ್ಟ ವರ ಅಲ್ಲಿ ಈ ಅಂಟಿನ ರೂಪದಿಂದ ಬರ್ತದೆ. ಈ ಅಂಟು ಅಂತಕ್ಕಂಥದ್ದೇನೆ ಅದು ಬ್ರಹ್ಮಹತ್ಯ, ಅದು ಅಂತ ಅಂಟಿನ ರೂಪದ ಬರ್ತದೆ. ಇನ್ನು ಸ್ತ್ರೀಯರ ಹತ್ತಿರ ಬಂದು, ಸ್ತ್ರೀಯರ ಹತ್ತಿರ ಬರ್ತಿಲ್ಲಕ್ಕೆ ಆ ಬ್ರಹ್ಮಹತ್ಯ ತಗೊಳ್ರಿ ಎಂದು. ನಮ್ಗೇನ್ ಬೇಕು ವರ ಕೊಡ್ತೀವಿ ಅದಕ್ಕೆ ನೀವೇ ಕೇಳ್ರಿ ಇಂದು, ನಮ್ಮ ತೃಪ್ತಿ ಬೇಡ ಅಂದ್ರೆ ಎಷ್ಟಿದ್ರು ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ನಮ್ಮ ತೃಪ್ತಿಯೇ ಬೇಡ ಅಂದ್ರು. ತಥಾಸ್ತುಂದು ಅದಕ್ಕೆ ಮಾಸಿ ಮಾಸಿ ಪ್ರದರ್ಶಿಸಿದೆ. ಪ್ರತಿ ತಿಂಗಳು ರಜಸ್ವಲೆಯರಾದಾಗ ಪ್ರಥಮೆಯ ಹನಿ ತಂಡಾಲಿ, ದ್ವಿತೀಯ ಬ್ರಹ್ಮಘಾತಿ, ತೃತೀಯ ರಜ್ಗೆ ಪ್ರವೃತ್ತ, ಚತುರ್ಥಿಯ ಹನಿ ಸಿದ್ಧತಿ ಅಂತ ತಿಳ್ಕೊಂಡು ಈ ರೀತಿಯಾಗಿ ನಾವು ಆ ಪ್ರತಿ ತಿಂಗಳು ಆ ರಜಸ್ವಲೆಯಾದಾಗ ರಜೋರೂಪದಿಂದ ಬ್ರಹ್ಮಹತ್ಯ ಹೋಗ್ತಿತ್ತು. ಆಗ ಸ್ಪರ್ಶನ ದರ್ಶನಾದಿಗಳಿಗೆ ಅಲ್ಲಿ ಅರ್ಹರಲ್ಲ ಅಂತ ತಿಳ್ಕೊಂಡು ನಮ್ಮ ಸಂಪ್ರದಾಯ ಬಂದರೆ ಈ ರೀತಿ ಇರ್ತಕ್ಕಂಥ ಇಷ್ಟೆಲ್ಲ ಆದ್ಮೇಲೆ ಬ್ರಹ್ಮಹತ್ಯ ಹೋಗ್ಬಿಡ್ತು. ಹೋಗ್ತಿರ್ಲಕ್ಕೇನೆ ಈ ಕಡೆ ಏನಾದ್ರು ಆ ತೊಷ್ಟು ಅಂತಕ್ಕಂತಹ ಪ್ರಜಾಪತಿಯಿಂದ ಅವರು ಮಗನೇ ಪಾಪ ವಿಶ್ವರೂಪಾಚಾರು ಆತಿನ ಸಿಟ್ಟು ಬಂತು. ಅಲ್ಲ ನಮ್ಮ ಮನೆಯಾಗಿದ್ದ ಮಗನ ತಾವೇ ಬಂದು ಬಲವಂತ ಮಾಡಿ ಕರ್ಕೊಂಡು ಹೋಗಿ ಮಗನ ಸಂಹಾರ ಮಾಡಿಬಿಟ್ರು ಇಂದ್ರದೇವರು. ಅದಕ್ಕೋಸ್ಕರವಾಗಿ ಇಂದ್ರದೇವರನ್ನು ಕೊಲ್ಲುವಂತ ಮಗ ಬೇಕು ಅಂತ ಒಂದು ಯಜ್ಞವನ್ನು ಮಾಡಿದರು. ಇಂದ್ರದೇವರನ್ನು ಕೊಲ್ಲುವಂತ ಮಗ ಬೇಕು ಅಂತ ಒಂದು ಯಜ್ಞವನ್ನು ಮಾಡಿದರು. ಯಜ್ಞವನ್ನು ಮಾಡಿದಾಗ ಏನಾಗೋಯ್ತು, ಯಜ್ಞದಲ್ಲಿ ಅಲ್ಲಿ ಈಗ ಸಾಮಾನ್ಯವಾಗಿ ಈಗ ನಮಗೆ ಎಷ್ಟೋ ಅಂತ ಇದ್ದಾವೆ ಇಂಥವು ನಮಗದು ಗೊತ್ತಿಲ್ಲ. ಒಂದು ಸ್ವರ ವ್ಯತ್ಯಾಸ ಆಯ್ತಂತೆ. ಇಂದ್ರದೇವರನ್ನು ಸಂಹಾರ ಮಾಡೋ ಮಗ ಬೇಕು ಅಂತ ಉದ್ದೇಶದಿಂದ ಯಜ್ಞ ಮಾಡಿದರೆ ಅದೇನಾಯ್ತು, ಆ ಋತ್ವಿಕಗಳು ಮಂತ್ರ ಉಚ್ಚಾರ ಮಾಡುವಾಗ ಸ್ವರ ವ್ಯತ್ಯಾಸವಾಯಿತು. ಇಂದ್ರದೇವರಿಂದ ಕೊಲಿಸಿಕೊಂಬ ಮಗ ಹುಟ್ಟು. ಅಂಥ ಕೃತಿಯುಗದಲ್ಲೇನೆ ವೇದ ಮಂತ್ರಗಳ ಸ್ವರ ಇಲ್ಲದೆ ಹೋದ ಪಶ್ಚಲ್ಲಿ ಎಷ್ಟು ಅನಾಹುತಕ್ಕೆ ಕಾರಣವಾಗ್ತದೆ. ಅಥವಾ ಯಜಮಾನಿಗೂ ಅನಾಹುತ, ಆ ಋತ್ವಿಕಗಳು ಅನಾಹುತ, ಎಲ್ಲರಿಗೂ ಅನಾಹುತ. ಅದಕ್ಕೋಸ್ಕರ ನಮಗೆ ಈಗ ಭಗವದ್ಗೀತಾ ನಮಗೆ ಅಧ್ಯಾತ್ಮ ಯಜ್ಞವನ್ನೇ ಹೇಳ್ತಾ ಇರ್ತಕ್ಕಂಥ, ಈ ಪ್ರಸಿದ್ಧವಾದ ಯಜ್ಞಗಳ ಬಗ್ಗೆ ಹೆಚ್ಚಿಗೆ ಹೇಳ್ತಾ ಇಲ್ಲ, ಅಧ್ಯಾತ್ಮ ಯಜ್ಞವನ್ನು ಹೇಳ್ತಾ ಇದೆ ನಮ್ಮ ಭಗವದ್ಗೀತಾ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥದ್ದೇನಂದ್ರೆ ಆ ರೀತಿ ವ್ಯತ್ಯಾಸ ಆಯಿತು. ಒಬ್ಬ ದೊಡ್ಡ ವ್ಯಕ್ತಿ, ಅತ್ಯಂತ ಕ್ರೂರನಾದ ವ್ಯಕ್ತಿ ಆ ಇದರಿಂದ ಬಂದ, ಎಲ್ಲಿಂದ ಅಗ್ನಿಕೊಂಡದಿಂದ ಮೇಲೆ ಬಂದ, ತ್ರಿಶೂಲ ಧಾರಣ ಮಾಡಿದ್ದಾನೆ, ಏನು ಘೋರವಾದ ರೂಪ, ಕಣ್ಣು ಕೆಂಪು ಮಾಡಿದ್ದಾನೆ, ಅಂತಹ ರೂಪದಿಂದ ಒಂದು ಈ ಇಂದ್ರದೇವನ ಸಂಹಾರ ಉತ್ತರಾಸುರ ಅಂತ ತಿಳ್ಕೊಂಡು ಅವನ ಹೆಸರು. ಅದು ಅಗ್ನಿಕೊಂಡದಿಂದ ಮೇಲೆ ಬಂದ, ಮೇಲೆ ಬರ್ತೇವೆ ನೋಡಿ. ಸ್ವಲ್ಪ ವ್ಯತ್ಯಾಸವಾದರೆ ಎಷ್ಟು ವ್ಯತ್ಯಾಸವಾಗ್ತದೆ ಅಂತಕ್ಕಂಥದ್ದು ನಮಗೀಗ ಅದು ಲೆಕ್ಕನೇ ಇಲ್ಲ. ವೇದವಂತರು ಸಿಕ್ಕಾಬಟ್ಟೆ ಹೇಳ್ತಿತ್ತು, ಸ್ವರ ಇಲ್ಲ, ವರ್ಣ ಇಲ್ಲ, ಏನೇನೇನೇನಿಲ್ಲ, ಸುಮ್ಮನೆ ಒಂದು ಪದ್ಯ ಓದ್ದಾಗ ಓದ್ತಿತ್ತು. ಎಷ್ಟು ಅನಾಹುತಕ್ಕೆ ಕಾರಣವಾಗ್ತದೆ ಅಂತಕ್ಕಂಥದ್ದು ನಮ್ಗೆ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಅಧ್ಯಯನ ಮಾಡಬೇಕು ವೇದಾಧ್ಯಯನ ಅಂತಕ್ಕಂಥ. ಪುರಾಣ ಶ್ಲೋಕಗಳು ಈ ದೋಷ ಇಲ್ಲ, ಪುರಾಣ ಶ್ಲೋಕಗಳಲ್ಲಿ ಅದೇನಂತಹ ದೋಷ ಇಲ್ಲ. ವೇದ ಮಂತ್ರಗಳ ಮಾತ್ರ ಸ್ವಲ್ಪ ಸ್ವರ ವ್ಯತ್ಯಾಸ ಆದರೂ ನಮಗೆ ಅನರ್ಥಕ್ಕೆ ಕಾರಣ. ಆಮೇಲೆ ಅಂತೂ ವೃತ್ತಾಸ್ತ್ರ ಹುಟ್ಟಿಬಿಟ್ಟ. ಈ ವಾರ್ತೆ ಗೊತ್ತಾಯ್ತು. ಈ ವಾರ್ತೆ ಗೊತ್ತಾಗ್ತಿರ್ಲಿಕ್ಕೆ ಏನಾಗ ಹೋಗ್ಬಿಡ್ತು. ಆಗ ಇಂದ್ರದೇವರು ತಾವು ಭಯಗ್ರಸ್ತರಾದರು, ಭಯಗ್ರಸ್ತರಾಗಿ ಎಲ್ಲೋ ಹೋಗಿ ಒಂದು ಇದರಲ್ಲಿ ಸೇರ್ಕೊಂಡ್ಬಿಟ್ರು, ಒಂದು ಕಮಲ್ನಾಡದಲ್ಲಿ ಸೇರ್ಕೊಂಡ್ಬಿಟ್ರು. ಒಬ್ಬ ಈ ಬ್ರಹ್ಮಹತ್ಯ ಮತ್ತೇನು ಹೋಗಾಗಿಲ್ಲ, ಹಿಂದೆ ಹೋಗಿ ಅದನ್ನು ಹಂಚಿಬಿಟ್ಟದಾಗಿದೆ, ಮತ್ತೆ ಬ್ರಹ್ಮಹತ್ಯೆ ಮತ್ತೆ ಯಾರಿಗೆ ಕೊಡಬೇಕು, ಭಯಗ್ರಸ್ತರಾಗಿ ಎಲ್ಲೋ ಹೋಗಿ ಸೇರ್ಬಿಟ್ರು, ಎಲ್ಲೋ ಒಂದು ಕಮಲ್ನಾಡದಲ್ಲಿ ಸೇರ್ಬಿಟ್ರು ಇಂದ್ರದೇವರು. ಇಂದ್ರದೇವರು ಇಲ್ದಾಗ ಆಗೋಗ್ಬಿಡ್ತು. ಇಂದ್ರದೇವರು ಇಲ್ದಾಗ ಆಗೋದಾಗ ಆಗೇನಾಗೋಗ್ಬಿಡ್ತು, ಅಲ್ಲಿ ಯಾರು ಇಲ್ಲದೆ ಹೋದ್ರೆ ಒಂದು ಆ ವೇಕೆಂಟ್ ಆದ ಪ್ಲೇಸ್ ಒಬ್ಬರು ಭರ್ತಿ ಮಾಡಬೇಕಲ್ಲ, ಆಗೇನ್ ಮಾಡಿದ್ರು, ಯಾರನ್ನ ತಂದು ಕೂಡಿಸ್ಬೇಕಿಲ್ಲಿ ಅಂದ್ರು, ಯಾರನ್ನ ತಂದು ಕೂಡಿಸ್ಬೇಕು ಅಂದಾಗ, ಆಗ ಭೂಲೋಕದಲ್ಲಿ ನಹುಷರಾಜ ಇದ್ದ, ನಹುಷರಾಜ ಚಂದ್ರವಂಶದಲ್ಲಿದ್ದ ನಹುಷರಾಜ ಆತನ್ನ ತಂದು ಕೂಡಿಸಿದ್ರು. ಕೂಡಿಸುವಾಗ ನಹುಷ ರಾಜ ಕೇಳಿದ, ಅಲ್ಲಪ್ಪ ಮೂರು ಲೋಕಾಧಿಪತ್ಯ ಯಾವಾಗಲೂ ದೈತ್ಯರು ಇಂದ್ರದೇವರ ಯುದ್ಧಕ್ಕೆ ಬಂದೇ ಬರ್ತಿರ್ತಾರೆ, ಹಗಲು ರಾತ್ರಿ ಅವರು ಪಾದ ಕಚ್ಚೋ, ನಂಗೆ ಇಂದ್ರ ಪದವೂ ಬೇಡ, ನಂಗೇನು ಬೇಡ, ನನಗೆ ಬೇಡಪ್ಪ ನಾ ಬರಲ್ಲ ಅಂದ್ರೆ ನಹುಷ. ಆಮೇಲೆ ಎಲ್ಲಾರು ವರ ಕೊಟ್ಟಿದ್ದೆ ಋಷಿ ಮುನಿಗಳೆಲ್ಲ, ನೀನು ಯಾರನ್ನು ನೋಡಿದ್ರೆ ಅವ್ರ ಬಲ ಎಲ್ಲ ನಿನ್ ಬಂದು ಬಿಡ್ಲಿ ಅಂತಕ್ಕಂತ ವರ ಕೊಟ್ಟು ತಗೊಂಡು ಹೋಗಿ ಕೂಡಿಸ್ಬಿಟ್ರು ನಹುಷನ್ನ. ಕೂಡಿಸ್ತಿರ್ಲಕ್ಕ ಅಲ್ಲಿ ಏನಾಗೋಗ್ಬಿಡ್ತು, ಆಗ ಈ ಸ್ವಲ್ಪ ದಿವಸ ರಾಜ್ಯಭಾರ ಮಾಡಿದ್ರು, ಮಾಡ್ತಿರ್ಲಿಕ್ಕೆ ಕೆಟ್ಟ ಬುದ್ಧಿ ಬಂತು ನಹುಷನಿಗೆ. ಕೆಟ್ಟ ಬುದ್ಧಿ ಏನು, ನಾನು ಯಾರು, ನಾನು ಇಂದ್ರ. ಹೌದು ಇಂದ್ರ, ಇಂದ್ರ ಅಲ್ಲ ನೀನು, ಇಂದ್ರ ಪದವಿಯಲ್ಲಿ ಬಂದಿದ್ದೀ ಅಷ್ಟೇ, ಆಕ್ಟಿಂಗ್ ಇಂದ್ರ ಅಷ್ಟೇ ಹೊರತನು ನೀನು ಒರಿಜಿನಲ್ ಇಂದ್ರನಲ್ಲ ಅಂಬೋ ಜ್ಞಾನ ಹೊರಲಿಲ್ಲ. ನಾನು ಇಂದ್ರದೇವರು ಹೌದು ಅಲ್ವ, ಹೌದು. ಆಮೇಲೆ ಶಚಿದೇವಿ ನಂಗೆ ಹೆಂಡತಿ ಆಗ್ಬೇಕು ಬೇಡ ನೋಡ್ರಿ, ಯಾವ ಮನುಷ್ಯನಿಗೆ ಅಧಿಕಾರ ಐಶ್ವರ್ಯ ಬಂದ್ರೆ ಯಾವ ರೀತಿ ಬುದ್ಧಿ ಕೆಡ್ತದೆ ಎಂಬುದಕ್ಕೆ ಈ ರೀತಿ ಒಂದು ಅಸತ್ಪತ್ತೆಯಲ್ಲಿ ಬುದ್ಧಿ ಬಂತು ಅವನಿಗೆ ನಹುಷ. ಶಚಿದೇವಿ ನನ್ನ ಹೆಂಡತಿ ಆಗ್ಬೇಕು ಹೌದು ಅಲ್ವ, ಹೌದು. ಮತ್ತೆ ಆಗ ಏನಂತ ಶಚಿದೇವಿ ಹೇಳಿ ಕಳಿಸೇ ಬಿಟ್ಟ, ನಾನು ಇಂದ್ರನಾಗಿದ್ದೇನೆ, ನನ್ನ ಪತ್ನಿ ಆಗ್ಬೇಕು ನೀನು ಅಂತ ತಿಳ್ಕೊಂಡು ನೀನು ನನ್ನ ಹತ್ರ ಬರ್ತಕ್ಕಂಥದ್ದು ಅಂತ ಹೇಳಿ ಕಳಿಸ್ತೇನೆ. ಶಚಿದೇವಿ ಹೆದರ್ಬಿಟ್ಲಪ್ಪ, ಅವರೆಲ್ಲ ನಿಯತ ಪತಿ ಪತ್ನಿಯರವರೆಲ್ಲ ಹೆದರ್ಬಿಟ್ಟು ಆಮೇಲೆ ಋಷಿಗಳಂತ ಬಂದು ಕೇಳಿದಾಗ, ನೋಡಮ್ಮ ಸಪ್ತ ಋಷಿಗಳ ಮೇಲೆ ನೀನು ಮ್ಯಾನವನ್ನು ಹೊರಿಸಿಕೊಂಡು ಬಂದ್ರೆ ನಾನು ನಿನ್ನ ವಸ್ತ್ರ ಆಗ್ತೀನಿ ಅಂತ ಹೇಳು, ನಾವೆಲ್ಲ ನೋಡ್ಕೇತೀವಿ. ಆಮೇಲೆ ಏನಾಗೋಯ್ತು, ಎಲ್ಲಾ ಋಷಿಗಳು ಬಂದರು. ಇಂದ್ರೆ ಕಾಮಾತರಾಣಂ ನಭಯಂ ನಲಜ್ಜ, ಕಾಮಾತರಾಗಿರ್ತಕ್ಕಂಥ ಭಯ ಇರಲ್ಲ, ನಾಚಿ ಅಂತಕ್ಕಂಥದ್ದಿರಲ್ಲ ಅನ್ನಾಗ ಅವನು ಅದೇ ರೀತಿ ಕಾಮಾತರನಾಗಿದ್ದಾನೆ. ಆ ಋಷಿಗಳು ಹೇಗೆ ಕಳಿಸೇ ಬಿಟ್ಟ, ಅವರ ಯೋಗ್ಯತೆ ಏನು ನನ್ನ ಯೋಗ್ಯತೆ ಏನು ಎಂಬ ಸಾಮಾನ್ಯ ಕ್ಷತ್ರಿಯ ಅಲ್ಲೇನು, ಇಂದ್ರಾದ ಸಾಕ್ಷಾತ್ ದೇವತೆಗಳು ಅಂತಹದ್ದು ಇವು ಕ್ಷತ್ರಿಯನು, ಅವರು ಬ್ರಾಹ್ಮಣರು, ಹೀಗಿರುವಾಗ ಏನಾಗೋಗ್ತು. ಆಗ ಬಂದು ಆಗ ಅಗಸ್ತ್ಯರು ಮುಂದಕ್ಕೆ ಹೊತ್ತಿದ್ದಾರೆ, ಹೋಗ್ತಿರುವಾಗ ಆಗೇನಾಗೋಯ್ತು, ನೀವು ಒಂದು ವಾಕ್ಯಾರ್ಥ ತೆಗ್ದ ನಾರಾಯಣವನ್ನು ಉಪದೇಶ ಮಾಡಿ ಮಾಡಿ ಅಸ್ಥಿಗತವಾಗಿ ಹೋಗಿದೆ. ಆ ಅಸ್ಥಿಯಲ್ಲಿ ಅಂತಹ ಶಕ್ತಿ ಅಂತಕ್ಕಂಥದ್ದೇ, ನೀನು ಅವ್ರನ್ನ ಆ ಅಸ್ಥಿಯಿಂದ ತಂದು ನೀವು ಮಾಡಬೇಕು. ಅಲ್ಲ ಸ್ವಾಮಿ, ಅಸ್ಥಿ ಕೊಡಬೇಕಾ ದೇಹತ್ಯಾಗ ಮಾಡಬೇಕು, ಯಾರಾದರೂ ಒಪ್ತಾರೇನು ಇದಕ್ಕೆ ಅಂತ ಕೇಳಿದ್ದೆ. ಜ್ಞಾನಿಗಳು ಇರ್ತಾರಪ್ಪ, ಅವ್ರು ಲೋಕಕ್ಕೋಸ್ಕರವಾಗಿ ಬದುಕ್ತಿರ್ತಾರೆ, ನಾವೆಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ಬದುಕುತ್ತಿರ್ತೀವಿ, ಜ್ಞಾನಿಗಳೆಲ್ಲ ಲೋಕಕ್ಕೋಸ್ಕರ ಬದುಕುತ್ತಿರ್ತಾರೆ. ಪರೋಪಕಾರಾರ್ಥಂ ಇದಂ ಶರೀರಂ ತಿಳ್ಕೊಂಡು ಈ ಶರೀರ ಪರೋಪಕಾರಕ್ಕೋಸ್ಕರವಾಗಿದೆ. ಮಹಾಭಾರತ ಹೇಳ್ತಾರೆ, ಭಾಗವತದ ಸಂದೇಶ ಏನು ಅಂತ ಕೇಳಿದ, 18,000 ಶ್ಲೋಕದ ಭಾಗವತ, ಭಾಗವತ ಸಂದೇಶ ಏನು ಅಂತ ಕೇಳಿದಾಗ ಹೇಳ್ತಾರೆ ವೇದವ್ಯಾಸ್ತಿಯವರು, ಪೂಜ್ಯ ಪೂಜಕ ಭಾವೇನು ಯೋ ಹರಿಂ ಎತ್ತಿ ನೋಪೈತಿ ಸಂಸಾರಂ. 18,000 ಶ್ಲೋಕದ ಮುಖ್ಯ ತತ್ವ ಏನು ಅಂದ್ರೆ, ಪೂಜ್ಯನು ಅವನೇ, ಪೂಜಕನು ಅವನೇ. ನಮ್ಮ ದೇಹದಲ್ಲಿದ್ದು ಪೂಜೆ ಮಾಡುವವನವನೇ, ಇಂದ್ರಿಯಗಳಲ್ಲಿದ್ದು ಪ್ರತಿಮಾಗಳಲ್ಲಿ ಗುರಿಹರಿದ್ದು ಪೂಜೆ ಮಾಡಿಸ್ಕೊಂಬನು ಅವನೇ. ಈ ರೀತಿ ಯಾರು ತಿಳ್ಕೊತಾರೋ ಪುನಃ ಸಂಸಾರಕ್ಕೆ ಬರಲ್ಲ ಅಂತ ಇಡೀ ಭಾಗವತ ಸಂದೇಶ. ಅದೇ ಜಗನ್ನಾಥದಾಸನು, ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ, ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು, ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕರಾಹ ನಿರ್ಭೀತ. ಯಾಕೆ ಪರಮಾತ್ಮನಿಗೆ ತನ್ನ ಪೂಜೆಯನ್ನು ತಾನೇ ಮಾಡ್ಕೊತಾ ಇದ್ದೀನಿ, ಮಹಾಭಾರತದ ಸಂದೇಶ ಏನು ಅಂತ ವೈಶಂಪಾಯನರು ಕೇಳಿದ್ರು. ಸ್ವಾಮಿ, 100,000 ಶ್ಲೋಕ ಹೇಳ್ಬಿಟ್ಟಿವೋ, ನಾನಾ ಧರ್ಮಗಳು ಮಹಾಭಾರತದಲ್ಲಿ ಹೇಳಿರ್ತಕ್ಕಂಥದ್ದು, ಫುಲ್ ಆಫ್ ಕನ್ಫ್ಯೂಷನ್, ಒಟ್ಟು ಮಹಾಭಾರತದ ಮುಖ್ಯ ತತ್ವ ಏನು ಅಂದ್ರೆ, ಪರೋಪಕಾರಂ ಪುಣ್ಯಾಯ ಪಾಪಾಯ ಪರಪೀಡನ ಅಂತ ಹೇಳ್ತು ವೇದವ್ಯಾಸ್ತಿಯವರು. ಇನ್ನೊಬ್ಬರು ನಮ್ಮ ಕೈಲಾದಷ್ಟು ಉಪಕಾರ ಮಾಡ್ತಕ್ಕಂಥದ್ದೇ ಪುಣ್ಯ, ಇನ್ನೊಬ್ಬರಿಗೆ ಕಾಯ ವಾಚ ಮನಸ್ಸ ಹಿಂಸೆ ಕೊಡ್ತಕ್ಕಂಥದ್ದೇ ಪಾಪ, ಇನ್ನಿಲ್ಲ ಇನ್ನಿಲ್ಲ ಇದಕ್ಕಿಂತ ಇಷ್ಟೇ ಇಲ್ಲಿ ಭಾರತ ಅಂದಾಗ ಪರೋಪಕಾರಕ್ಕೋಸ್ಕರವಾಗಿ ಜ್ಞಾನಿಳಿದಿರ್ತಾರಪ್ಪ ಅಂತವನ್ನು ಹೋಗಿ ಕೇಳಿ ಅವ್ರು ಕೊಡ್ತಾರೆ. ಆಗ ಬಂದು ಅವನು ದಧೀಚಿ ಋಷಿಗಳನ್ನು ಕೇಳಿದ್ರು, ಸ್ವಾಮಿ ಭಗವಂತನ ಆಜ್ಞೆ ಆಗಿದೆ, ಈ ರೀತಿ ಆ ದಯಮಾಡಿ ನಿಮ್ಮ ದೇಹದ ಅಸ್ಥಿಯನ್ನು ಕೊಡಬೇಕು ಅಂತ ಕೇಳಿದ್ರು. ಅವ್ರು ನಕ್ಕು ಬಿಟ್ಟರು ದಧೀಚಿ ಋಷಿಗಳು. ಅಲ್ಲ ಇಂದ್ರ, ಕೇಳೋರಿಗೆ ಕೇಳೋದೊಂದು ಗೊತ್ತು, ಕೊಡೋರು ಕಷ್ಟ ಏನು ಅಂತ ಅವ್ರು ಯೋಚನೆ ಮಾಡ್ತಾರೆ. ಕೇಳೋದೊಂದು ಗೊತ್ತಷ್ಟೇ ಕೇಳ್ತಕ್ಕಂಥವ್ರಿಗೆ, ಕೊಡೋರಿಗೆ ಎಷ್ಟು ಕಷ್ಟ ಅದೇ ಅಂತಕ್ಕಂಥ. ಅಲ್ಲ ಅಸ್ಥಿ ಕೇಳ್ಬಿಟ್ಟಲ್ಲ ನೀನು, ಅಸ್ಥಿ ಕೊಡ್ಬೇಕಾದ್ರೆ ನಾ ದೇಹತ್ಯಾಗ ಮಾಡ್ಬೇಕು, ದೇಹತ್ಯಾಗ ಮಾಡ್ಬೇಕಾದ್ರೆ ಎಷ್ಟು ಯಾತನೆ ಆಗ್ತದೆ ಜೀವನಿಗೆ ಗೊತ್ತದೆ, ಜೀವನಿಗೆ ಎಷ್ಟು ಯಾತನೆ ಆಗ್ತದೆ, 1,000 ಹಾವು ಚೇಳು ಒಂದು ಕಡೆ ಕಚ್ಚಿ ಎಷ್ಟು ಅಷ್ಟು ಯಾತನೆ ಆಗ್ತಿರ್ತದೆ ಜೀವನಿಗೆ. ಈ ದೇಹದಿಂದ ಹೊರಗೆ ಎಳಿತಾ ಇರ್ತಾನಿದೆ. ವಾಯುದೇವರು ಎಳಿತಾ ಇರುವಾಗ ಅಷ್ಟು ಯಾತ್ರೆ ಆಗ್ತೀವಿ. ನೀವು ದೇವರು ದೇಹ ತ್ಯಾಗ ಇಲ್ಲ, ಆ ದುಃಖ ಏನೆಂಬುದು ನಿಮಗೆ ಗೊತ್ತಿಲ್ಲ ಅಂತ ನಾವು ಮನುಷ್ಯ ನಾವು ಅಷ್ಟು ಅನುಭವಿಸ್ಬೇಕಲ್ಲ. ಎಷ್ಟು ಸಲೀಸ್ ಕೇಳ್ಬಿಟ್ಟಲ್ಲಿ ಇಂದ್ರ ಸ್ವಾಮಿ, ನನಗೊಬ್ಬನ ಸ್ವಾರ್ಥ ಇಲ್ಲ, ಇಡೀ ಜಗತ್ತಿನ ಒಂದು ಉಪಕಾರ ಅಂತಕ್ಕಂತಹದ್ದೇ, ದಯಮಾಡಿ ನೀವು ದೊಡ್ಡ ಮನಸ್ಸು ಮಾಡಿಕೊಡ್ಬೇಕು. ಹಾಗಂದ್ರೆ ವೈಜಿ ಇಂದ್ರ, ನಾನು ತಮಾಷೆಗನ್ನಪ್ಪ ಎಂದಿದ್ರೂ ಒಂದೀಸಿ ದೇಹ ಹೋಗ್ತಕ್ಕಂತಹದ್ದು ಅಂತಹದ್ದು ಇಷ್ಟು ಕೋಟ್ಯಾವಧಿ ಜನಗಳ ಉಪಕಾರಕ್ಕೋಸ್ಕರವಾಗಿ ಈ ಸಾರ್ಥಕ ಆಗ್ತದೆ ಜನ್ಮ ಅಂದ ದೇಹ ಸಾರ್ಥಕ ಆಯ್ತು. ಸಾರ್ಥಕ ಎಂದಿದ್ರೂ ಒಂದಿಷ್ಟು ಹೋಗಲೇಬೇಕು. ಆದ್ರೆ ಇಷ್ಟು ಜನಗಳ ಉಪಕಾರಕ್ಕೋಸ್ಕರವಾಗಿ ಒಂದು ಉಪಯುಕ್ತವಾದಾಗ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳಿ ಯೋಗಾಭ್ಯಾಸ ಮಾಡಿ ದೇಹ ಬಿಟ್ಟಿದ್ದಾರೆ. ಆಗ ಅದನ್ನ ವೈದ್ಯರಾಯದ ಮಾಡಿ ತಗೊಂಡ್ಬಂದು ನರ್ಮದಾ ನದಿ ತೀರದಲ್ಲಿ ಘೋರವಾದಿದ್ದ ನಡೀತಾ ಇದೆ ವೃತ್ರಾಸುರನಿಗೆ. ವೃತ್ರಾಸುರನಿಗೆ ಈ ಇವರಿಗೆ ಯುದ್ಧ ನಡೀತಾ ಇದೆ ಇಂದ್ರದೇವರಿಗೆ. ಆಗ ಯುದ್ಧವನ್ನು ಬಹಳ ವರ್ಣನೆ ಮಾಡಿದ್ದಾರೆ. ವೃತ್ರಾಸುರ ಅನೇಕ ವಿಷಯಗಳನ್ನು ಒಳ್ಳೆ ಧಾರ್ಮಿಕ ಮಾತಾಡ್ತಾ ಇದ್ದಾನೆ ವೃತ್ರಾಸುರ. ಇಂದ್ರ ನೀನು ಎಂಥವನು, ಎಲ್ಲ ನಾವು ಭಗವಂತ ಆಡಿಸ್ತಂತೆ ಆಡ್ತಕ್ಕಂಥವರು ನಾವೆಲ್ಲ, ನಾವು ಸ್ವತಂತ್ರರಲ್ಲ, ಭಗವಂತ ಆಡಿಸ್ತಂತೆ ಆಡ್ತಕ್ಕಂಥವ್ರು ನಾವೆಲ್ಲ ಅಂದಾಗ ನೀನು ಈ ರೀತಿ ಮಾಡ್ತಾ ಇದ್ದೀಯಲ್ಲ, ಈಗ ನೀನು ಬ್ರಹ್ಮಹತ್ಯ ಮಾಡಿದ್ದೀ, ಬಂಧು ಹತ್ಯ ಮಾಡಿದ್ದೀ, ನೀನು ಜಯ ಹೇಗಾಗ್ತೇನು? ಮನುಷ್ಯ ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನು ರಕ್ಷಣೆ ಮಾಡಿದಾಗ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ, ಧರ್ಮವನ್ನು ಕೈಬಿಟ್ಟಾಗ ನಮ್ಮ ರಕ್ಷಣೆ ಇಲ್ಲೇ ಇಲ್ಲ. ಅದಕ್ಕೋಸ್ಕರವಾಗಿ ನೀನು ಧರ್ಮ ಕೈ ಬಿಟ್ಟಿದ್ದೀನಿ. ವೃತ್ರಾಸುರ ಯಾರು? ಬ್ರಾಹ್ಮಣನಾಗಿದ್ದಾನೆ ಅಂದಾಗ ಅವನು ಸಂಹಾರ ಮಾಡಿದ್ದೀನಿ, ಮೇಲಾಗಿ ನಿನ್ನ ತಮ್ಮನೂ ಆಗಬೇಕು. ಈ ರೀತಿ ಇರ್ತಕ್ಕಂಥದ್ದು ನೀವು ವಿಸರೂಪಾಚಾರು, ಆದ್ದರಿಂದ ನೀನು ಈ ರೀತಿ ಮಾಡಿದೀಯ, ಆದ್ದರಿಂದ ನೀನು ಜಯ ಇಲ್ಲ, ನೀನು ನಿನ್ ಜಯ ಅಂತಕ್ಕಂಥದ್ದಿಲ್ಲ ಅಂತಾನೆ. ಮತ್ತಾಮೇಲೆ ಅಂತ ಇದ್ದಾನೆ, ಇಲ್ಲ ಇಂದ್ರ ನೀನು ನಿನ್ನ ಮೇಲೆ ಭಗವದ್ ಅನುಗ್ರಹದಪ್ಪ, ಪರಮಾತ್ಮನ ವಿಶೇಷ ಅನುಗ್ರಹ ಅದೇ ನಿನ್ನ ಮೇಲೆ. ಅದಕ್ಕೋಸ್ಕರವಾಗಿ ನೀವು ಯಾವಾಗಲೂ ಭಗವಂತ ಜಯನೇ ನಿಮಗೆ, ನಮ್ಗೆ ಯಾವಾಗಲೂ ಅಪಜಯ ಅಂತ. ಯಾಕೆ? ಪರಮಾತ್ಮನ ನಾವು ವಿಮುಖರಾಗಿರ್ತೇವಾದ್ರಿಂದ ನಮ್ಗೆ ಯಾವ ಕಾಲಕ್ಕೂ ಅಪಜಯ ಅಂತಕ್ಕಂಥದ್ದು. ಆದ್ರಿಂದ ನೀವು ಬೇಗ ಸಂಹಾರ ಮಾಡಬೇಕು, ಎಷ್ಟೊತ್ತನ್ನು ಯಾಕೆ ಯುದ್ಧ ಮಾಡಬೇಕು ಅಂತ ತಿಳ್ಕೊಂಡು ಈ ಮಾತು ಆಡ್ತಾ ಇದ್ದಾನೆ. ಅನೇಕ ಮಾತುಗಳನ್ನು ಆಡ್ತಾ ಇದ್ದಾನೆ ಯಾರು? ವೃತ್ರಾಸುರ. ಇದು ಆಶ್ಚರ್ಯವಾಗ್ತದೆ. ಅವನು ನೋಡಿದ್ರೆ ಒಬ್ಬ ರಾಕ್ಷಸ, ಇಂತಹ ರಾಕ್ಷಸನಿಗೆ ಇಂತಹ ತತ್ವಜ್ಞಾನ ಹೇಗೆ ಬಂತು ಅಂತಕ್ಕಂಥದ್ದನ್ನ ಪರೀಕ್ಷಿದ್ರಾದ ಮುಂದೆ ಪರೀಕ್ಷಿದ್ರಾದ ಕೇಳ್ತಾನೆ. ಕೇಳ್ತಾ ಇರುವಾಗ ಏನಾಯ್ತು, ಅದೇ ರೀತಿ ಇಂದ್ರದೇವರು ಏನ್ ಮಾಡಿದ್ರು, ಆ ವಜ್ರಾಜಿಂದ ಮೊದಲು ಇಂದ್ರದೇವನ್ನು ನುಂಗ ಐರಾವತ ಸಮೇತ ನುಂಗು ಬಿಟ್ಟ ಅಂತ ಹೇಳ್ತಾರೆ ಯುದ್ಧದೊಳಗೆ. ಐರಾವತದ ಸಮೇತ ಇಂದ್ರದೇವನ್ನು ನುಂಗೇ ಬಿಟ್ಟ ವೃತ್ರಾಸು. ಆಮೇಲೆ ಮತ್ತೆ ಹೊರಗೆ ಬಂದಿದ್ದಾರೆ ಇಂದ್ರದೇವರು ಬಂದು, ತಾವು ಅದೇ ವಜ್ರಾಜದಿಂದ ಅವನು ಒಂದೊಂದೇ ಇಂದ್ರಿಯನ್ನು ಕತ್ತರಿಸ್ತಾ ಬಂದರು. ಅವನು ಸಂಹಾರ ಮಾಡಿಬಿಟ್ರು ವೃತ್ರಾಸು. ವೃತ್ರಾಸು ಸಂಹಾರ ಮಾಡ್ತಿಲ್ಲಕ್ಕೇನೆ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಕರೆದಿದ್ದಾರೆ ಸೊಮ್ಮ. ಆಮೇಲೆ ಏನಾಗೋಬಿಡ್ತು, ಆಗ ಮತ್ತೆ ಪರೀಕ್ಷಿದ್ರಾಜ ಪ್ರಶ್ನೆ ಮಾಡಿದ್ರು, ಸ್ವಾಮಿ ಈ ವೃತ್ರಾಸುರಿಗೆ ಇಂತಹ ತತ್ವಜ್ಞಾನ ಹೇಗೆ ಬಂತು? ಅಧ್ಯಯನ ಮಾಡಿದವರಿಗೂ ಬರಲ್ಲ ಇಂತಹ ತತ್ವಜ್ಞಾನ ಅಂತಕ್ಕಂಥದ್ದು, ಒಬ್ಬ ರಾಕ್ಷಸ ಇವನಿಗೆ ಹೇಗೆ ಬಂತು ಅಂತ ಕೇಳಿದಾಗ ಆಗ ಹೇಳ್ತಾ ಇದ್ದ ಮುಂದೆ ಚಿತ್ರಕೇತರಾಜನಾಗಿದ್ದ ಎಲ್ಲ ಆ ಚಿತ್ರಕೇತರಾಜ 1 ಕೋಟಿ ಜನ ಹೆಂಡಂದ್ರು ಚಿತ್ರಕೇತರಾಜನಿಗೆ. ಚಿತ್ರಕೇತರಾಜನಿಗೆ 1 ಕೋಟಿ ಜನ ಹೆಂಡಂದ್ರು, ಒಬ್ಬ ಹೆಂಡತಿಯಲ್ಲೂ ಮಕ್ಕಳಾಗಲಿಲ್ಲ. ಮಕ್ಕಳಾಗದೆ ಹೋದಾಗ ಒಂದ್ಸಲ ನಾರದರು ಆಂಗೀರಸರು ಬಂದರು. ಬಂದಾಗ ಏನಾಗೋಗ್ಬಿಡ್ತು, ಆದ ಕೇಳ ಸ್ವಾಮಿ ದಯಮಾಡಿ ನನಗೆ ಪುತ್ರ ಭಿಕ್ಷ ಕೊಟ್ಟಿ, ನನಗೆ ಮಕ್ಕಳಾಗಿಲ್ಲ, ಮಕ್ಕಳಿಗೆ ಸದ್ಗತಿ ಆಗಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ, ದಯಮಾಡಿ ನಮ್ಮ ಪುತ್ರ ಸಂತಾನ ಅನುಗ್ರಹ ಮಾಡಿ. ಅವರಿಂದ ಇಲ್ಲಪ್ಪ ನಿನಗೆ ಈ ಜನ್ಮದಲ್ಲಿ ಸಂತಾನ ಯೋಗ ಇಲ್ಲ ಅಂದ್ಬಿಟ್ರು. ಹಾಗಲ್ಲ ಸ್ವಾಮಿ, ಹೇಗಾದ್ರೂ ಮಾಡಿ ನನ್ ಕೊಡ್ರಿ, ಆ ಪುತ್ರ ಅಂತ ಅಂಬೋ ಹೆಸರು ಹೋದ್ರೂ ಸಾಕು ನನಗೆ ಕೊಡ್ರಿ. ಆಮೇಲೆ ಆ ಅಂಗೀರಿಸಂದು, ನೋಡಪ್ಪ ಒಂದು ಗಂಡು ಕೂಸು ಕೊಡ್ತೀವಿ, ನೀನು ಸುಖವನ್ನು ಕೊಡ್ತಾನೆ ದುಃಖವನ್ನು ಕೊಡ್ತಾನೆ ಎರಡೂ ಕೊಡ್ತಾನೆ, ಅಂತ ಕೂಸಿನ ಬೇಕಾದ್ರೂ ಕೊಡ್ತೀವಿ, ಎಂಥದ್ದೋ ನಾನು ಬಂದೆ ಅಲ್ಲ ಅಂತ ಆಗೋಗ್ಬಿಟ್ರೆ ಸಾಕು ಸ್ವಾಮಿ, ಒಂದು ಕೊಡ್ರಿ. ಒಂದು ಹಣ್ಣನ್ನು ಮಂತ್ರಿಸಿಕೊಟ್ರು, ತಗೊಂಡು ಹೋಗಿ ಕೃತಜ್ಞತೆ ಅಂತಕ್ಕಂತ ಹಾಕಿ ತಾನು ಪಟ್ಟದ ರಾಣಿ, ಕೋಟಿ ಜನ ಹೆಂಡದ್ರು ಪೈಕಿ ಹಾಕಿ ಪಟ್ಟದ ರಾಣಿ, ಹೋಗಿ ಆ ಹೆಂಡತಿ ಕೊಟ್ಟು, ಕೊಟ್ಟಿಲ್ಲಕ್ಕೇನಾಗೋಗ್ಬಿಡ್ತು ಆ ಹೆಂಡತಿ ಆ ಹಣ್ಣನ್ನು ತಿನ್ನು, ತಿಂತಿರ್ಲಿಕ್ಕೇನೆ ಗರ್ಭಿಣಿ ಆದ್ಲು, ಗರ್ಭಿಣಿ ಆಗ್ತಿರ್ಲಿಕ್ಕೇನಾಗೋಗ್ಬಿಡ್ತು. ಆಗ ಒಂದು ಒಳ್ಳೆ ಗಂಡು ಕೂಸನ್ನು ಪ್ರಸವಿಸಿದ್ರು. ಪ್ರಸವಿಸಿದ ಮೇಲೆ ಆ ಗಂಡು ಕೂಸಿನ ಮೇಲೆ ಅಭಿಮಾನದಿಂದ ಚಿತ್ರಕೇತರಾಜ ಹಗಲು ರಾತ್ರಿ ಕೃತಜ್ಞತೆ ಮನೆಯೊಳಗೆ ಇರ್ಲಿಕ್ಕೆ ಹತ್ತಿಬಿಟ್ಟ. ಈ ಉಳುಕಿ 1 ಕಡಿಮೆ ಕೋಟಿ ಜನ ಹೆಂಡಂದರಿಗೆ ಮಾತ್ಸರ್ಯ ಬಂತು. ಅದು ಎಂತ ಕೆಲಸ ಆಗೋಯ್ತಿದ್ವು. ಈಗ ಕೋಸಿನ ನಮ್ಮನ್ನ ಮತ್ತೆ ಬಿಟ್ಟ ಚಿತ್ರಗೀತ ರಾಜ ನಮ್ಮನೆ ಬರೋದೇ ಕೈ ಬಿಟ್ಬಿಟ್ಟ. ಇದಕ್ಕೆ ಯಾರಿಗೆ ಕಾರಣ? ಈ ಕೂಸು ಕಾರಣ. ಆ ಕೂಸಿ ವಿಷ ಹಾಕ್ಬೇಕು ಅಂತ ತೀರ್ಮಾನ ಮಾಡಿ ಎಲ್ಲಾರು ಸೇರ್ಕೊಂಡು ಆ ಕೂಸಿಗೆ ವಿಷ ಹಾಕ್ಬಿಟ್ಟು ಕೂಸು ಮೃತವಾಗಿ ಹೋಗ್ಬಿಡ್ತು. ಆಗ ಏನ್ ಮಾಡಿದ್ದ? ಪಾಪ ಕೂಸು ಮಲಗಿದೆ ಅಂತ ತಾಯಿ ತಾಯಿ ತನ್ನ ಮನೆ ಕೆಲಸದಲ್ಲಿ ಆಸಕ್ತವಾಗಿದ್ದಾಳೆ. ಆಮೇಲೆ ಬಂದು ನೋಡ್ತಾಳೆ, ಕಣ್ಣು ಮ್ಯಾಲಕ್ಕೆ ಹೋಗ್ಬಿಡಿದೆ, ಕೂಸು ಮೃತವಾಗಿ ಹೋಗ್ಬಿಟ್ಟದೆ. ಆಗ ಗಟ್ಟಿ ರೋದನೆ ಮಾಡ್ತಾ ಇದ್ದಾರೆ. ಚಿತ್ರಕೇತ ರಾಜ ಬಂದ, ಎಲ್ಲಾರು ರೋದನೆ ಮಾಡ್ತಾ ಇದ್ದಾರೆ. ಆ ದೇಹವನ್ನು ಸಂಸ್ಕಾರಕ್ಕೆ ಕೊಡ್ತಾ ಇಲ್ಲ. ಹಾಗೆ ಅಂತ ಮತ್ತೆ ಯಥಾಪ್ರಕಾರ ಅದೇ ನಾರದರು ಅಂಗೀರಿಸರು ಬಂದರು. ಬರ್ತಿರ್ಲಿಕ್ಕೇನೆ? ಆಗ ಸ್ವಾಮಿ, ಯಾರು ಸ್ವಾಮಿ ನೀವು ಅಂತ ಕೇಳ್ತಾನ. ಆ ದುಃಖದ ಭರದಲ್ಲಿ ಯಾರು ಮುಂದೆ ಗೊತ್ತಾಗ್ತಾ ಇಲ್ಲ. ಏನಪ್ಪ ಹೀಗೆ ಕೇಳ್ತಿ ಅಂದಾಗ, ಸ್ವಾಮಿ ಈ ರೀತಿ ಆಗೋದು ದಯಮಾಡಿ ಬದುಕಿಸ್ಕೊಡ್ರಿ. ನಾವು ಹೇಳಲಿಲ್ಲೇನಪ್ಪ ಮೊದಲೇನೆ, ನೀನು ಸುಖವನ್ನೂ ಕೊಡ್ತಾನೆ ದುಃಖವನ್ನೂ ಕೊಡ್ತಾನೆ ಅಂತ ಹೇಳಿದ್ವಿ, ಮತ್ತೆ ಆ ರೀತಿ ಆಗಿದೆ. ಇಲ್ಲ ಸ್ವಾಮಿ, ಹೇಗಾದ್ರೂ ಮಾಡಿ ಬದುಕಿಸ್ರಿ ಸ್ವಾಮಿ ಅಂದಾಗ, ಆಗೇನಂದ್ರೆ ಆ ಜೀವನ ತಮ್ಮ ತಪಶಕ್ತಿಯಿಂದ ದೇಹದಲ್ಲಿ ಹೋಗ್ಸಿದ್ರು. ಕೂಸು ಎದ್ದು ಕೂತು ಬಿಡ್ತು. ಕೂರ್ತಿರ್ಲಿಕ್ಕೇನೆ? ಆಗ ನಾರದರು, ನೋಡಪ್ಪ ನಿಮ್ಮ ಅಪ್ಪ ಅಮ್ಮ ಅಳ್ತಾ ಇದ್ದಾರೆ, ಸಮಾಧಾನ ಮಾಡಿಸು ಅಂದು. ಆ ಕೂಸು ಏನನ್ಬೇಕು? ಯಾರು ಸ್ವಾಮಿ ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ತು. ಏನಪ್ಪ ಹೀಗೆ ಹೇಳ್ತಾ ಇದ್ದಿಲ್ಲ? ಆಗೋತ್ ನನಗೂ ಅವರು ಋಣಾನುಬಂಧ ಮುಗಿದೋಗ್ಬಿಡ್ತು ಅಂತ ಹೇಳಿ. ಋಣಾನುಬಂಧ ರೂಪೇಣ ಪಶುಪತಿ ಸುತಾರ್ಯ. ಈ ದೇಹ ಅವರಿಂದ ಬಂದಿತ್ತು, ಈ ದೇಹದಿಂದ ನಾನು ಬಿಟ್ಟು ಹೋದ್ಮೇಲೆ ನನಗೂ ಅವ್ರಿಗೇನು ಸಂಬಂಧ? ಬಾಡಿಗೆ ಮನೆಯೊಳಗೆ ಇರೋವಾಗ ನಮ್ಮ ಓನರ್ಗೂ ನಾವು ಬಂದಾಗಲೇ ವಿಶ್ ಮಾಡ್ತಿರ್ತೀವಿ. ನಾವು ಬಾಡಿಗೆ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋದಾಗ ಆ ಓನರ್ ಬಂದಾಗ ಹಿಂದಿನ ಓನರು ನಾವು ಬೇಕಾದ್ರೆ ವಿಶ್ ಮಾಡಬಹುದು, ಸಾಕಾರಿ ಬಿಡ್ಬೋದು. ಯಾಕೆ ನಮಗೂ ಅವನಿಗೆ ಸಂಬಂಧ ಇಲ್ಲ, ಆ ಮನೆ ಬಿಟ್ಟು ಬಂದ್ಬಿಟ್ಟು ಅವನು. ಹಾಗೆ ಈ ಜೀವನಿಗೂ ಆ ತಂದೆ ತಾಯಿಗಳು ಸಂಬಂಧ, ಜೀವ ಜೀವರಿಗೆ ಸಂಬಂಧ ಅಂತಕ್ಕಂಥದ್ದಿಲ್ಲ. ಆ ದೇವತೆಗಳಲ್ಲಿ ಮಾತ್ರ, ನಮ್ಮಲ್ಲಿಲ್ಲ. ಒಂದೊಂದು ದಿನದಲ್ಲಿ ಒಬ್ಬರ ಹೆಂಡತಿ, ಯಾರೋ ಹೆಂಡತಿ, ಯಾರೋ ಗಂಡ, ಯಾರೋ ಮಕ್ಕಳು, ಯಾರೋ ತಂದೆ, ಯಾರೋ ತಾಯಿ. ಆದ್ರಿಂದ ಆ ರೀತಿ ಇಲ್ಲ. ಆದ್ರಿಂದ ಆ ದೇಹದಲ್ಲಿರೋ ನನಗೂ ಅವನಿಗೂ ಸಂಬಂಧ, ನಮ್ಮ ಸಂಬಂಧ ಮುಗಿದೋಯ್ತು ಆದ್ರಿಂದ ಅಂತ ಹೇಳಿಬಿಟ್ಟು ಈ ರೀತಿಯ ನಮಸ್ಕಾರ ನಾರದರಿಗೆ ಅಂಗೆ ನಮಸ್ಕಾರ ಮಾಡಿದ. ತಂದೆ ತಾಯಿ ನಮಸ್ಕಾರಗಳು ಮಾಡಲು ಹೊರಟು ಹೋಗ್ಬಿಟ್ಟು ಅಂದ. ಯಾಕೆ ಹೇಳ್ತಾ ಇದ್ದಾರೆ ಇದನ್ನ ಅಂತಂದ್ರೆ, ನಾವು ಸತ್ತವರಿಗಳಲ್ಲೇಕೆ ತನ್ನನ್ನು ಹೊತ್ತವರು ಹೆತ್ತವರು ತ ಸತ್ತು ಹೋಗದೆ ಉಳಿಯುವರಲ್ಲದೆ ಮತ್ತೆ ಬೇರುಂಟೆ ಅಂತ ಕನಕದಾಸರು. ಸತ್ತು ಹೋದರೂ ಹೋದವ್ರ ಬಗ್ಗೆ ಅನ್ನುತ್ತಾನೇ ಇರ್ತೀವಿ ನಾವು, ಅವರು ನಮ್ಮ ಕಡೆ ಗಮನವೇ ಇರಲ್ಲ. ಯಾರು ಹೋಗಿ ಬಿಟ್ಟಿರ್ತಾರೆ ದೇಹದಿಂದ ಹೋಗ್ತಿರ್ಲಕ್ಕೆ ಮುಗಿದೋ ನಮ್ಮನ್ನು ಮರ್ತೇ ಬಿಡ್ತಾರೆ, ದೇಹದಿಂದ ಹೋಗ್ತಿರ್ಲಕ್ಕೆ ಮರ್ತೇ ಬಿಡ್ತಾರೆ. ಆದ್ರೆ ಅವರು ನಮ್ಮನ್ನು ಮರ್ತು ನಾವು ಅವ್ರನ್ನ ಮರಿತಿರಲ್ಲ ಅಂದಾಗ ಎಷ್ಟು ವ್ಯಾಮೋಹ ಅಂತಕ್ಕಂಥ. ಅದಕ್ಕೋಸ್ಕರವಾಗಿ ಈ ಒಂದು ತತ್ವವನ್ನು ತಿಳಿಸಬೇಕಾಗಿದೆ. ಹಾಗಾದರೆ ಈ ರೀತಿ ಅವರಿಗೆ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ರೆ ನಾವ್ಯಾಕೆ ಶ್ರಾದ್ದಾದಿಗಳನ್ನು ಮಾಡಬೇಕು? ಅವರಿಗೆ ನಮ್ಮ ಕವಿ ಗಮನವೇ ಇಲ್ಲ ಅಂತಂದ್ಮೇಲೆ ನಾವ್ಯಾಕೆ ಅವರಿಗೆ ಶ್ರಾದ್ದಾದಿಗಳು ಮಾಡಬೇಕು ಅಂದಾಗ ಒಂದು ಪ್ರಶ್ನೆ ಬಂದಾಗ ಅದಕ್ಕೆಲ್ಲ ಉತ್ತರವನ್ನು ನಾಳೆ ಹೇಳ್ತೀನಿ ಅಂತ ಹೇಳಿದಲ್ಲಿ ಶ್ಲೋಕಾಭಿಪ್ರಾಯ ಸ್ವಭಾಗ್ಯ ಸರ್ಗೋಜನ ಸಾಧು ಪ್ರಭು ಯಸ್ಮಿನ್ ಪ್ರತಿ ಶ್ಲೋಕಮೋದ್ಯವರ್ತಪಿ ಸಾಮಾನ್ಯನಂತೆ ಸೇವಿಸುವಂತಾನೇ ತತ್ಸುಮ್ಮ. ಚಿತ್ರಕೇತರಾಜನಿಗೆ 1 ಕೋಟಿ ಜನ ಹೆಂಡಂದಿರದ್ದು ಮಕ್ಕಳಾಗಿದ್ದಿಲ್ಲ. ಒಮ್ಮೆ ನಾರದರು ಅಂಗೀರಸರು ಬಂದಾಗ ಅವರನ್ನು ಪ್ರಾರ್ಥನೆ ಮಾಡಿದ. ಸ್ವಾಮಿ ಅಪುತ್ರವಂತನಾಗಿದ್ದೇನೆ, ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ತಾರೆ, ಅದಕ್ಕೋಸ್ಕರವಾಗಿ ನನಗೆ ಹಾಗಾದ್ರೂ ಮಾಡಿ ಒಂದು ಸಂತಾನವನ್ನು ಅನುಗ್ರಹ ಮಾಡಿ ಅಂದಾಗ, ಇಲ್ಲಪ್ಪ ನಿನಗೆ ಇಲ್ಲ, ಈ ಜನ್ಮದಲ್ಲಿ ನಿನಗೆ ಸಂತಾನ ಯೋಗ ಇಲ್ಲ. ಇಲ್ಲ ಸ್ವಾಮಿ, ಹಾಗಾದ್ರೂ ಮಾಡಿ ಅನುಗ್ರಹ ಮಾಡಬೇಕು ಅಂದಾಗ ಆ ಒಂದು ಅಭಿಮಂತ್ರಿಸಿಕೊಡ್ತಾರೆ. ಆ ಪಠ್ಯದ ರಾಣಿಯಾಗಿರ್ತಕ್ಕಂಥ ಕೃತಿದ್ಯುತಿ ಕೊಡ್ತಾನೆ, ಗರ್ಭಿಣಿ ಆಗ್ತಾನೆ, ಒಂದು ಗಂಡು ಕೂಸನ್ನು ಪ್ರಸವಿಸ್ತಾರೆ. ಪ್ರಸವಿಸಿದ ಮೇಲೆ ಬಹಳ ಸುಂದರವಾಗಿತ್ತು ಆ ಕೂಸಿನ ಮೇಲಿನ ವ್ಯಾಮೋಹದಿಂದ ಯಾವಾಗಲೂ ಆ ಕೃತಿದ್ಯುತಿ ಮನೆಯಲ್ಲಿ ಇರ್ಲಿಕ್ಕೆ ಹತ್ತಿಬಿಟ್ಟ ಚಿತ್ರಕೇತರಾದ. ಇನ್ನು 1 ಕೋಟಿ ಜನ ಹೆಂಡಂದರೆ ಎದ್ದು ಅವರಿಗೆ ಮಾತ್ಸರ್ಯ ಬಂತು. ಅಯ್ಯೋ ಇನ್ನು ಆಗೋತ್ ನಮ್ಮನ್ನು ಮರ್ತಿ ಬಿಡ್ತಾನೆ ರಾಜ, ಇಷ್ಟೆಲ್ಲ ಯಾಕೆ ಅಂದ್ರೆ ಹಗಲು ರಾತ್ರಿ ಆ ಕೂಸಿನ ನಿಮಿತ್ತ ಅಲ್ಲೇ ಇದ್ದು ಬಿಡ್ತಾನೆ, ಮತ್ತೆ ಏನು ಮಾಡಬೇಕು ಅಂತ ಎಲ್ಲರೂ ಸೇರಿ ಮಾತನಾಡಿಕೊಂಡು ಆ ಕೂಸಿಯ ವಿಷಯವನ್ನು ಹಾಕ್ಬಿಟ್ಟು ಕೂಸು ಮೃತವಾಗ್ಬಿಟ್ಟು ನಿದ್ದೆಯೊಳಗೇನೆ ಮೃತವಾಗಿ ಹೋಗ್ಬಿಡ್ತು. ಆಮೇಲೆ ಕೂಸು ಮಲಗಿದೆ ಅಂತ ಬಹಳ ಹೊತ್ತು ನೋಡಿದ್ರು, ಕೂಸು ಹೇಳಲಿಲ್ಲ. ಬಂದು ಅಲ್ಲಾಡ್ಸ್ತಾಳೆ, ಕೂಸು ಮೃತವಾಗಿ ಹೋಗ್ಬಿಟ್ಟನು. ರೋದನ ಮಾಡ್ತಾ ಇದ್ದಾಗ ಅದನ್ನ ಏನು ಮಾಡುದು ಸಹಿತ ಕೊಡ್ತಾ ಇಲ್ಲ, ಸಂಸ್ಕಾರಕ್ಕೆ ಕೊಡ್ತಾ ಇಲ್ಲ, ದೊಡ್ಡ ಮೇಲೆ ಹಾಕೊಂಡಿದ್ದಾರೆ, ಹೇಳ್ತಾ ಇದ್ದಾರೆ. ಆಗ ಅದೇ ಅಂಗೀರಿಸಲು ನಾರದರು ಬಂದ್ರು. ನಾರದರು ಬಂದು ದುಃಖದ ಭರದಲ್ಲಿ ನೀವು ಯಾರು ಅಂತ ಕೇಳ್ತಾನೆ ಚಿತ್ರಕೇತರಾದ. ದುಃಖದ ಭರದಲ್ಲಿ ಏನಪ್ಪ ಹೀಗೆ ಕೇಳ್ತಿ, ನಾವೇ ತಾನೆ ನಿಮ್ಗೆ ಅಭಿಮಂತ್ರಿಸಿಕೊಟ್ಟಿದ್ದು, ನಮ್ಮ ಅನುಗ್ರಹದಿಂದ ನಿಮ್ ಕೂಸಾಯಿತು, ನಾವು ಹೇಳಿದ್ವಿ ನಿಮ್ಗೆ ಸಂತೋಷವನ್ನು ಕೊಡ್ತಾನೆ ದುಃಖವನ್ನು ಕೊಡ್ತಾನೆ ಅಂತ ಹೇಳಿದ್ವಿ ಅಂತ ಹೇಳಿ, ಸ್ವಾಮಿ ಹಾಗಾದ್ರೂ ಬದುಕಿಸ್ರಿ ಅಂತ ಕೇಳಿ. ಆಗ ಇವರಿಗೆ ತತ್ವಜ್ಞಾನ ಉಂಟು ಮಾಡಬೇಕು ಅಂತ ತಿಳ್ಕೊಂಡು ಆ ಯಾವ ಜೀವ ಬಿಟ್ಟು ಹೋಗಿದ್ದ ಆ ಜೀವನನ್ನು ದೇಹದಲ್ಲಿ ಹೋಗಿಸಿದ್ರು. ಹೋಗಿಸ್ತಿರ್ಲಿಕ್ಕೇನೆ ಕೂಸಿ ಎದ್ದು ಕೂತ್ಕೊಂಡ್ಬಿಡ್ತು, ಎದ್ದು ಕೂತ್ಕೊಂಡ್ಬಿಡ್ತು. ಆಮೇಲೆ ನೋಡಪ್ಪ ನಿಮ್ಮ ಅಪ್ಪ ಅಮ್ಮ ಅಳ್ತಾ ಇದ್ದಾರೆ, ಸಮಾಧಾನ ಮಾಡು ಅಂತ ಹೇಳಿದ್ರು ನಾರದರು. ಸಮಾಧಾನ ಮಾಡು ಅಂತ ಹೇಳಿದ್ರೆ ಅಡ್ಡಕ ತಾಪಸಕ್ಕೆ. ಆಗ ಜೀವ ಹೇಳ್ತಾ ಇದ್ದಾನೆ, ಸ್ವಾಮಿ ಕಸ್ಮಿನ್ ಜನ್ಮೇ ಮಹ್ಯಂ ಪಿತರೋ ಮಾತರೋ ಭವತೆ ಕರ್ಮ ವಿಭ್ರಾಮ್ಯಮಾನ ದೇವತೆಯಂ ಮಹ್ಯಂ. ಅಂದ್ರೆ ಸ್ವಾಮಿ ತಂದೆ ತಾಯಿ ಅಂತ ತಿಳ್ಕೊಂಡು ಹೇಳ್ತೀರಲ್ಲ, ಯಾವ ಜನ್ಮದ ತಂದೆ ತಾಯಿಗಳು? ನಾನು ನನ್ನ ಕರ್ಮಾನುಸಾರವಾಗಿ ಅನೇಕ ದೇವಯೋನಿಯಲ್ಲಿ ಮನುಷ್ಯ ಯೋನಿಯಲ್ಲಿ ತಿರುಯೋನಿಯಲ್ಲಿ ಹುಟ್ಟಿದ್ದೇನೆ. ಹುಟ್ಟಬೇಕಾದ್ರೆ ತಂದೆ ತಾಯಿ ಇರಲೇಬೇಕು. ಅಂದಾಗ ಯಾವ ಜನ್ಮದ ತಂದೆ ತಾಯಿಗಂತ ನಾನು ನಮಸ್ಕಾರ ಮಾಡಬೇಕು, ನಾನು ಹೇಳಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಸರ್ವ ಸರ್ವೇಶಂ ಭವಂತಿ ಮೇಲಾಗಿ ಹಿಂದಿನ ಜನ್ಮದ ತಂದೆ ತಾಯಿಗಳು ಅಳ್ತಾ ಇರ್ತಾರೆ, ಹೆಂಡತಿ ಮಕ್ಕಳು ಅಳ್ತಾ ಇರ್ತಾರೆ, ಬಂಧು ವರ್ಗ ಅಳ್ತಾ ಇರ್ತಾರೆ, ಅವರು ಸಮಾಧಾನ ಮಾಡಬೇಕೇ? ಅಥವಾ ಅದರ ಹಿಂದಿನ ಜನ್ಮದವರು ಅಳುತ್ತಿರ್ತಾರೆ ಅವರು ಸಮಾಧಾನ ಮಾಡಬೇಕೇ? ನಾನು ಎಷ್ಟು ಜನಕ್ಕೆ ಎಂತ ಸಮಾಧಾನ ಬೇಕು? ಯಥಾ ವಸ್ತುವಿನ ಪಣ್ಯಾನಿ ಹೇಮಾದೀನಿ ತತಸ್ಥರ ಪರಿಹರಂತೆ ನರೇಶ್ ಜೀವೋ ಯೋನುಷು ಜೀವೋ ಯೋನುಷು ಕರ್ಮಸು. ಈಗ ಒಂದು ಒಡವೆ ಕೊಂಡ್ಕೊತಾರೆ, ಬಂಗಾರದ ಒಡವೆ ತಗೋತಾರೆ, ಸಾಲ ಮಾಡಿ ತಗೋತಾರೆ, ಸಾಲ ತೀರ್ಸ್ಲಿಕ್ಕೆ ಆಗಲಿಲ್ಲ, ಕೆಲವು ದಿವಸ ಹಾಕಿಕೊಂಡ್ರು, ಅದನ್ನು ಒಬ್ಬರಿಗೆ ಮಾರಿಬಿಟ್ರು. ಅವರೇನ್ ಮಾಡ್ರು, ಅವರು ಕೆಲವು ದಿವಸ ಹಾಕಿಕೊಂಡ್ರು, ಆಮೇಲೆ ಅದನ್ನು ಇನ್ನೊಬ್ಬರಿಗೆ ಮಾರಿದ್ರು. ಹಾಗೆ ಒಂದೇ ಒಡವೆಯನ್ನೇ ಅನೇಕರ ಕೈ ಸೇರ್ತು. ಅದಕ್ಕೆ ಓನರ್ ಯಾರು? ಯಾರು ಕಾಯಂ ಓನರ್? ಯಾರು ಕಾಯಂ ಓನರ್? ಯಾರು ಇಲ್ಲೇ ಇಲ್ಲ. ಮತ್ತೇನ್ ಮತ್ತೆ ಯಾರ್ಯಾರ ಹತ್ರ ಎಷ್ಟೆಷ್ಟು ದಿವಸ ಇರ್ತದೆ ಅಷ್ಟೆಷ್ಟು ದಿವಸ ಓನರ್ ಅಷ್ಟೇ. ಆಮೇಲೆ ಮತ್ತೆ ಇನ್ನೊಬ್ಬರು ಯಾರು ಮಾಡ್ತಾರೋ ನಮ್ದು ಅಷ್ಟೇನೆ. ನಮ್ಮ ನಮ್ಮ ಕರ್ಮಾನುಸಾರವಾಗಿ ಋಣಾನುಬಂಧ ರೂಪದಿಂದ ಯಾವ್ಯಾವ ಯೋನಿಯೆಲ್ಲ ಹುಟ್ಟಾ ಇರ್ತೀವಿ. ಹುಟ್ಟಾ ಇರೋವಾಗ ಆ ಋಣಾನುಬಂಧ ಇರೋವರೆಗೂ ಒಂದು ಕಡೆಗೆ ಇಟ್ಟಿರ್ತಾನೆ ನಮ್ಮನ್ನ, ಹೆಂಡತಿ ಮಕ್ಕಳು ಎಲ್ಲಾರನು. ಯಾವಾಗ ಋಣಾನುಬಂಧ ಸೇರ್ತೋ ನಮ್ಮನ್ನು ಇಳಿಸೇ ಬಿಡ್ತಾನೆ. ಎಲ್ಲಾರು ಒಂದೇ ಸಲ ಇಡ್ತಾರೆ. ಬಸ್ನಾಗ ಹೋಗ್ತಿರ್ತೀವಿ, ಕಂಡಕ್ಟ್ ಏನ್ ಮಾಡ್ತೇನೆ, ಯಾರ್ಯಾರು ಎಲ್ಲೆಲ್ಲಿ ಟಿಕೆಟ್ ತಗೊಂಡಿರ್ತಾರ ಆ ಊರ್ ಬರ್ತಿರ್ ಕಿಳಿಸ್ತಿರ್ತಾನೆ, ಮುಂದಕ್ಕೆ ಹೋಗ್ತೇನೆ. ಯಾರು ಕಿಳಿಸ್ತೀನಿ? ಅವ್ನು ಟಿಕೆಟ್ ತಗೊಂಡಿರೋದೇ ಅಷ್ಟು. ನಾವಿಲ್ಲಿ ಬರೋ ಭಾಗಲೇ ರಿಟರ್ನ್ ಟಿಕೆಟ್ ಕೊಟ್ಟು ಕಳಿಸ್ಬಿಟ್ಟಿರ್ತಾನೆ ದೇವರು, ಇಂತಹ ದಿವಸ ನೀವು ಬರಬೇಕು ಅಂತ ತಿಳ್ಕೊಂಡು ಅಂದಾಗ ಆದ್ರಿಂದ ನಾನು ಈಗ ನಾನು ಯಾರಿಗೆಂತ ನಮಸ್ಕಾರ ಮಾಡಲಿ? ನನಗೆ ಈ ಜನ್ಮದಾಗ ಅಷ್ಟೇ ಇವರು. ಮತ್ತೆ ಜನ್ಮ ಅವ್ರು ಯಾರೋ ನಾನು ಯಾರೋ, ಮತ್ತೆ ಮುಂದೆಲ್ಲಿ ಹುಡ್ತೀನೋ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ನಾನು ಎಷ್ಟು ಜನಕ್ಕೆ ಏನು ನಮಸ್ಕಾರ ಮಾಡಬೇಕು? ನನಗೂ ಅವರಿಗೂ ಸಂಬಂಧ ಮುಗಿದೋಗ್ಬಿಡ್ತು. ಯಾವಾಗ ದೇಹದಿಂದ ನಾವು ಹೊರಗೆ ಬಂದು ನನಗೂ ಅವ್ರಿಗೆ ಋಣಾನುಬಂಧ ಮುಗಿದೋಗ್ತು. ಇನ್ನು ನನಗೂ ಅವ್ರಿಗೆ ಏನು ಸಂಬಂಧ ಇದೆ? ಅವ್ರು ಯಾರೋ ನಾನು ಯಾರು. ಅದಕ್ಕೋಸ್ಕರವಾಗಿ ನಮಸ್ಕಾರವೂ ಮಾಡಲಿಲ್ಲ, ತಂದೆ ತಾಯಿಗಳು ಸಮಾಧಾನವೂ ಮಾಡಲಿಲ್ಲ. ನಾರದರಿಗೆ ಆಂಗಿಸ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಅಥಾಪಕ ಜೀವ ಹೊರಟೇ ಹೋಗ್ಬಿಟ್ಟ. ಆಗ ಇವರಿಗೆ ಬುದ್ಧಿ ಬಂತು. ಯಾರಿಗೆ ಚಿತ್ರಕೇತರಾದಿರಿ ಆತನ ಹೆಂಡತಿಗೆ, ಅಯ್ಯೋ ಆ ಕೂಸಿಗೆ ನಮ್ಮ ಮೇಲೆ ಅಭಿಮಾನ ಇಲ್ಲ ಅಂದಮೇಲೆ ನಾವ್ಯಾಕೆ ಇಷ್ಟು ಕೊದ್ದಾಡಬೇಕು ಅಂದ. ಇದಕ್ಕೆ ಈ ಪ್ರತಿಯೊಂದು ಕಥೆಯು ನಮಗೊಂದು ಸಂದೇಶವನ್ನು ತಿಳಿಸ್ತಾ ಇದೆ ಭಾಗವತ ಅಂತಕ್ಕಂಥದ್ದು. ಭಾಗವತ ಕೇವಲ ಪುರಾಣ ಗ್ರಂಥವಲ್ಲ, ಶಾಸ್ತ್ರ ಗ್ರಂಥ ಅಂತೆ. ಭಕ್ತ್ಯಾ ಭಾಗವತ ಶಾಸ್ತ್ರಂ ಅಂತ ಹೇಳ್ತಾನೆ. ಅಥೋಯಂ ಬ್ರಹ್ಮಸೂತ್ರಾನಾಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸು ವೇದಾರ್ಥ ಪರಿಭ್ರಮಿತ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯ. ಭಾಗವತ ಅಂತ ಏನ್ ತಿಳ್ಕೊಂಡಿದ್ದೀನಿ? ಅಥೋಯಂ ಬ್ರಹ್ಮಸೂತ್ರ ಅನ್ನುವ 564 ಬ್ರಹ್ಮಸೂತ್ರಗಳೇನಿದ್ದಾವೆ ಅದರ ಅರ್ಥವನ್ನು ತಿಳಿಸ್ತಾ ಇದೆ ಭಾಗವತ ಅಂತಕ್ಕಂಥ. ಭಾರತಾರ್ಥ ವಿನಿರ್ಣಯ, ಭಾರತದಲ್ಲಿ ಮೇಲ್ನೋಟಕ್ಕೆ ಅನೇಕ ರೀತಿಯ ಪ್ರಮೇಯ ವಿರೋಧ ಕಂಡುಬರ್ತದೆ. ಮೇಲ್ನೋಟಕ್ಕೆ ಪ್ರಮೇಯಕ್ಕೆ ವಿರೋಧ ಇಲ್ಲ, ಮೇಲ್ನೋಟಕ್ಕೆ ಕಂಡು ಬಂದಾಗ ಅದು ಭಾಗವತ ಪ್ರಮೇಯಕ್ಕೆ ಸಮನ್ವಯ ಮಾಡು ಅಂತ ಹೇಳ್ತೇನೆ. ಭಾಗವತಕ್ಕೆ ಪ್ರಮೇಯ ಸಮನ್ವಯ ಮಾಡು ಅಂತ ಹೇಳ್ತೇನೆ. ಇನ್ನು ಗಾಯತ್ರಿ ಭಾಷ್ಯ ರೂಪೋಸು, ಗಾಯತ್ರಿ ವೇದ ಮಾತೆಯಾದ ಗಾಯತ್ರಿಗೆ ಭಾಷ್ಯದಂತದೆ. ವೇದಗಳ ಅರ್ಥ ತುಂಬಿ ತುಳುಕ್ತಾರೆ. ಹಾಗಾದ್ರೆ ನಾವು ಎಲ್ಲಿ ದಾರಿ ತಪ್ತಾ ಇದ್ದೀವಿ? ಭಾಗವತದಲ್ಲಿ ಹೇಳಿರ್ತಕ್ಕಂಥದ್ದು ಭಾರತದಲ್ಲಿ ಹೇಳಿರ್ತಕ್ಕಂಥದ್ದಕ್ಕೆ ಇಲ್ಲಿ ವಿರೋಧ ಬಂದಾಗ ಭಾಗವತಕ್ಕೆ ಸಮನ್ವಯ ಮಾಡು ಅಂತ ಹೇಳ್ಬಿಟ್ಟು. ಸಮನ್ವಯ ಮಾಡುವಂತಹ ಪ್ರಮೇಯಗಳು ಏನು ಬರ್ತವೆ ಅಂದಾಗ, ಭಾರತದಲ್ಲಿ ಅದೇ ಅನೇಕ ವೇಳೆ ಪುರುಷ ಪ್ರಯತ್ನಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಭಾರತದಲ್ಲಿ. ಪುರುಷ ಪ್ರಯತ್ನಕ್ಕೆ ಸಂಪೂರ್ಣ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಭಾರತದಲ್ಲಿ. ಆದರೆ ಭಾಗವತದಲ್ಲಿ ಒಂದು ಕಡೆಗೆ ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿಲ್ಲ, ಪ್ರಾಶಸ್ತ್ಯವನ್ನು ಕೊಟ್ಟೇ ಇಲ್ಲ ಭಾಗವತದಲ್ಲಿ. ಇದನ್ನ ಪ್ರಹ್ಲಾದರಾಜನ ದೈತ್ಯ ಬಾಲಕರು ಕೇಳ್ತಾರೆ. ಅಲ್ಲಿ ಭೀಮಸೇನ ದೇವರು ಪ್ರಯತ್ನಮೇ ಕಮಗ್ರತೋ ನಿಧಾಯ ಭೂತಿ ಮಾಪ್ನ ಮಹಾಪ್ರಯತ್ನ ವರ್ಜಿತ ಅಂತ ತಾತ್ಪರ್ಯದಲ್ಲಿ ಆ ರೀತಿ ಇಲ್ಲ. ತಾತ್ಪರ್ಯದಲ್ಲಿ ಸಾಮಾನ್ಯವಾಗಿ ನಿಜಾನುಭಾವ ವರ್ಜಿತ ಹರೇರನುಗ್ರಹೋಜ್ಜಿತ ಮಹಾಪ್ರಯತ್ನ ವರ್ಜಿತ ಜನಾನ ಜಗ್ಮರುಣ್ಣತಿಂತ ತಾತ್ಪರ್ಯ ನೀವು ಮೂಲವಾಕ್ಯಗಳಿರ್ತಕ್ಕಂಥದ್ದು. ಅದನ್ನ ನಾವೇನ್ ಮಾಡ್ತೀವಿ, ಸ್ವಲ್ಪ ಹಿಂದೆ ಮುಂದೆ ಮಾಡ್ತೀವಿ ನಾವು. ಯಾಕೆ ನಾವು ಹೇಳಿದ್ದನ್ನು ಸಮರ್ಥನೆ ಮಾಡುವುದಕ್ಕೋಸ್ಕರವಾಗಿ ಅಲ್ಲಿ ನಿಜಾನುಭಾವ ವರ್ಜಿತರಾಗಿರ್ತಕ್ಕಂಥವ್ರು ಹರಿಯ ಅನುಗ್ರಹವಾಗಲ್ಲ. ಹರಿಯ ಅನುಗ್ರಹವಾಗದೆ ಹೋದರೆ ನಮ್ಮಿಂದ ಪ್ರಯತ್ನ ಆಗಲ್ಲ. ಪ್ರಯತ್ನ ಇಲ್ಲದವ್ರ ಮೇಲೆ ನಮ್ಮ ಉನ್ನತಿ ಅಂತಕ್ಕಂಥದ್ದಿಲ್ಲೇ ಇಲ್ಲ. ಪ್ರಯತ್ನ ಇಲ್ಲ, ಆ ಪ್ರಯತ್ನ ನಮ್ಮದು ಅಂತ ತಿಳ್ಕೊತೀವಿ ಅಷ್ಟೇ ಬಂದಿರ್ತಕ್ಕಂಥ. ಭಾರತದಲ್ಲಿ ಮೇಲ್ನೋಟಕ್ಕೆ ಪ್ರಯತ್ನ ಇಂದು ನೀನ್ ಮಾಡಬೇಕು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತದೆ, ಒಳಗಿನ ಅಭಿಪ್ರಾಯ ಹೋದಲ್ಲ. ಆದ್ರೆ ಭಾಗವತದಲ್ಲಿ ಯಾವುದೇ ಸ್ಕಂದಗಳು ತೋರಿ ಇದಕ್ಕೆ ವಿರೋಧವಾಗಿರ್ತಕ್ಕಂಥದ್ದು. ಪ್ರಹ್ಲಾದರಾದರು ದೈತ್ಯ ಬಾಲಕರು ಕೇಳ್ತಾರೆ, ಪ್ರಹ್ಲಾದ ನೀನೇನೋ ಹೇಳ್ತೀವಿ ಬರೇ ತತ್ವ ವೇದಾಂತ ಹೇಳ್ತಾ ಇದ್ದೀ, ನಾವಿಲ್ಲಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಸುಖ ಪಡಬೇಕು ಎಂಬ ಅಪೇಕ್ಷೆ ನಮಗಿರಲಿ ಇದ್ದೇ ಇರ್ತದೆ. ಸುಖ ಪಡಬೇಕಾದ್ರೆ ಪ್ರಯತ್ನ ಇಲ್ಲದೆ ಬರ್ತೇನೆ ಎಲ್ಲಾದರೂ, ಪ್ರಯತ್ನ ಇಲ್ಲದೆ ಬರ್ತೇನೆ ಎಲ್ಲಾದರೂ ಭಯ ಅಲ್ಲ. ಆಮೇಲೆ ನಮ್ಮ ಪ್ರಯತ್ನ ಮಾಡಲೇಬೇಕಾಯ್ತು, ಹಾಗಾದ್ರೆ ಆಮೇಲೆ ನೀನು ಹೇಳ್ತಕ್ಕಂತಹ ಸರಿ ಹೋಗಲ್ಲ. ಪ್ರಹ್ಲಾದರಾದ್ರೆ ಹೇಳ್ತಾರೆ, ದಡ್ಡ ನೀವು ಪ್ರಮೇಯ ಜ್ಞಾನವಾಗಿಲ್ಲ ಅಂತ ಹೇಳ್ಬಿಟ್ರೆ ಪ್ರಹ್ಲಾದ್. ಸುಖಮೈಂದ್ರಿಯ ಕಂ ಇಂತ ಬೇಕಾದ ಏಕಾದಶ ಸ್ಥಾನದಲ್ಲಿ ಬರ್ತಾ ಇದ್ದಾವೆ. ಸಪ್ತಮ ಸ್ಥಾನದಲ್ಲಂತೂ ಪ್ರಹ್ಲಾದ ಅನೇಕರಿಗೆ ಹೇಳಿದ್ದಾರೆ, ಸುಖಮೈಂದ್ರಿಯ ಕಂ ದೈತ್ಯ ದೇಹ ಯೋಗೇನ ದೇಹಿನ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಮಯ ತಥ ಪ್ರಹ್ಲಾದರಾದರೆ ಮಾತ್ರ ದೈತ್ಯ ಮಾಡಿ. ಈಗ ಸುಖ ಬೇಕು ಅಂತೀವಿ ನಾವು, ಸುಖ ಬಂದ ನಾವು ಸುಖ ಬಂದಾಗ ನಾವು ಪ್ರಯತ್ನ ಮಾಡಿ ಸಂಪಾದನೆ ಮಾಡಿದ್ವಿ ಅಂತ ಹೇಳ್ತೀವಿ. ಆದರೆ ದುಃಖ ಬಂದಾಗ ದುಃಖ ಸುಖ ದುಃಖ ಕಷ್ಟ ನೀನು ಅಪೇಕ್ಷೆ ಮಾಡ್ತೀರೇನು ಯಾರಾದರೂ? ಸುಖ ಬರಲಿ ಅಂತ ಬೇಕಾದಷ್ಟು ವ್ರತ ನಿಯಮಾದಿಗಳು ದಾನ ಧರ್ಮಾದಿಗಳು ತೀರ್ಥಯಾತ್ರಾದಿಗಳು ಬೇಕಾದಷ್ಟು ಮಾಡ್ತೀವಿ. ನಮ್ಮ ಪುಣ್ಯ ಬರಲಿ, ಪುಣ್ಯದಿಂದ ಸುಖ ಅಂತಕ್ಕಂಥದ್ದು. ಆದರೆ ಇಲ್ಲಿ ಪ್ರಹ್ಲಾದರ ಹೇಳ್ತಕ್ಕಂಥದ್ದು ಇಲ್ಲ, ಸುಖ ದುಃಖ ಬರಲಿ ಅಂತ ಯಾರಾದರೂ ಪ್ರಯತ್ನ ಮಾಡ್ತಾರೇನು? ಸುಖ ಬರಲಿ ಅಂತ ಪ್ರಯತ್ನ ಮಾಡ್ತೀರಿ ಒಪ್ಪಿಕೊಳ್ಳೋಣ. ಆದರೆ ನನಗೆ ಕಷ್ಟ ಬರಲಿ ನನ್ನ ದುಃಖ ಬರಲಿ ಅಂತ ಯಾರಾದರೂ ದೇವರ ಪೂಜೆ ಮಾಡ್ತಾರಾ, ಸತ್ಯನಾರಾಯಣ ಪೂಜೆ ಮಾಡ್ತಾರಾ, ಅಥವಾ ರಥನೇ ನನ್ನ ಕಷ್ಟ ಬರಲಿ ಅಂತ ಮಾಡ್ತಾರೆ? ಇಲ್ಲ. ಮತ್ತೆ ಅಪೇಕ್ಷೆಯೂ ಇಲ್ಲ, ಪ್ರಯತ್ನವೂ ಇಲ್ಲ, ಅಂದಮೇಲೆ ದುಃಖ ಕಷ್ಟಗಳು ಬರ್ತಾವಲ್ಲ ಬರ್ತಾವೆ, ಮತ್ತೆ ಸುಖವೂ ಹಾಗೆ ಬರ್ತದೆ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ಅಂತ. ಸುಖ ದುಃಖಗಳು ನಿನ್ನ ಕರ್ಮಾನುಸಾರ ಒಂದಾಗ್ತಿಲ್ಲಕ್ಕೆ ಒಂದು ಬರ್ತಿರ್ತವೋ, ಆಗ ನಮಗೇನು ಅಜ್ಞಾನ ಏನು ಬರುತ್ತೆ ಅಂದರೆ ಸುಖವನ್ನು ನಾನು ಕಷ್ಟಪಟ್ಟು ಪ್ರಯತ್ನ ಮಾಡಿ ಸಂಪಾದನೆ ಮಾಡಿ ದುಃಖವನ್ನು ನಮಗಾಗದು. ಎರಡೂ ನಮ್ಮ ಶಾಸ್ತ್ರಕ್ಕೆ ವಿರೋಧವಾಗಿರ್ತಕ್ಕಂಥದ್ದು, ಎರಡೂ ನಮ್ಮ ಶಾಸ್ತ್ರಕ್ಕೆ ವಿರೋಧ. ಕರ್ತವ್ಯಮರ್ಥಂ ಲಭತೆ ಮನುಷ್ಯಂ ದೇವೋಪಿ ತಂ ಲಂಘಯಿತು ನ ಶಕ್ತ ತಸ್ಮಾ ನಶೋಚಾಮಿ ನ ವಿಸ್ಮಯೋಮೆ ಯದಸ್ಮದೀಯಂ ನಹಿತ ಪರೇಶಾಮ್ ಅಂತ ಜನಕರಾಜನ ಮಾತು. ವಿಷ್ಣುರಹಸ್ಯದಲ್ಲಿ ನಮ್ಮ ಕೊಡಬೇಕು ಅಂತ ದೇವರು ತೀರ್ಮಾನ ಮಾಡೇ ಬಿಟ್ಟಾರೆ. ಎಂದು ತೀರ್ಮಾನ ಮಾಡಾನೆ? ಅವತ್ತವತ್ತಿಂದಲ್ಲ, ನಾವು ತಾಯಿ ಗರ್ಭ ಪ್ರವೇಶ ಮಾಡಿದ ಕೂಡಲೇ ನಮ್ಮದೆಲ್ಲ ಒಂದು ಟೈಮ್ ಟೇಬಲ್ ಫಿಕ್ಸ್ ಆಗೋಗ್ಬಿಟ್ಟದೆ. ಟೈಮ್ ಟೇಬಲ್ ಫಿಕ್ಸ್ ಆಗೋಗ್ಬಿಟ್ಟರೆ ಅದರಂತೆ ತಾನಾಗಿ ಆಗ್ತಿತ್ತೆ, ಅದಕ್ಕೆ ಯಾರ ಪ್ರಯತ್ನವೂ ಬೇಕಿಲ್ಲ. ಟೈಮ್ ಟೇಬಲ್ ಅಂತ ಕಾರ್ಯ ನಡೀತಿರ್ತಿ ಅಂದ. ನಮ್ದೇನದು ಹೇಳು ನಮ್ದೇನು ತಲೆಬಾಗೋದೆಷ್ಟೋ ಅಷ್ಟೇ. ತಲೆಬಾಗ್ತ ಸಮುದ್ರ ಸ್ನಾನಕ್ಕೆ ಹೋದ ತಲೆಬಾಗಿದಾಗ ಹಾಗೂ ನಾವು ಕೊಟ್ಟಿದ್ದನ್ನ ಇಟ್ಟಾಂಗೆ ಇರುವೇನು ಹರಿ. ಶ್ರೀಪಾದರಾಯರ ಮಾತು, ಈ ಮನಸ್ಸಿಗೆ ಬಂದರೆ ಭಗವಂತನ ಇದೇ ನಿಜವಾದ ತಪಸ್ಸು. ತಪಸ್ಸು ಯಾವುದು? ಶ್ರೀಪಾದರಾಯರು ಹೇಳ್ತಾರೆ, ನಾವು ಹೇಗಿರಬೇಕು ಅಂದ್ರೆ ಇಟ್ಟಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ ಶ್ರೇಷ್ಠ ವಂದಿತ ಪಾದ ಪದುಮ ಶ್ರೀ ಹರಿಯೇ ಇಟ್ಟಂಗೆ ಇರುವೆನೋ ಹರಿಯೇ. ಹಾಗೆ ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣ ದೊಡು ಭೋಜನ ಘನ್ನ ಮಹಿಮ ನಿನ್ನ ಕರುಣೆ ತಪ್ಪಲು ಕದನ್ನತ್ತೆ ಬಾಯ ಬಿಡಿಸುವೆಯೋ ಹರಿಯೇ ಇಟ್ಟಂಗೆ ಇರುವೆನೋ ಹರಿಯೇ. ಪರಮಾತ್ಮನಿಚ್ಛ ಬಂತು, ಬಂಗಾರದ ಹರಿವಾಣದಲ್ಲಿ ಒಳ್ಳೆ ಮುಷ್ಟಾನ್ನ ಭೋಜನ ಮಾಡಿಸ್ತಾನೆ. ಅವನ ಅನುಗ್ರಹ ಆಗಲಿಲ್ಲ, ತಪ್ಪಿತ್ತು ಅದೇ ದೇಹದಲ್ಲಿ ಇರೋವಾಗಲಿ ನಿನ್ನ ಒಂದು ಕದನ್ನು ಕೂಡ ನಿಂಗೆ ಸಿಗಲ್ಲ ದೇವ್ರು. ಆ ಒಂದು ಕದನ್ನ ಒಂದು ತುತ್ತು ಅನ್ನ ಕೂಡ ನಿಂಗೆ ಹಾಕಲ್ಲ. ನೂರಾರು ಮನಿ ಇದ್ದೆ ಹೋಗಿ ಬಾ ಮುಂದಕ್ಕೆ ಅಂತ ಹೇಳ್ತಾ ಹೊರತು ನಿಂಗೊಂದು ತುತ್ತು ಅನ್ನ ಹಾಕಲ್ಲ. ಯಾಕೆ? ಭಗವದ್ ಇಚ್ಛೆ ಅದು. ನೀನು ಹಿಂದಿನ ಜನ್ಮದಲ್ಲೂ ಕೊಟ್ಟಿಲ್ಲ, ಈ ಜನ್ಮದಲ್ಲೂ ಕೊಡಲ್ಲ ದೇವ್ರು. ನರಯಾನದೊಳು ಒಮ್ಮೆ ನರವರ ನೆನಿಸುವೆ ವರ ಛತ್ರ ಚಾಮರ ಹಾಕಿಸುವೆ ಕರುಣಾಕರನೆ ನಿನ್ನ ಕರುಣೆ ತಪ್ಪಿದ ಮೇಲೆ ಚರಣಾಭರಣ ಪಾದ ರಕ್ಷೆಯು ದೊರಕದು ಇಟ್ಟಂಗೆ ಇರುವೆನೋ ಹರಿಯೇ. ಪರಮಾತ್ಮನ ಇಚ್ಛೆ ಬಂತು, ಒಳ್ಳೆ ಕಾರಣ ಓಡಾಡ್ತೇನೆ, ಆಣಿ ಮೇಲೆ ಮರೆಸ್ತಾನೆ. ಇಚ್ಛೆ ಇಲ್ಲ, ಹಾಗಾದ್ರೆ ಇಚ್ಛೆ ಯಾಕೆ ಮಾಡಲ್ಲ? ನಮ್ಮ ನಮ್ಮ ಕರ್ಮಾನುಸಾರ ಇಚ್ಛೆ ಮಾಡ್ತಾನೆ ಅಷ್ಟೇ ದೇವರು. ಯಾಕೆ ಮಾಡಲ್ಲ ಅಂದಕ್ಕೇನು, ನಮ್ಮ ನಮ್ಮ ಕರ್ಮಾನುಸಾರ ಇಚ್ಛೆ ಮಾಡ್ತಾನೆ, ತಾನಾಗಿ ಆಗ್ತಿರ್ತದೆ. ಈ ರೀತಿಯ ತಿಳ್ಕೊಂಬೋದೆ ತದ್ಧಿ ತಪ, ತದ್ಧಿ ತಪ, ಇದೇನೆ ತಪಸ್ಸು ಅಂತಕ್ಕಂಥದ್ದು. ಈ ರೀತಿ ಹಾಗಾದ್ರೆ ಹೇಳೋ ಸುಲಭ, ಕೇಳೋ ಸುಲಭ, ಬರಬೇಕಲ್ಲ. ಕೊನೆಗಾದರೆ ಈ ಜ್ಞಾನ ಬರಬೇಕು ಅಂತ. ಮನುಷ್ಯನಾಗಿರ್ತಕ್ಕಂಥವನು ಕಟ್ಟ ಕಡೆಗೆ, ಅದಕ್ಕೆ ವಿಜಯದಾಸ ಅಂತಾರೆ, ಕಟ್ಟ ಕಡೆಗೆ ಈ ಜ್ಞಾನ ಪುಟ್ಟದೆ ಮುಕ್ತಿ ಯೋಗ್ಯದ ಮುಕ್ತಿ ದೊರಕದು. ವ್ಯಕ್ತಿ ಮಾನವರಿಗೆ ವರದರದು ಪೇಳಿದುದರಿಂದ ಏನಾಗದು, ದಿಟ್ಟ ದೈವಂಗಳ ರಸ ವಿಜಯ ಬಿಟ್ಟಲ ನಮ್ಮ ಜಗಜ್ಜಟ್ಟಿಗೆ ಯಾರು ಸಮಾನತೆ ಇರ್ತದೆ. ಕೊನೆಗೆ ಕೊನೆಗೆ ಜ್ಞಾನ ಬರಲೇಬೇಕು. ಕೊನೆಗೆ ನಾವು ಮೋಕ್ಷವಾಗಬೇಕಾದರೆ, ಅಪರೋಕ್ಷ ಜ್ಞಾನವಾಗಬೇಕಾದ್ರೆ ಈ ಜ್ಞಾನ ಬರೆದು ಅಪರೋಕ್ಷ ಜ್ಞಾನವಾಗೋದಿಲ್ಲ. ಈ ಜ್ಞಾನ ಬಂದ ಮೇಲೆ ಆಗುತ್ತೆ ನಮ್ಮ ಮೋಕ್ಷ ಅಂತಕ್ಕಂಥ ಸಿದ್ಧವಾಗಿರ್ತಕ್ಕಂಥ. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಇನ್ನು ಸಾಮಾನ್ಯವಾಗಿ ನಮಗೇನಾಗಿದೆ ಅಂದರೆ ಪುರುಷ ಪ್ರಯತ್ನಕ್ಕೆ ಬಹಳ ಪ್ರಾಧಾನ್ಯತೆ ಕೊಡ್ತಾ ಇದ್ವಿ. ಹೌದು, ಪ್ರಯತ್ನವಿಲ್ಲದೆ ಕೆಲಸವಾಗಲ್ಲ, ಪ್ರಯತ್ನ ಮಾಡಲೇಬೇಕು, ಪ್ರಯತ್ನವಿಲ್ಲದೆ ಯಾವ ಕೆಲಸವೂ ಆಗಲ್ಲ. ಆದರೆ ಪ್ರಯತ್ನ ಒಳಗಿನಿಂದ ಭಗವಂತನಿಂದ ಆಗ್ತಾ ಇದೆ ಎಂಬ ಜ್ಞಾನ ಇರಬೇಕು. ನಿನ್ನಿಂದ ಆದದ್ದಲ್ಲ, ಈ ದೇಹದಿಂದ. ಅದಕ್ಕೆ ಬ್ರಹ್ಮಸೂತ್ರ ಅನೇಕ ಹೊರಟಿದ್ದಾವೆ. ಬ್ರಹ್ಮಸೂತ್ರಗಳು 564 ಸೂತ್ರದಲ್ಲಿ ಅನೇಕ ಸೂತ್ರಗಳು ಇದನ್ನು ಪ್ರತಿಪಾದನೆ ಮಾಡ್ತಾ ಇದ್ದೇನೆ. ಒಂದು ಮುಖ್ಯವಾದ ಸೂತ್ರ ಹೇಳ್ತೀನಿ, ಉಪಸಂಹಾರ ದರ್ಶನಾನ್ನೇತಿ ಕ್ಷೀರವತೆ ಅಂತ ಹೇಳಿ. ಉಪಸಂಹಾರ ದರ್ಶನಾನ್ನೇತಿ ಕ್ಷೀರವತೆ, ಆಕಳ ಹಾಲು ಕೊಡ್ತಾ ಇದೆ. ಹೌದು, ಪ್ರತಿಯೊಬ್ಬರಿಗೂ ಗೊತ್ತದೆ ಆಕಳ ಹಾಲು ಕೊಡ್ತಾ ಅದೇಂತಕ್ಕಂಥದ್ದು. ಮತ್ತೆ ನಾವು ಹೇಳ್ಬಿಟ್ಟು ಎಲ್ಲ ಆಕಳ ಆಚಾರ್ಯರಂದ್ರು ದಡ್ಡ ಆಕಳು ಕೊಡಲಿಲ್ಲ ಅಂದ್ರು. ಯಾಕೆ? ಪ್ರಾಣ ತಂದ್ರು ಸೂತ್ರ ಭಾಷೆಯಲ್ಲಿ. ಪ್ರಾಣ ಶಬ್ದ ವಾಚ್ಯನಾದ ಪರಮಾತ್ಮ ಅದು ತಿಂದ ಕಸಕಡ್ಡಿಗಳನ್ನು ಹಾಲಾಗಿ ಮಾಡಿ ಆಕಳ ಮೂಲಕವಾಗಿ ಕೊಟ್ಟಿದ್ದಾನೆ ಹೊರತು ಅದು ಆಕಳು ಸ್ವಯಂ ತಾನೇ ಹಾಲು ಮಾಡಿದ್ದಲ್ಲ. ಪರಮಾತ್ಮ ತಾನು ಒಳಗೆ ನಿಂತ್ಕೊಂಡು ಅದನ್ನು ಹಾಲು ಮಾಡಿ ಅದನ್ನ ಆಕಳ ಮೂಲಕವಾಗಿ ಕೊಟ್ಟಿದ್ದಾನೆ. ಉಪಸಂಹಾರ ಆಕಳ ಮೂಲಕವಾಗಷ್ಟೇ ಉಪಕ್ರಮ ಪರಮಾತ್ಮಂದೇ ಪ್ರತಿಯೊಬ್ಬರು ದೇಹದಲ್ಲಿ ಅಂದಾಗ ನಾವು ಉಪಸಂಹಾರ ನೋಡ್ಬಿಡ್ತೀವಿ, ಆ ಗೊತ್ತು ಅವನೇ ಮಾಡ್ದ ಅಂತ ಹೇಳಿ. ಉಪಕ್ರಮ ಒಳಗಡೆ ಎಷ್ಟು ಕೈಗಳು ನಡೆದವಿ ಅಂತಕ್ಕಂಥ ಸ್ವಲ್ಪ ಅದನ್ನೇ ಜಿಜ್ಞಾಸ ಅಂದ್ರೆ. ಜಿಜ್ಞಾಸ ಅಂದ್ರೆ ಅಥಾಥೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಬ್ರಹ್ಮ ಜಿಜ್ಞಾಸ ಅಂದ್ಕೊಂಡು ನಾವು ಜನ್ಮಾದ್ಯಶೇತ ಅಂತ ತಗೊಂಡ್ಬಿಡ್ತೇವೆ ನಾವು. ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನು ಜಾತಾನಿ ಜೀವಂತಿ ಯತ್ ಪ್ರಯಂತೆ ವಿಸಮ್ಮಿಸಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂತ ಹೇಳ್ಬಿಡ್ತೇವೆ. ಆದರೆ ಈ ಉಪಾಸನೆಗೆ ಬರಲ್ಲ. ಮತ್ತೆ ಬ್ರಹ್ಮ ಜಿಜ್ಞಾಸ ಯಾವುದು ಅಂತಂದ್ರೆ ಎಲ್ಲರಲ್ಲಿಂತ ಅನುಭವಿಸುವವನವನೇ, ಕೊಡ್ತಕ್ಕಂಥವನವನೇ, ಸುಖವನ್ನು ಕೊಡ್ತಕ್ಕಂಥವನು ಒಂದು ದೇಹದಲ್ಲಿದ್ದು ಕೊಡ್ತಕ್ಕಂಥವನು ಅವನೇ, ಒಂದು ದೇಹದಲ್ಲಿದ್ದು ಅನುಭವಿಸ್ತಕ್ಕಂಥವನು ಅವನೇ. ಪರಮಾತ್ಮನೇ ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನ. ಇದನ್ನು ಸಾಮ್ಯದ ಹೇಳ್ತಾ ಅಹಮನ್ನಮಹಮನ್ನಮಹಮನ್ನಾದೋ ಅಹಮನ್ನಾದ ಸಾಮ್ಯದ ಹೇಳ್ತಾರೆ. ನಾನೇ ಅನ್ನ, ನಾನೇ ಅನ್ನಾದ. ಅನ್ನ ಅಂದ್ರೆ ಜಡವಾದ ಅನ್ನವೇ ದೇವರಲ್ಲ, ಅನ್ನದಲ್ಲಿ ಅನ್ನ ರೂಪನಾಗಿದ್ದು ತೃಪ್ತಿ ಕೊಡುವವನು ನಾನು. ಅದಕ್ಕೆ ಅಹಮನ್ನಂ ಅಂತ ಹೇಳಿದನು. ಇನ್ನ ಕೊಡ್ತಕ್ಕಂಥವನು ಆ ವ್ಯಕ್ತಿಯಲ್ಲ, ಭೋಜನ ಅರ್ಥ ಅನುಭವಿಸುವವನು ಅವನಲ್ಲ, ಅನ್ನಾದ. ಅದೇ ಅಂದ್ರೆ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ, ನಾನು ತಗೋತಾನೆ, ನಾನು ತಗೊಂಡು ನಿನಗೆ ಕೊಡ್ತಾ ಇದ್ದೀನಿ ಅಂದ. ಅಲ್ಲಿದ್ದು ಕೊಡ್ತಾ ಇದ್ದೀನಿ, ಇಲ್ಲಿದ್ದು ತಗೋತಾ ಇದ್ದೀನಿ. ಇಂದಾಗ ನಿಂದೇನದು ಹೇಳು? ಇದನ್ನು ಜಿಜ್ಞಾಸ ಮಾಡಬೇಕಷ್ಟೇ ನಾವು, ಈ ಜಿಜ್ಞಾಸ ಮಾಡಬೇಕಷ್ಟೇ ಹೊರತು ಉಳುಕಿ ಜಿಜ್ಞಾಸೆಗಳು ನಮಗೆ ಇಲ್ಲಿ ಸದ್ಯಕ್ಕೆ ಅನುಭವಿಸಿ ಅದು ಉಪಾಸನೆ ಅಂತ ಅನಿಸ್ಕೊಂಬಾರ. ಅದಕ್ಕೋಸ್ಕರವಾಗಿ ಈ ರೀತಿ ಪ್ರಯತ್ನವಿಲ್ಲದೆ ಕೆಲಸ ಆಗಲ್ಲ ಅಂತಕ್ಕಂಥದ್ದು ಒಂದು ಸಾಮಾನ್ಯವಾಗಿ ಬರ್ತಾರೆ. ಆ ಪ್ರಯತ್ನ ಒಳಗಡೆಯಿಂದ ಆಗ್ತಾ ಇದೆ ಅಂತ ತಿಳಿದು ಅದನ್ನೇ ಜಿಜ್ಞಾಸ. ಜಿಜ್ಞಾಸ ಅಂದ್ರೆ ಎದುರಿಗಿರೋದು ಜಿಜ್ಞಾಸ ಬೇಕಿಲ್ಲ ನಮಗೆ, ಎದುರಿಗಿರೋದು ಜಿಜ್ಞಾಸ ಯಾತಕ್ಕೆ ಬೇಕು ನಮಗೆ? ಬೇಕಿಲ್ಲ. ಅಂದಾಗ ನಮ್ಮ ಕಣ್ಣಿಗೆ ಕಾಣದೇ ಇದ್ದದ್ದನ್ನು ತಿಳ್ಕೊಂಬುದು ಜಿಜ್ಞಾಸ ಬೇಕು. ಬೆಂಕಿ ಬೇಕು, ಮನೆ ಮನೆ ಹುಡುಕಬೇಕಾದ್ದೆ ಅಲ್ಲಿ ಹೊಗೆ ಕಾಣಿಸ್ತಾ ಇದೆ, ಅಲ್ಲಿ ಹೋಗಿ ಬೆಂಕಿ ಸಿಗ್ತೇ ಅಂತ ಹೇಳಿ. ಇದೇ ಮೊದಲನೇ ಪಾಠ ನ್ಯಾಯಶಾಸ್ತ್ರದಲ್ಲಿ. ಅದಕ್ಕೋಸ್ಕರವಾಗಿ ಹಾಗಿರೋದ್ರಿಂದ ಇಲ್ಲಿ ದೇಹದಲ್ಲಿ ಕಂಡು ಬಂದುಕೊಳ್ಳೇನೆ, ಇದು ನಿಮ್ದು ಅಂತ ತಿಳ್ಕೋಬಾರ ಅಂತ ತಿಳ್ಕೊಂಡು ಆಚಾರ್ಯರು ಹೇಳ್ತಾ ಇದ್ದಾರೆ, ಟೀಕಾಚಾರ್ಯ ತಮ್ಮ ಗ್ರಂಥಗಳಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾರೆ. ಉಪಸಂಹಾರ ದರ್ಶನ ನೇತಿ ಕ್ಷೀರವತೆ. ಹಾಗಾದ್ರೆ ಪರಮಾತ್ಮ ತಾನು ಮಾಡಿದ. ಹಾಗಾದ್ರೆ ಪರಮಾತ್ಮ ಮಾಡಿದರೆ ಪಕ್ಕದಲ್ಲಿ ಇನ್ನೊಂದು ಆಕಳದೆ ಅಲ್ಲಿ ಯಾಕೆ ಹಾಲು ಕೊಡ್ತಾ ಇಲ್ಲ ಅಂದ್ರೆ ಭಗವಂತ ಮಾಡಿದ ಮೇಲೆ ಎಲ್ಲ ಕಡೆಗೆ ಒಂದು ಆತಗೆ ವೈಷಮ್ಯ ನೈರ್ಗುಣ್ಯ ಆದಿ ದೋಷಗಳಿಲ್ಲ ಪರಮಾತ್ಮನಿಗೆ. ಇವ್ರು ನಮಗೆ ಬೇಕಾದವರು, ಇವ್ರು ಬೇಡವಾದವರು, ಇವ್ರು ಬೇಕಾದವರು ನಾನು ಅನುಕೂಲ ಮಾಡ್ತೀನಿ ಇಲ್ಲ, ಭಗವಂತನಿಗೆ ಅದು ಇಲ್ಲೇ ಇಲ್ಲ. ಆತ ಕರ್ಮಾನುಸಾರಿ ಫಲದೋ ಸಮಯಿತ್ಯವಿ ಸಮ ಪರಮಾತ್ಮ ಸಮ ಅಂತ ಹೇಳ್ತಾ ಇದೆ ವೇದಗಳು ಕೊಡೋದು. ಹಾಗಾದ್ರೆ ಒಂದು ಆಕಳಲ್ಲಿ ಹಾಲು ಕೊಡ್ತಾ ಇದೆ, ಇನ್ನೊಂದು ಆಕಳಲ್ಲಿ ಹಾಲು ಕೊಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ ದೇವರು? ಹಾಗಾದ್ರೆ ಪಾರ್ಶಾಲಿಟಿ ಆಗ್ಲಿಲ್ಲ ದೇವರದು. ಇಲ್ಲ, ಅಲ್ಲಿ ಅವಶ್ಯಕತೆ ಇಲ್ಲ ಅಂತ ಪರಮಾತ್ಮ. ಅಲ್ಲಿ ಅವಶ್ಯಕತೆ ಇಲ್ಲ, ಹಾಲಿನ ಅವಶ್ಯಕತೆ ಇಲ್ಲ. ಇಲ್ಲಿ ಅವಶ್ಯಕತೆ ಅದಕ್ಕೆ ಸಣ್ಣ ಕರುವದೆ, ಸಣ್ಣ ಕರುವದೆ. ಇದನ್ನು ಕೃಷ್ಣ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ವತ್ಸಾನ್ ಮುಂಚನ್ ಕ್ವಚಿತ ಸಮಯೋ ಕ್ರೋಧ ಸಂಜಾಸ ಕ್ರೋಧ ಸಂಜಾಸ ಅಂತ ಹೇಳ್ತಾರೆ. ಗೋಪಿಕಾ ಸ್ತ್ರೀಯರು ಬಂದು ದೂರ ಹೇಳ್ತಾರೆ ಕೃಷ್ಣ, ನೋಡಮ್ಮ ಯಶೋಗೆ ಬರ್ತಾನೆ ನಿನ್ ಮಗ ಬರ್ತಾನೆ, ಕರುಗಳನ್ನು ಕಟ್ಟಿ ಹಾಕಿರ್ತೀವಿ, ಹುಲ್ಲು ಹಾಕಿರ್ತೀವಿ, ಕರುಗಳನ್ನು ಬಿಡ್ತಾನೆ ಹೋಗ್ಬಿಡ್ತಾನೆ, ಎಲ್ಲ ಹಾಲು ಕುಡಿಸ್ಕೊಂಡ್ಬಿಡ್ತೇವೆ, ನಮಗೊಂದು ಹನಿ ಹಾಲಿಲ್ಲ. ಒಂದ್ ದಿವಸ ಕೃಷ್ಣನ ರೆಡ್ ಹ್ಯಾಂಡ್ ನಾಗಿ ಹಿಡಿದ್ವಿ ನಾವು, ಆ ಕಣ್ಣು ಬಿಚ್ಚತಾ ಇದ್ದ ಹಗ್ಗನ ಹೋದ್ವಿ. ಅಲ್ಲೋ ಕೃಷ್ಣ ಯಾಕೋ ಬಿಸ್ತಿ ನೀನು, ನನ್ನ ಸ್ವಭಾವನೆ ನನ್ನ ಸ್ವಭಾವನೆ ಗಂಟು ಬಿಚ್ಚೋದು ಅಂತ ಹೇಳ್ಬಿಟ್ಟ ಕೃಷ್ಣ. ಅಂದರೆ ಸಕಲ ಜೀವರಾಶಿಗಳನ್ನ ಈ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಿ ಮೋಕ್ಷವನ್ನು ಕೊಡುವುದು ನನ್ನ ಹುಟ್ಟುಗೋಣ ಅಂತ ಸ್ವಾಮಿ. ಜೀವನನ್ನು ತಂದಿರೋದೇನೆ ಸಂಸಾರ ಬಂಧನದ ಬಿಡಿಸೋದಕ್ಕೋಸ್ಕರವಾಗಿ. ನನ್ನ ಹುಟ್ಟುಗೋಣಕ್ಕೆ ಹತ್ತ ಹತ್ತಿರೋ ಅವ್ರು ಹೇಗೆ ಅರ್ಥ ಆಗ್ಬೇಕು? ಗೋಪಿಕಾ ಸ್ತ್ರೀಯರು ಪಾಪ, ಏನು ನಮ್ಗೆ ಹಾಲಿಲ್ದ ಮಾಡದೆ ನಿನ್ನ ಹುಟ್ಟುಗೋಣ ಏನು ಅಂದ. ಅದು ಸರಿ ಅಂದ್ರು. ಯಾಕೆಂದ್ರೆ ದೇವರು ಹಾಲು ಮಾಡ್ತಾ ಇದ್ದಾನೆ ಯಾರಿಗೆ ಅಂತ ತಿಳ್ಕೊಂಡಿದ್ದೀರಿ ನೀವು? ಆಕಳು ಆ ಕರುವಿನ ಬಾಯಿ ಕಟ್ಟಿಬಿಟ್ಟು ನೀವೆಲ್ಲ ಹಾಲು ಕರ್ಕೋತಾ ಇದ್ದೀರಲ್ಲ, ಇದು ನ್ಯಾಯವೇ ಇದು? ಆ ಕರುವಿಗೋಸ್ಕರ ಆಕಳು ಮಾಡ್ತಾ ಹಾಲು ಮಾಡ್ತಾ ಇದ್ದಾನೆ ದೇವರು, ನೀವು ಅದನ್ನು ಬಾಯಿ ಕಟ್ಟಿಬಿಟ್ಟು ನೀವು ಕರ್ಕೋತಾ ಇದ್ದೀರಿ, ನ್ಯಾಯವೇ ಇದು ಅಂತ ಕೃಷ್ಣ ಹೇಳಿದ್ದಾನೆ. ಹಾಗೆ ಆ ಕರುವದಕ್ಕೆ ಅಲ್ಲಿ ಹಾಲು ಮಾಡಿದ, ಇನ್ನೊಂದು ಆಕಳಿಗೆ ಅದು ಒತ್ಕೊಂಡ್ಬಿಟ್ಟಿದೆ, ಕರುವಿಲ್ಲ ದೊಡ್ಡದಾಗದೆ ಅಲ್ಲಿ ಹಾಲು ಮಾಡಲಿಲ್ಲ. ಈಗ ನಾವು ಇನ್ನೊಂದು, ಈಗ ಮನುಷ್ಯರು ಸ್ತ್ರೀಯರು ಗರ್ಭಿಣಿಯರಾದಾಗ ಅವ್ರ ಸ್ತನದಲ್ಲಿ ಒಂದು ಹನಿ ಹಾಲಿರಲ್ಲ, ಒಂದು ಹನಿ ಹಾಲು ಬೇಕು ಅಂದ್ರೆ ಸಿಗಲ್ಲ. ಕೂಸು ಹುಟ್ಟಿದ ಒಂದು ಎರಡು ಗಂಟೆ ಮೂರು ಗಂಟೆ ಆಗ್ತಿರ್ಲಕ್ಕೇನೆ ಹಾಲು ಬಿತ್ತಲ್ಲ, ಯಾರು ಕೊಟ್ಟರು? ಈ ತಾಯಿ ಮಾಡ್ಕೊಂಡ್ಲೆ, ತಂದೆ ಮಾಡ್ಕೊಂಡ್ನೆ, ಅಥವಾ ಕೂಸು ತಾನೇ ಮಾಡ್ಕೊಂತೆ? ನಮ್ಮ ಹೊಣೆ ಹೊತ್ತಿದ್ದಾನ ದೇವರು. ನಿನಗಿದ್ದ ಚಿಂತೆ ನಮ್ಮ ಅನಿರುದ್ಧ ಇಲ್ಲ ಅನುಗಾಲ ಅನುಗಾಲ ಸಲಹುವ ಬಿನುಗು ಮಾಡುವನೇ ಬಿಡು ವ್ಯಥೆ ಅಂತ ಹೇಳ್ತಾ ಇದ್ದಾರೆ ಜಗನ್ನಾಥ ದಾಸ್ ತತ್ತು. ಅಂದಾಗ ಇಷ್ಟು ನಮ್ಮ ಹೊಣೆಯನ್ನು ಹೊತ್ತಿದ್ದಾನೆ ದೇವರು. ನಮಗೆ ಆ ಜ್ಞಾನವಿಲ್ಲ, ಜ್ಞಾನವಿಲ್ಲ. ಭಗವಂತ ನಮ್ಮ ಅನುಗ್ರಹ ಮಾಡೇ ಮಾಡ್ತಾನೆ ಅಂತಕ್ಕಂಥ ರಕ್ಷತಿ ಕೇವಲ ವಿಶ್ವಾಸ ತದೀಯೋಹಂ ಇತಿ ಸ್ಮೃತಮ್ಮ ಆಚಾರ್ಯ. ಸಾಷ್ಟಾಂಗ ನಮಸ್ಕಾರ ಹಾಕ್ತೀವಿ, ಲಕ್ಷ ನಮಸ್ಕಾರ ಹಾಕಿದ್ದೀವಿ, ಕೋಟಿ ನಮಸ್ಕಾರ ಹಾಕಿದ್ದೀವಿ, ಹಾಕಿದ್ದು ಹಾಕಿದ್ದೇ ಹಾಕಿದ್ದು ಹಾಕಿದೆ. ಆದರೆ ಒಂದು ನಮಸ್ಕಾರ ಯಾವಾಗ ಫಲ ಕೊಡುತ್ತೆ ಅಂದ್ರೆ ಆಚಾರ್ಯ ಹೇಳಿದ ನಮಸ್ಕಾರ ಅಂತ ಯಾವುದಕ್ಕೆ ಶರಣಾಗತಿ? ರಕ್ಷತಿ ಕೇವಲ ವಿಶ್ವಾಸ ತದೀಯೋಹಂ ಇತಿ ಸ್ಮೃತಮ್. ನನ್ನ ಸೃಷ್ಟಿಗೆ ತಂದಿದ್ದಾನೆ, ನನ್ನ ರಕ್ಷಣೆ ಮಾಡೇ ಮಾಡ್ತೇನೆ ಅಂತಕ್ಕಂತಹ ವಿಶ್ವಾಸ ಅದೇನ್ರಿ ನಮಗೆ? ಯಾರಿಗೂ ಇಲ್ಲ. ಭಗವಂತ ತಂದಿದ್ದಾನೆ, ನಮ್ಮನ್ನು ತಂದಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ, ನಮ್ಮ ಹೊಣೆ ಹೊತ್ತಿದ್ದಾನೆ ಅಂತಕ್ಕಂತಹ ನಂಬಿಕೆಯಲ್ಲ ಹೋಗಿ ನಂಬಿಕೆ. ಅದು ಪ್ರತಿಪಾದನೆ ಆದರೂ ಮಾಡ್ತೀವಿ, ಅದು ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಪುರುಷ ಪ್ರಯತ್ನ ಇದ್ದಾಗ ಆಗುಬಿಡ್ತೇವೆ, ಸೋಮಾರಿ ಆಗಿಬಿಡ್ತಾನೆ, ಅದಕ್ಕೋಸ್ಕರವಾಗಿ ನಾವು ಹೀಗೆ ಹೇಳಬೇಕು ಅಂತಕ್ಕಂತಹ ಒಂದು ಇಲ್ಲ. ಭಗವಂತ ತಾನು ಕೊಟ್ಟೇ ಕೊಡ್ತಾನೆ ನಮ್ಮ ಸೃಷ್ಟಿಗೆ ತಂದ ಮೇಲೆ. ಅದಕ್ಕೆ ಜಗನ್ನಾಥ ದಾಸ ದೇಹಗಳ ಕೊಡುವವನು ಅವರವರ ಆಹಾರವನ್ನು ಕೊಡೋದು ಏನೇನು? ನಿನ್ನ ದೇಹ ಕೊಟ್ಟಮೇಲೆ ನಿನ್ನ ಆಹಾರ ಪರಿಭತ್ತ ಕಟ್ಟಿ ಹುಡುಗ ಸ್ಕೂಲ್ಗೆ ಹೋಗಬೇಕಾದ್ರೆ ತಾಯಿಯಾದವಳು ಹೇಗೆ ತಿಂಡಿನೋ ಊಟನೋ ಒಂದು ಬಾಕ್ಸ್ ಹಾಕಿ ಕೊಡ್ತಾರು? ಹಾಗೆ ನಮಗಿಲ್ಲ, ಹಾಗೆ ಕಳಿಸಿದ್ದಾನೆ ದೇವರು. ಆ ಜ್ಞಾನವಿಲ್ಲ ನಮಗೆ, ಆ ಜ್ಞಾನವಿಲ್ಲ. ಲೋಕದಲ್ಲಿ ಲೌಕಿಕ ಉದಾಹರಣೆ ಕೊಟ್ರೆ, ಈಗ ಒಬ್ಬ ಶ್ರೀಮಂತ ಇರ್ತಾನೆ, ಒಂದು ಗಂಡು ಕೂಸು ಆಗ್ತದೆ, ಗಂಡು ಕೂಸು ಆದ್ಕೊಳ್ಳೇನೆ ಅವತ್ತೆ ಹುಟ್ಟಿದ ದಿವಸ ಹೋಗ್ತಾನೆ, ಒಂದು 17 ವರ್ಷಕ್ಕೆ ಬರಹಾಗ ಒಂದು 2 ಲಕ್ಷ ರೂಪಾಯಿ ಇನ್ಶೂರ್ ಮಾಡಿಬಿಡ್ತಾನೆ. ಒಂದು ಹೆಣ್ಣು ಹುಟ್ಟಿತು, ಅದಕ್ಕೊಂದು 20 ವರ್ಷಕ್ಕೆ ಬರಹಾಗ ಅದಕ್ಕೊಂದು 2 ಲಕ್ಷ ರೂಪಾಯಿ ಇನ್ಶೂರ್ ಮಾಡ್ತಾನೆ. ಯಾಕೆ? ನನ್ನ ಮಗ 17 ವರ್ಷಕ್ಕೆ ಬರ್ತಿರ್ಲಿಕ್ಕೆ PUC ಮುಗಿತಿರ್ಲಿಕ್ಕೆ ಅವನು ಮೆಡಿಕಲ್ಗನ್ನ ಹೋಗ್ಲಿ, ಇಂಜಿನಿಯರಿಂಗ್ ಅನ್ನ ಹೋಗ್ಲಿ, ನನ್ನ ಸ್ಥಿತಿ ಹೇಗಿರ್ತೋ ಗೊತ್ತಿಲ್ಲ. ಆಗ ಅವನು ಸುಖವಾಗಿ ವಿದ್ಯಾಭ್ಯಾಸ ಸಾಗುತ್ತೆ. ಪಕ್ಕದ ಮನೆಯಲ್ಲಿ ಒಂದು 100 ರೂಪಾಯಿ ಫೀಸ್ ಕಟ್ಟಲಿಕ್ಕಿಲ್ಲದೆ ಒಂದು ವರ್ಷ ವೇಸ್ಟ್ ಮಾಡ್ಕೊಂಡಿದೆ ಎಕ್ಸಾಮಿನೇಷನ್ ಫೀಸ್. ಅವನಿಗೆ ಒಂದು 100 ರೂಪಾಯಿ ಕೊಡ್ಲಿಕ್ಕೆ ಮನಸ್ಸು ಬರಲ್ಲ ನಮಗೆ. ಆದರೆ ಅವನು ಮುಂದೆ ಅವನ ಭವಿಷ್ಯದ ಬಗ್ಗೆ ನಮ್ಗೆ ಅವನು ಅಷ್ಟು ಬದುಕಿರ್ತಾನೆ ಇಲ್ಲೋ ಗೊತ್ತಿಲ್ಲ. ಅಕಸ್ಮಾತ್ ಬದುಕಿದ್ರು SSLC ಹೋದ್ರೆ 4 ಸಲ ಫೇಲ್ ಆಗ್ತಾನೋ ಅದು ಗೊತ್ತಿಲ್ಲ. ದಡ್ಡನಾಥ್ ಯಾವ ಜ್ಞಾನವಿಲ್ಲದೇನೆ ನಾನು ಹಡೆದಿದ್ದೇನೆ ಅಂತಕ್ಕಂತ ಒಂದು ಜವಾಬ್ದಾರಿಗೆ 2 ಲಕ್ಷ ರೂಪಾಯಿ ಮಾಡ್ತಾ ಇದೆಯಲ್ಲ, ನೀವು ಅರ್ಥವದೇನು? ಒಂದು ಹಿಂದಿನ ಜನ್ಮದಲ್ಲಿ ಎಲ್ಲಿ ಹುಟ್ಟಿದ್ನೋ ಆ ಕೂಸು ಗೊತ್ತಿಲ್ಲ, ಮುಂದೆ ಎಲ್ಲಿ ಹುಟ್ಟುದೋ ಗೊತ್ತಿಲ್ಲ. ಈ ಜನ್ಮದ ಒಂದು ಜನ್ಮದ ಸಂಬಂಧಕ್ಕೆ ನಾನು ಹೊಣೆ ಹೊತ್ತಿದ್ದೇನೆ ಅಂತ ಹೇಳ್ತೀಯಲ್ಲ, ನಾಚಿಕಾಗಲ್ಲ ನೀವು? ಭಗವಂತನ ಎಷ್ಟು ವಿಸ್ಮೃತಿ, ಭಗವಂತನ ಜ್ಞಾಪಕ. ಬರೆ ಸುಮ್ಮನೆ ಬರೇ ಮಂತ್ರ ಹೇಳಿದ್ದು ಹೇಳಿದ್ದೆ, ಸ್ತೋತ್ರ ಹೇಳಿದ್ದು ಹೇಳಿದ್ದೆ, ಎಲ್ಲ ಮಾಡಿದ್ದು ಮಾಡಿದ್ದೆ, ಭಗವಂತನ ಸ್ಮೃತಿ ಇಲ್ಲ, ಕೃತಜ್ಞತೆ ಇಲ್ಲ ಭಗವಂತನ ಬಗ್ಗೆ. ಅಂದಾಗ ಈ ರೀತಿ ಇರ್ತಕ್ಕಂತ ನಮ್ಮ ಹೊಣೆ ಹೊತ್ತಿದ್ದಾನೆ ದೇವರು. ಅದಕ್ಕೆ ಪ್ರಹ್ಲಾದ ಸುಖಮೈಂದ್ರಿಯಕಂ ದೈತ್ಯ ದೇಹಯೋಗೇನ ದೇಹಿನ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖ. ಇನ್ನು ಪ್ರಹ್ಲಾದ ಜಗನ್ನಾಥಾಸ ಹರಿಕಥಾಮೃತಸಾದ ಒಂದು ಉದಾಹರಣೆ ಕೊಡ್ತಾ ಇದ್ದೆ. ಕೂತ್ಕೊಂಡಿದ್ವಿ, ಒಳ್ಳೆ ಸುವಾಸನೆ ಬಂತು. ಸುವಾಸನೆ ಬರ್ತಿರ್ಲಿಕ್ಕೇನೆ ನಾವೇನು ಪ್ರಯತ್ನ ಮಾಡಿದ್ವಿ? ಅದಕ್ಕೆ ಸುವಾಸನೆ ಬರೋದಕ್ಕೋಸ್ಕರ ನಾವೇನು ಪ್ರಯತ್ನ ಮಾಡಿದ್ವಿ? ಎಲ್ಲೋ ಹೂ ಬೆಳೆದಿತ್ತು, ಮಲ್ಲಿಗೆ ಹೂವೋ ಸಂಪಿಗೆ ಹೂವೋ ಬಿಟ್ಟಿತ್ತು, ಗಾಳಿ ಅದರ ಮೇಲೆ ಬೀಸ್ತು, ಬೀಸ್ತಾ ಆ ಸುಗಂಧವನ್ನು ತಗೊಂಬಂತು, ತಗೊಂಬಂದು ನಮ್ಮೂಗ್ಗೆ ತಾನೇ ಕೊಡ್ತು. ನಾವೇನು ಗಾಳಿಗೆ ಹೇಳಿದ್ವ, ಗಾಳಿ ದುಡ್ಡು ಕೊಟ್ಟಿದ್ವ, ನಮ್ಮ ಪ್ರಯತ್ನ ಮಾಡಿದ್ವ? ಹಾಗೆ ದೇವರು ಯಾವ ಕಾಲಕ್ಕೆ ಏನು ಕೊಡಬೇಕು ಅಂತಕ್ಕಂತಹದ್ದೇ ಅವನು ಕೊಟ್ಟೇ ಕೊಡ್ತೇನೆ. ಅಷ್ಟಮಸ್ತಂಧದಲ್ಲಿ ಬರ್ತೇನೆ ಬ್ರಹ್ಮದೇವರ ಸ್ತೋತ್ರ ಛಾಯಾತ್ವಪವೇತ್ತರ ನಗುದ್ರ. ಭಗವಂತ ಯಾವ ಇಂದ್ರಿಯಕ್ಕೆ ಸುಖ ಕೊಡಬೇಕು ಅಂತ ಅವನ ಅಪೇಕ್ಷೆ, ಆ ಇಂದ್ರಿಯಕ್ಕೆ ಯೋಗ್ಯವಾದ ವಿಶ್ವಭೋಗ್ಯ ವಸ್ತುವನ್ನು ಸನ್ನಿಕರ್ಷಂ ಉತ್ಪಾದ್ಯ ಹತ್ತಿರ ತಂದು ನೀನು ಕೊಡ್ತಾನು ದೇವರು. ಈ ನಂಬಿಕೆ ಬರಬೇಕು. ಅದಕ್ಕೆ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೇ ಕೆಟ್ಟವರು. ನಾವು ನಂಬಿಕೆ ಇಲ್ಲದ ನಾವೇ ಮಾಡಿಬಿಟ್ಟಿದ್ದೀವಿ. ಇಲ್ಲೇನು ಉಪದೇಶ ಮಾಡತಕ್ಕಂಥವರು ಭಗವಂತನಲ್ಲಿ ನಂಬಿಕೆ ಇಲ್ಲ, ನಮ್ಮದರಲ್ಲಿ ನಂಬಿಕೆ ಇಲ್ಲ, ಯಾವುದರಲ್ಲೂ ನಂಬಿಕೆ ಇಲ್ಲ ನಮಗೆ. ನಮಗೇನು ಪ್ರಯತ್ನ ಮೇಕ ಮಗ್ರತೋ ನಿಧಾಯ ಭೂತಿ ಮಾಪನ. ಆಯಿತು, ಪ್ರಯತ್ನ ನಮ್ಮದು ಅಂತ ಒಪ್ಪಿಕೊಂಡೆ. ಆದರೆ ಹಿಂದೆ ಎಷ್ಟು ಕೈಗಳು ಕೆಲಸ ಮಾಡಿದ್ದ ಅದನ್ನು ಅದನ್ನಾದರೂ ಜಿಜ್ಞಾಸೆ ಮಾಡು. ಗೋಪಾಲದಾಸ್ ಹೇಳ್ತಾರೆ, ಒಂದು ಕೆಲಸವೂ ಮಾಡೆ ಅದರೊಳಗೆ ಇಂದಿರ ಅಜಭವ ಸಹಿತಾಗಿ ಚಂದಾಗಿ ತತ್ವೇಶರಿಂದ ನಿಂತು ಕರ್ಮವ ಮಾಡಿಸಿದನು ಎಂಬ ಚಂದದ ಸ್ಮೃತಿಯನ್ನು ಬಂದೊದಿಯಡೆ ಸಂದೇಹಸ್ಥನಾದ ಸಂಸಾರಕ್ಕೆ ದೂರ. ಇದೇ ಮಧ್ಯಮ ಪ್ರಸಾದ ಅಂದ್ರೆ ಗೋಪಾಲ. ಒಂದು ಕೆಲಸ ಈ ದೇಹದಿಂದ ಆಗಬೇಕಾದ್ರೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಗೊತ್ತದ? ಒಳಗೆ ಮಧೂಲು ಪರಮಾತ್ಮ ಬಿಂಬಕ್ರಿಯ ತಾನು ಮಾಡಿದ್ದಾನೆ. ಅಲ್ಲಿಂದ ನೆಕ್ಸ್ಟ್ ಲಕ್ಷ್ಮೀದೇವಿಯದು ಹೊಕ್ಕು, ಲಕ್ಷ್ಮೀದೇವಿದು ಅದನ್ನ ರೀರಿಲೇ ಮಾಡಿದ ದೇವರು. ಅಲ್ಲಿ ಮತ್ತೆ ಪ್ರಕಟವಾಯಿತು. ಮತ್ತೆ ಪರಮಾತ್ಮ ಲಕ್ಷ್ಮೀದೇವಿಯರು ವಾಯುದೇವರಲ್ಲಿ ಹೊಕ್ಕು, ವಾಯುದೇವರ ದೇಹದಲ್ಲಿ ಮತ್ತೆ ಪ್ರಕಟ ಮಾಡಿದೆ ಈ ಕ್ರಿಯೆ ಅಂತಕ್ಕಂಥದ್ದು. ಆಮೇಲೆ ಇವರು ಮೂರು ಜನರು ತತ್ವಾಭಿಮಾನಿ ದೇವತೆಗಳು ಹೊಕ್ಕು, ಅಲ್ಲಿ ಮತ್ತೆ ರೀರಿಲೇ ಮಾಡಿದವರು. ತತ್ವಾಭಿಮಾನಿ ದೇವತೆಗಳಿಗೆ ರಿಲೇ ಅದೇ ದೇಹದ ಮೇಲೆ ಕಂಡು ಬರ್ತಾರೆ ಅಷ್ಟೇ. ಈ ನಮ್ಮಲ್ಲಿ ಟಿವಿ ಅದೇ, ಟಿವಿ ಒಳಗೆ ದುಡ್ಡು ಕಟ್ಟಿದೀವಿ, ಕೇಬಲ್ನವರಿಗೆ ಎಲ್ಲ ಕಟ್ಟಿದೀವಿ, ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಎಲ್ಲೋ ಒಂದ್ ಕಡೆ ಡಿಸ್ಕನೆಕ್ಷನ್ ಆಗಿರ್ತದೆ. ಅದು ಎಲ್ಲಿ? ಡೆಲ್ಲಿ ಒಳಗೆ ರಿಲೇ ಆಗ್ತದೆ, ಡೆಲ್ಲಿ ಒಳಗೆ ರಿಲೇ ಆಗ್ತದೆ. ಅಲ್ಲಿಂದ ಸೆಟಲೈಟ್ ಹೋಗ್ತದೆ, ಎಲ್ಲೋ ಆಕಾಶದಲ್ಲಿ ಇರ್ತದೆ, ಸೆಟಲೈಟ್ ನಲ್ಲಿ ಮತ್ತೆ ರಿಲೇ ಆಗ್ತದೆ. ಅಲ್ಲಿಂದ ಮತ್ತೆ ಬೆಂಗಳೂರು ಸ್ಟೇಷನ್ ಬರ್ತಾರೆ, ಅಲ್ಲಿಂದ ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ಹೋಗ್ತಾರೆ, ಅಲ್ಲಿಂದ ಮತ್ತೆ ಡಿಶ್ ಸ್ಟೇಷನ್ ಬರ್ತದೆ, ಅಲ್ಲಿ ರಿಲೇ ಆಗಿ ನಮ್ಮ ಟಿವಿ ಒಳಗೆ ಬರ್ತದೆ. ಅಕಸ್ಮಾತ್ ನಮ್ಮ ಡಿಶ್ ಸ್ಟೇಷನ್ ನ ಕರೆಂಟ್ ಹೋದ್ರು, ನಮ್ಮನ ಕರೆಂಟ್ ಇದ್ರು ಟಿವಿ ಬರ್ತದೆ. ಎಲ್ಲರೂ ಅನುಭವ ಇಲ್ಲ. ಮತ್ತೆ ಯಾಕೆ ಬರಲಿಲ್ಲಪ್ಪ? ನಿನ್ ಟಿವಿ ನೀ ದುಡ್ಡು ಕೊಟ್ಟಿ ಯಾಕೆ ಕೊಡ್ಲಿಲ್ಲ? ಬರಲಿಲ್ಲ ಅಂದ್ರೆ ಕನೆಕ್ಷನ್ ಇಲ್ಲ. ಯಾಕೆ? ಆ ರಿಲೇ ಆಗೋ ಕಡೆ ಎಲ್ಲೇ ಒಂದ್ ಕಡೆ ಡಿಸ್ಕನೆಕ್ಷನ್ ಆಯ್ತು. ಆದ್ರೆ ಭಗವಂತನ ಡಿಸ್ಕನೆಕ್ಷನ್ ಮಾಡಲ್ಲ, ನೇರವಾಗಿ ಕನೆಕ್ಷನ್ ಕೊಟ್ಟಿದ್ದಾನೆ. ತಾನು ಮಾಡಿದ್ದನ್ನು ನೇರವಾಗಿ ರಿಲೇ ಮಾಡ್ತಾ ಇದ್ದಾನೆ ದೇಹದ ಮೇಲೆ, ನಮ್ಮದು ಅಂತ ನಾವು ತಿಳ್ಕೊತೀವಿ. ಅದಕ್ಕೆ ಅಂದ್ರೆ ಆಚಾರ್ಯರು ಉಪಸಂಹಾರ ದರ್ಶನ ನೀವು ವೇದವ್ಯಾಸ್ತಿಯ ಬ್ರಹ್ಮಸೂತ್ರ ಇದು ಉಪಸಂಹಾರ ಆದ್ಕೊಂಡು ನಿಂದು ಅಂತ ತಿಳ್ಕೋಬೇಡ. ಒಳಗೆ ಪ್ರಾಣಶಬ್ದ ವಾಚನ ಪರಮಾತ್ಮ ತಾನು ಮಾಡಿ ಅದನ್ನ ತಾನು ಮಾಡಿದ್ದಾನೆ, ಅದನ್ನ ಮಾಡಿ ಈ ದೇಹದ ಮೂಲಕ ಕೊಡ್ತಾ ಇದ್ದೇನೆ, ಅದನ್ನ ನಾನು ಮಾಡಿದೆ ಅಂತ ನಮ್ಮ ಭ್ರಮೆ ಕೊಡ್ತಾ ಇದ್ದೇನೆ ದೇವರು. ಆ ಭ್ರಮೆಯಿಂದನೇ ನಮ್ಮ ಸಂಸಾರ, ಸಂಸಾರ ಹುಟ್ಟು ಸಾಯೋದಕ್ಕೆ ಕಾರಣ ಏನು? ಈ ಭ್ರಮೆಯೇನೆ. ನಾನು ಮಾಡದೆ ಹೋದ್ರೆ ನಾನು ಈಗ ಮಿಥ್ಯಾಜ್ಞಾನದಲ್ಲಿ ಒಂದು ಒಂದು ನಾವು ಸಾಮಾನ್ಯವಾಗಿ ಇದ್ದದ್ದನ್ನ ಇಲ್ಲ ಅಂತ ಹೇಳ್ತಕ್ಕಂಥವರು ಒಬ್ಬರಿದ್ದಾರೆ, ಇದ್ದದ್ದನ್ನ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಒಬ್ಬರಿದ್ದಾರೆ, ಅದು ಮಿಥ್ಯಾಜ್ಞಾನ ಅನ್ಬಿಡ್ತೀವಿ. ಅದು ಇಲ್ಲದನ್ನ ಅದೇ ಅಂತ ಹೇಳೋದು ಅದು ಮಿಥ್ಯಾಜ್ಞಾನವೇ. ಒಬ್ರು ಇದ್ದದ್ದನ್ನ ಇಲ್ಲ ಅಂತ ಹೇಳ್ತಾರೆ ಮಿಥ್ಯಾಜ್ಞಾನ ಅಂತ ದೂರಿಟ್ವಿ. ಇನ್ನೊಬ್ರು ಇಲ್ಲದನ್ನ ಅದೇ ಅಂತ ಹೇಳ್ತಾಳೆ. ನಮ್ಮಲ್ಲಿ ಯಾವುದೂ ಇಲ್ಲ, ಅದೇಂತ ಹೇಳ್ತಾ ಹೋಗ್ತೀವಿ ನಾವು. ಯಾವುದೂ ಇಲ್ಲ ಅದೇಂತ ಹೇಳ್ತಾ ಹೋಗ್ತೀವಿ ಅಂದ ಎರಡೂ ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ಅಂದ್ರೆ ಏನು? ಆಚಾರ್ಯ ಹೇಳ್ತಾ ಭಾಗವತ ತಾತ್ಪರ್ಯದಲ್ಲಿ ಮಿಥ್ಯಾಜ್ಞಾನ ಪೃಥಜ್ಞಾನ ಮಿತಿ ವೇದ ವಿಧೋ ವಿಧು ಅಂದರು. ಮಿಥ್ಯಾಜ್ಞಾನ ಪೃಥಜ್ಞಾನ ಅಂದ್ರೆ ಆಚಾರ್ಯ. ಪೃಥಕ್ ಅಂದ್ರೆ ಏನು? ವಿಶ್ವಧೀನ ಜಗತ್ ಸತ್ತಾ ಪ್ರತೀತಿಂ ಚೇಷ್ಟಿತಂ ಗತಿ ಇತಿ ಅನ್ನಿಶ್ಚಿತಂ ಜ್ಞಾನಂ ಅಪೃಥಕ್ ದರ್ಶನ ಸ್ಫೃತಂ ಅಂದರು. ವಿಷ್ಣುವಿನ ಅಧೀನ ಜಗತ್ತೆಲ್ಲೋ ವಿಷ್ಣುವಿನ ಅಧೀನ. ಪ್ರತೀತಿ ಚೇಷ್ಟೆ ಗತಿ, ನಾವು ಕೈ ಆಡಿಸ್ಬೇಕಾದ್ರೂ ಅವನು ಆಡಿಸ್ತಿರುವಂತೂ ಇಲ್ಲದೋದ್ರಿ ಇಲ್ಲೇ ಇಲ್ಲ. ಅದಕ್ಕಿಂತ ದಾಸರ ನೀನೇ ಆಡಿಸದಿರಲು ಜಡವನಕೆಯ ಗೊಂಬೆ ಏನು ಮಾಡಲು ಬಲ್ಲದು ತಾನೇ ಬೇರೆ. ನೀನಿಟ್ಟ ಸೂತ್ರದಿ ಚಲಿಪವು ಕೈಕಾಲುಗಳು ನೀನೇ ಮುಗ್ಗಿಸಲು ಮುಗ್ಗುವ ದೇಹದವನು ಅಪರಾಧಿನಲ್ಲ ಅಪರಾಧವೆನಗಿಲ್ಲ. ಕಪಟ ನಾಟಕ ಸೂತ್ರಧಾರಿಣೀನೇ. ಸ್ವಲ್ಪ ಇದು ನಿಮಗೆ ವಿರೋಧ ಅನಿಸ್ತದೆ. ಯಾಕೆ? ಇದಕ್ಕೆ ವಿರೋಧವಾಗಿ ಹೇಳ್ತಕ್ಕಂಥವರೇ ಜಾಸ್ತಿ. ಪುರುಷ ಪ್ರಯತ್ನ ಉಂಟು ಇಲ್ದೋದ್ರೆ ನಾವು ಒಪ್ಪುತ್ತೀವಿ. ಪುರುಷ ಪ್ರಯತ್ನದಲ್ಲಿ ಯಾವುದೂ ಆಗಲ್ಲ. ಆದ್ರೆ ಪುರುಷ ಪ್ರಯತ್ನ ಮಾಡಿದವರು ಯಾರು ಎಂಬುದ ಬಗ್ಗೆ ನಮ್ಗೆ ಭಿನ್ನ ಅಭಿಪ್ರಾಯ ಅಷ್ಟೇ. ಒಳಗೆ ಅಂತರ್ಯಾಮಿಯಾದ ಭಗವಂತ ಮಾಡಿದ್ದು ಪ್ರಕಟವಾಗ್ತಾಳೆ ಅಷ್ಟೇ. ಆಚಾರ್ಯ ಹೇಳಿದ ಭಾಗವತ ತಾತ್ಪರ್ಯದಲ್ಲಿ ಸಯೇವಚ ಮಯಿಸ್ತಿತ್ವ ನಿಂಜಾ ನಿಂಜಂ ಕಾರೋ ತ್ಯಜ. ನೂರಾರು ವಾಕ್ಯ ಕೊಡುವ ಪ್ರಮಾಣಗಳು. ನಿಂಜ ನಮೇ ದೋಷೋ ನಚಗುಣ ಕರ್ತೃತ್ವ ಅಭಾವತ ಸ್ಫುಟಂ ಅಂದರು ಆಚಾರ್ಯ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಆಚಾರ್ಯರು ಕರ್ತೃತ್ವಾಧಿಕರಣದಲ್ಲಿ ಎರಡನೇ ಅಧ್ಯಾಯದಲ್ಲಿ ಶ್ರುತಿ ಪ್ರಾಪ್ತ ಜೀವ ಕರ್ತೃತ್ವ ಪಕ್ಷ ವಿಸ್ತಾರ ನಿರಾಕರಿತ ಅಂದ್ರೆ ಬ್ರಹ್ಮಸೂತ್ರ ಭಾಷೆಯಲ್ಲಿ. ಭಾಷೆ ಬ್ರಹ್ಮಸೂತ್ರ ಭಾಷೆ ನಮ್ಗೆ ಅಥಾರಿಟಿ ಅಲ್ಲ. ಕರ್ತೃತ್ವಾಧಿಕರಣದ ಎರಡನೇ ಅಧ್ಯಾಯದೊಳಗೆ ವೇದದಿಂದ ಬಂದಿರತಕ್ಕಂತಹ ಜೀವೋಪಿ ಕರ್ತ ಅಂತಕ್ಕಂಥದ್ದು ಈ ಅಧಿಕರಣದಲ್ಲಿ ಸಂಪೂರ್ಣ ಇಟ್ ವಿಲ್ ಬಿ ಡಿನೈಡ್, ನಿರಾಕರಿಸಲ್ಪಡ್ತೇವೆ. ಯಾವ ಜ್ಞಾನ? ಅದಕ್ಕೋಸ್ಕರವಾಗಿ ಈ ಮೇಲ್ ಕಂಡ ಬಂದು ಕೂಡಲೇ ಅದು ನಿಂದು ಅಂತ ಅದು ಭ್ರಮೆ ಆ ರೀತಿ ತಿಳ್ಕೋಬೇಡ. ಅದೇ ನೀವು ಸಂಸಾರಕ್ಕೆ ಬಂಧಕವಾಗ್ತದೆ. ನಾನು ಮಾಡಿದೆ ಅಂದ್ಕೊಳ್ಳೇ ಫಲ ಕೊಡಬೇಕು, ಕೊಡಬೇಕಾದ್ರೆ ಈ ಜನ್ಮದಲ್ಲಿ ಕೊಡಲ್ಲ, ಮತ್ತೆ ಹೇಗೆ ನೀವು ಹೊಟ್ಟು ಟೇಕ್ ಬರ್ತದೆ, ಮತ್ತೆ ನೀನು ಹುಟ್ಟಬೇಕಾಗ್ತದೆ. ನಿನ್ನ ಹುಟ್ಟು ಸಾಯುವಿಕೆಗೆ ಕಾರಣ ನಿನ್ನ ಅನ್ಯಥಾ ಜ್ಞಾನ ಮಿಥ್ಯಾಜ್ಞಾನವೇ ಹೊರತನು ಭಗವಂತನಲ್ಲ. ಇದನ್ನು ಹೌದು. ಈ ಸಾಮಾನ್ಯವಾಗಿ ಇನ್ನೂ ಲೌಕಿಕ ಇದನ್ ಯಾಕೆ ಭಾಗವತದಲ್ಲಿ ಇದು ಮುಖ್ಯವಾದ ಪ್ರಮೇಯ ಭಾಗವತದ ಪಿಬತ ಭಾಗವತಂ ರಸಮಾಲಿ. ಇದು ಭಾಗವತ ಸಂದೇಶ, ಮುಖ್ಯ ಸಂದೇಶ ಇದು. ಇಲ್ಲಿ ಹೆಚ್ಚಿಂದ ಹೇಳಲಿಕ್ಕೆ ಷಷ್ಠ ಸ್ಕಂದದಲ್ಲಿ ಹೆಚ್ಚಿನ ಅವಕಾಶವಿಲ್ಲ. ಆದ್ರೆ ಈ ಜ್ಞಾನವಿಲ್ಲದತ್ತು ಮೋಕ್ಷ ಆಗಲ್ಲ. ಈ ಜ್ಞಾನವಿಲ್ಲದತ್ತು ಮೋಕ್ಷ ಸ್ವತಂತ್ರ ಮಸ್ತ್ವತಂತ್ರ ಅಂತ ದೇವಿದಂ ತತ್ವ ಮಿಶ್ಯತೆ ಅಂತ ಆಚಾರ್ಯ ಹೇಳಿದ್ದಾರೆ. ಸ್ವತಂತ್ರ ತತ್ವ ಅಸ್ವತಂತ್ರ ತತ್ವ, ಪರಮಾತ್ಮ ಒಬ್ಬನೇ ಸ್ವತಂತ್ರ. ಇನ್ನು ಲಕ್ಷ್ಮೀದೇವಿಯನ್ನು ಪ್ರಾರಂಭ ಹಾಕಿ ಎಲ್ಲರೂ ಅಸ್ವತಂತ್ರ. ಸ್ವಾತಂತ್ರ್ಯ ಶಬ್ದ ಅರ್ಥವೇನು? ಸ್ವಾತಂತ್ರ್ಯ ಸ್ವೇಚ್ಛಾನುಸಾರಿತ ಕರ್ಮ ಸ್ವಾತಂತ್ರ್ಯ ಇತಿ ಗೀಯತೆ ಅಂದ್ರೆ ಆಚಾರ. ನನ್ನ ಇಚ್ಛೆ ಬಂದಂತೆ ಕರ್ಮ ಮಾಡೋದಕ್ಕೆ ಸ್ವಾತಂತ್ರ್ಯ ಅಂದ್ರೆ ಆಚಾರ. ಸ್ವಾತಂತ್ರ್ಯ ಅಂದ್ಕೊಂಡು ಏನು ಸ್ವೇಚ್ಛಾಚಾರ ಅಂತ ಅಲ್ಲಿ ಹೇಳ್ತಕ್ಕಂಥದ್ದು ನನ್ನ ಇಚ್ಛೆಗೆ ಬಂದಂತೆ ಮಾಡುವುದಕ್ಕೆ ಸ್ವಾತಂತ್ರ್ಯ. ನಮ್ಮದೇನ್ರಿ? ನಮ್ಮ ಇಚ್ಛೆ ಬಂದಂತ ಒಂದಾದ ಆಗ್ತದೇನು? ಅದಕ್ಕಂತ ದಾಸ್ತರ ಹರಿಚಿತ್ತ ಸತ್ಯ ಹರಿಚಿತ್ತ ನರ ಚಿತ್ತಕ್ಕೆ ಬಂದುದು ಲವಲೇಶ ನಡೆಯಾದು ಹರಿಚಿತ್ತ. ಸುದತಿ ಮಕ್ಕಳ ಭಾಗ್ಯ ಬಯಸೋದು ನರಚಿತ್ತ ಮದುವ್ಯಾಗದಿರುವುದು ಹರಿಚಿತ್ತ ವೈಯ್ಯ. ವದಗಿ ಅಂದನ ಏರ ಬಯಸೋದು ನರಚಿತ್ತ ಪದಚಾರಿಯಾಗಿಸೋದು ಹರಿಚಿತ್ತ ವೈಯ್ಯವ ಹರಿಚಿತ್ತ ಅಂದಾಗ ಎಲ್ಲರಿ. ಇನ್ನು ಮೇಲ್ನೋಟಕ್ಕೆ ಬಂದಿದ್ದು ಅವನು ಬಂದ ಇವನು ಬಂದ ಅವನು ಮಾಡ್ದ ಇವನು ಮಾತನಾಡ್ದ ಅವನು ಆ ಮಾಡ್ದ ಅಂತ ಹೇಳ್ತೀವಲ್ಲ, ಮತ್ತೆ ಇದು ಮತ್ತೆ ಏನ್ ಹಾಗಾರೆ? ಇದು ಮಿಥ್ಯೆ ಏನ್ ಹಾಗಾರೆ? ಅಲ್ಲ, ಸ್ವಲ್ಪ ಜಿಜ್ಞಾಸ ಮಾಡಬೇಕಷ್ಟೇ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ರೈಲ್ ಬಂತು ಅಂತ ಹೇಳ್ತೀವಿ. ರೈಲ್ ಬಂತು, ಹೌದು ರೈಲ್ ಬಂತು, ಎಲ್ಲರೂ ನೋಡಿದ್ದಾರೆ. ರೈಲ್ ಬಂದಿದ್ದು ಯಾರು ನೋಡಿಲ್ಲ? ಪ್ರತಿಯೊಬ್ಬರು ನೋಡಿದ್ದಾರೆ. ರೈಲ್ ಬಂತು, ಸ್ಟೇಷನ್ ಒಳಗೆ ನಿಂತು ಬಿಡ್ತು, ನಿಂತು ಬಿಡ್ತು. ಡ್ರೈವರ್ ಕೆಳಗೆ ಇಳಿದು ಬಿಟ್ಟ, ಇಳಿದು ಬಿಟ್ಟಾನೆ. ಆಮೇಲೆ ಎಲ್ಲ ಸ್ಟೇಷನ್ ಮಾಸ್ಟರ್ ಘಂಟೆ ಬಾರಿಸ್ತಾರೆ, ಗಾರ್ಡ್ ಶೀಟಿ ಊದ್ತಾ ಇದ್ದಾನೆ, ಹಸಿರು ಬಾವುಟ ಹೋಗ್ತಾನೆ, ರೈಲ್ ಮುಂದಕ್ಕೆ ಹೋಗ್ಲೇ ಹೋಯ್ತು. ಯಾಕೆ? ಡ್ರೈವರ್ ಕೆಳಗಿಳಿದ್ ಬಿಟ್ಟಾನೆ, ಮುಗಿದೋಯ್ತು. ಆಮೇಲೆ ನಾವು ಹೋಗ್ಬಿಡ್ತು, ಎಲ್ಲರೂ ಬಂದು ಡ್ರೈವರ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು. ಮಾಡ್ಕೊಂಡ್ಮೇಲೆ ಎಂಜಿನ್ ಹತ್ತಿದ, ಹತ್ತಿದ ಪೆನ್ ಡೌನ್ ಸ್ಟ್ರೈಕ್ ಅಂತಾರಲ್ಲ, ಸುಮ್ಮನೆ ಕೂತ್ಬಿಟ್ಟ. ಮತ್ತೆ ಹತ್ತೇನು ಹತ್ತಿದ, ಈ ಆಫೀಸ್ ಹೋದವರು ಸ್ಟ್ರೈಕ್ ಮಾಡಬೇಕಾದ್ರೆ ನಾನಾ ತರ ಸ್ಟ್ರೈಕ್, ಪೆನ್ ಡೌನ್ ಸ್ಟ್ರೈಕ್ ಅಂತ ಹೋಗ್ತಾರೆ, ಸೈನ್ ಮಾಡ್ತಾರೆ, ಪೆನ್ ಕ್ಯಾರಿ ಬಿಡ್ತಾರೆ, ಕೂತ್ಬಿಡ್ತಾರೆ, ನಾವು ಕೆಲಸ ಮಾಡಲ್ಲ. ಹಾಗ ಅವನು ಎಂಜಿನ್ ಹತ್ತಿದ, ಸುಮ್ಮನೆ ಕೂತ್ಬಿಟ್ಟ. ಮತ್ತೆ ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಅವನೇನ್ ಮಾಡ್ದೆ, ಒಂದು ಬಟನ್ ಹೊತ್ತಿದ ಅಲ್ಲಿ, ಗೊತ್ತಿರ್ಲಿಕ್ಕೇನೆ ರೈಲ್ ಮುಂದಕ್ಕೆ ಹೋಯ್ತು. ರೈಲ್ ಮುಂದಕ್ಕೆ ಹೋದ್ರೆ ರೈಲು ಬಂತು ಅಂತ ಹೇಳ್ತೀವಿ ಹೊರತು ಹ್ಯಾಗ ಬಂತು ಅಂತ ವಿಮರ್ಶೆ ನಾವು ಯಾರನ್ನ ಮಾಡ್ತೀವೇನು? ನಮ್ಗೆ ಯಾಕೆ ಬೇಕಪ್ಪ ರೈಲ್ ಬಂತು? ನಾವು ಕೂತ್ಕೊಂಡು ಹೋದ್ವಿ, ಬಂದವರು ಇಳಿದ್ರು, ಅಷ್ಟೇ ಸಾಕು ನಮಗೆ. ಹ್ಯಾಗ ಬಂತು ಅಂತ ವಿಮರ್ಶೆ ಅದೇ ಉನ್ನತ ಶಾಸ್ತ್ರ ಅಂಬುದು. ಶಾಸ್ತ್ರ ಅಂತಂದ್ರೆ ಏನು? ಅಂತರ್ಯಾಮಿ, ನಮ್ಮ ಕಣ್ಣಿಗೆ ಕಾಣದೆ ಇದ್ದದ್ದನ್ನ ಒಳಗಡೆ ಏನ್ ನಡೀತಾ ಇದೆ ಅದನ್ನ ತಿಳಿಸ್ತಕ್ಕಂಥದಕ್ಕೆ ಶಾಸ್ತ್ರ. ಶಾಸ್ತ್ರ ಅಂತರ್ಯಾಮಿಯಿಂದ ರಾಚಾರ ಅಂತರ್ಯಾಮಿ, ಎಲ್ಲರೂ ಒಳಗಿದ್ದು ಮಾಡ್ತಕ್ಕಂತಹ ಶಾಸ್ತ್ರ ಅಂತರ್ಯಾಮಿ. ಸಂವಿತ್ ಶಾಸ್ತ್ರಂ ಪರಂಪರಮಿತಿ ಮೋಕ್ಷ, ಯಾರಿಗೆ ಅಂತರ್ಯಾಮಿ ಅಲ್ಲ ಭಗವಂತನೇ ಅವರಿಗೆ ಮೋಕ್ಷ ಅಂತಕ್ಕಂಥದ್ದು. ಹಾಗೆ ಆಮೇಲೆ ರೈಲ್ ಬಂತು ಅಂತ ಹೇಳ್ತೀವ್ರು, ಯಾರೇ ಆಗಲಿ ಡ್ರೈವರ್ ಬಂದ ಅಂತ ಹೇಳಲ್ಲ, ಆಮೇಲೆ ಈ ಗಾರ್ಡ್ ಬಂದ ಅಂತ ಹೇಳಲ್ಲ, ಬೋಗಿಗಳು ಬಂದು ಅಂತ ಹೇಳಲ್ಲ, ಅಥವಾ ಸಾವಿರಾರು ಜನ ಅವ್ಯಾವೂ ಇಲ್ಲ, ರೈಲು ಬಂತು ಅಂತ ಹೇಳ್ಬಿಡ್ತೀವಿ ಮುಗಿದು. ಹಾಗೆ ನಮ್ದು ಅಷ್ಟೇ, ದೇಹಕ್ಕೆ ರಥ ಇದು, ಪರಮಾತ್ಮ ಕೂತಿರ್ತಕ್ಕಂತಹ ರಥ, ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಭಗವಂತ ತಾನು ಕೂತಿದ್ದಾನೆ, ಮುಖ್ಯ ಪ್ರಾಣದೇವರು ಕೂತಿದ್ದಾರೆ. ಈಗ ಭಗವಂತ ಮುಖ್ಯ ಪ್ರಾಣದೇವರಿಂದ ಈ ದೇಹದ ಚಲನವಲ್ಲ ಅಂತಕ್ಕಂತಹ ನಡೀತಾ ಇದೆ. ಅದು ಒಳಗೆ ಮಾಡಿದ್ದು ಯಾರು ಚಿಂತನೆ ಮಾಡಲ್ಲ, ಹೊರಗೆ ಅವನು ಮಾಡ್ದ ಇವನು ಮಾಡ್ದ ಅಂತ ಹೇಳ್ಬಿಡ್ತೀವಿ, ಮುಗಿದೋಯ್ತು. ಅದಕ್ಕೆ ಮಿಥ್ಯ. ಹಾಗಾದ್ರೆ ಲೌಕಿಕ ವ್ಯವಹಾರ ಅಂದೇ ಬೇಡ ಅಂಬಲ್ಲ. ಲೌಕಿಕ ವ್ಯವಹಾರ ನಾನು ಒಂದೇ ಹೋದ್ರೆ ಆಗಲ್ಲ, ನನ್ನದು ಒಂದೇ ಹೋದ್ರೆ ಆಗಲ್ಲ, ಇವೆರಡು ಅನ್ಲೇಬೇಕು ಅಂದ್ರೆ ಪ್ರಪಂಚ ವ್ಯವಹಾರವೇ ನಡೆಯಲ್ಲ. ಅದು ಇದೇ ಸಂಸಾರಕ್ಕೆ ಬಂದಕ, ಅಹಂ ಮಮತ ಅಂಬುದೇ ಸಂಸಾರಕ್ಕೆ ಬಂದಕ. ಮತ್ತೆ ಏನ್ ಮಾಡಬೇಕು? ಬಿಡ್ಲಿಕ್ಕೆ ಸಾಧ್ಯವೇ? ಪುರಾಣ ಮುಗಿದ್ಮೇಲೆ ಪುಸ್ತಕ ಯಾರ್ದು ನಂದು ಅಂತ ಹೇಳ್ಬಿಡ್ತೀರಿ. ಅಲ್ರಿ, ಇಷ್ಟೊತ್ ತನಕ ಹೊಡ್ಕೊಂಡಿದ್ದೀರಿ, ಮತ್ತೆ ನೀವೇ ನನ್ನ ಪುಸ್ತಕ ಅಂತ ಹೇಳ್ತೀರಲ್ಲ ಅಂದ್ರೆ ಅದು ಅದು ಸ್ವಾಭಾವಿಕ ಅದು. ಆದರೆ ಒಳಗೊಂದು ಕಾನ್ಶಿಯಸ್ ಇರಬೇಕು ನಮಗಷ್ಟೇ. ನಾನು ನಂದೊಂದು ಲೌಕಿಕ ವ್ಯವಹಾರಗಳಾಗಲ್ಲ, ನಂದೇನು ನಾನು ನನ್ನದು ಅಂತಿರ್ಬೇಕು. ಅದಕ್ಕೆ ಆಚಾರ ಅಂದರೆ ಅಹೇಯತ್ವಾತ್ ಅಹಂ ಅಂದೇನು, ಅಹೇಯತ್ವಾತ್ ಅಹಂ. ಅಹಂ ಅಂದ್ರೆ ಏನು? ನಾನು ಅಂತಿರೋದು ಕಲ್ಲೋ ದಡ್ಡ. ಅಹಂ ಅಂತ ಯಾರಿಗೆ ಕರಿಬೇಕು? ಯಾರಿಗ ಇರೋ ಅಧಿಕಾರ? ಅಹೇಯತ್ವ, ಯಾರಿಗೂ ಕಡಿಮೆ ಅಲ್ಲದೇನೆ, ಸರ್ವೋತ್ತಮನಾಗಿರ್ತಕ್ಕಂಥವನು ಹೇಳ್ತಕ್ಕಂತಹ ಮಾತದ ಅಹಂ ಅಂತಕ್ಕಂಥ. ನಾವು ಸರ್ವೋತ್ತಮನೇನು, ಅವನು ಹೇಳೋ ಮಾತು ಇಲ್ಲಿ ರಿಲೇ ಆಗ್ತಾ ಅದಷ್ಟೇ. ಇಲ್ಲಿ ಮಾತಾಡಿದ್ದ ಆ ಸ್ಪೀಕರ್ನ ಹ್ಯಾಂಗ್ ಬರ್ತಾ ಇದೆ, ಸ್ಪೀಕರ್ ನೋಡಿ ಹ್ಯಾಂಗ್ ಬರ್ತಾ ಇದೆ ಮಾತಾಡಿರ್ತಕ್ಕಂಥದ್ದು. ಹಾಗೆ ಒಬ್ಬನು ಸಂಗೀತ ಕಚೇರಿ ನಡೀತಾ ಇತ್ತು, ಒಳ್ಳೆ ಸಂಗೀತ, ಒಳ್ಳೆ ಜೋರ ನಡೀತಾ ಇತ್ತು. ಹಳ್ಳಿ ಅವನು ಬಂದ, ಅವನು ಸಂತೋಷವಾಯಿತು. ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟು ಒಂದು ಹೂವಿನ ಹಾರ ತಂದ. ಆ ಸ್ಪೀಕರ್ ಒಂದು 10-6 ಸ್ಪೀಕರ್ ಸ್ಪೀಕರ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅವನು ಅಲ್ಲಿ ಹಾಡ್ತಾ ಇದ್ದಾನೆ, ಸಿಗೋಲ್ದು ಸ್ಪೀಕರ್ದು. ಯಾಕೋ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಹಾಡ್ ಪಾಪ, ಅದಕ್ಕೋಸ್ಕರವಾಗಿ ಆ ಸ್ಪೀಕರ್, ಅಯ್ಯೋ ದಡ್ಡ ನಿನಗೆ ಹಾಕ್ಬೇಕು ಅಂತ ಅಪೇಕ್ಷಿದ್ರೆ ಅಲ್ಲಿ ಮೈಕ್ ಮುಂದೆ ಕೂತು ಅವ್ರಿಗೆ ಹಾಕು, ಅವ್ರಿಗೆ ಹಾಕ್ಬೇಕು. ಅವ್ರು ಹೇಳಿದ್ದು ಇಲ್ಲಿ ಬರ್ತಾ ಆದಷ್ಟು ಹೇಳ್ತು, ಇದನ್ನು ಸ್ವಯಂ ಹೇಳೋ ಯೋಗ್ತಿಲ್ಲ. ಹಾಗೆ ನಮ್ದೆಲ್ಲ ಅಷ್ಟೇ, ಒಳಗೆ ನೀನು ಆಡಿಸದಿರಲು ಜಡ ಒನಕೆಯ ಗೊಂಬೆ, ಭಗವಂತ ತಾನು ಒಳಗೆ ನಿಂತುಕೊಂಡು ಈ ಬಾಯಿಂದ ನುಡಿದಿದ್ದ ನಾನು ಹೊರಗೆ ಬರ್ತಾ ಆದಷ್ಟೇ ಹೊರತು. ಈ ಜ್ಞಾನ ನಮಗೆ ಎಚ್ಚರಿಕೆ ಇರಬೇಕು. ಯಾವಾಗಲೂ ಇದನ್ನು ಬಾಯಿಂದ ಹೊರಗೆ ಅನ್ಲಿಕ್ಕಾಗಲ್ಲ, ನಾನು ಅಂತಿರ್ಬೇಕು, ನಾನಲ್ಲ ಸ್ವಾಮಿ, ಒಳಗೆ ನಿಂತ್ಕೊಂಡು ನೀನು ಮಾಡ್ತಾ ಇದ್ದೀಯ ಎಂಬ ಜ್ಞಾನನೂ ಇರಬೇಕು. ನನ್ನದು ಒಂದು ಬೇಕು, ನಂದಲ್ಲ ಸ್ವಾಮಿ, ನೀನು ಕೊಟ್ಟಿದ್ದಿ ಈ ಜನ್ಮ, ಈ ಜನ್ಮದಲ್ಲಿ ನನ್ನ ಕರ್ಮಾನುಸಾರ ಕೊಟ್ಟಿದ್ದಿ, ನೀನು ಕೊಟ್ಟಿದ್ದು ಸ್ವಾಮಿ, ಇದು ನಿಂದು, ತನು ನಿನ್ನದು ಜೀವನ ನೀವು. ಹೌದು, ಹೇಳೋ ಸುಲಭ ಕೇಳೋ ಸುಲಭ, ಇದು ಅನುಸಂಧಾನಕ್ಕೆ ಬರಬೇಕಲ್ಲ ಅಂತ. ಈಗ ಬ್ಯಾಂಕಿನೊಳಗೆ